विष्णुपाद परमहंस प्रवृत्ताचार्य अष्टोत्तर शत श्री श्रीमद्वैष्णवानंद कृपेदान महाराष्ट्रोपाद जय विष्णुपाद परमहंस प्रवृत्ताचार्य अष्टोत्तर शत श्री श्रीमद्भक्ति सिद्धांत सरस्वती महाराष्ट्रोपाद की अनंत कोटि वैष्णववृंद प्रेम से कहो श्री कृष्ण चैतन्य प्रभु नित्यानंद श्री गदाधर श्री श्री राधा कृष्ण गोपी नक्षाम राधा कुंडगिरि गोवर्धन की वृंदावन धाम की नवदेव धाम की जगन्नाथपुरी धाम की
गंगा मैया की
यमुना मैया की भक्ति देवी की श्रीमती तुलसी महारानी की कलियुगाम श्री हरि नाम संकीर्तन की ताई गुरु प्रेमान दे और विश्व समर्पित विश्व समर्पित विश्व समर्पित और विश्व श्री गुरु एवं श्री गौरव ॐ नमो भगवते वासुदेवाय
ॐ नमो भगवते वासुदेवाय
ॐ नमो भगवते वासुदेवाय
ॐ नमो भगवते वासुदेवाय
ॐ नमो भगवते वासुदेवाय ज्ञानतिनिरन्तस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः
नमो
विष्णुपादाय कृष्णप्रेष्ठाय भूतले
स्वामीनिति
नामिने
नमस्ते सरस्वती देवे
गौरवाणी प्रचारिणे
निर्विशेष
शून्यवादी पाश्चात्य देश तारिणे श्रीकृष्ण चैतन्य प्रभो नित्यानन्द
श्रीअद्वैत गदाधर
हरे कृष्ण
हरे कृष्ण
हरे कृष्ण
कृष्ण
कृष्ण कृष्ण हरे हरे
कृष्ण हरे हरे
हरे राम
हरे राम
राम राम हरे हरे
राम राम हरे हरे
हरे हरे कृष्ण हरे कृष्ण हरे ಬಟ್ಟು ರವಿವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಂತಾರಾಷ್ಟ್ರೀಯ ಕೃಷ್ಣ ಮಹಾರಾಮರ ಸಂಘದ ಪರವಾಗಿ ತಮಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ದಿವಸ ನಾವಿಲ್ಲಿ ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡೋಣ. ಹೋದ ರವಿವಾರ ಮೋಕ್ಷದ ಏಕಾದಶಿ ಇತ್ತಲ್ಲ, ಹೋದ ರವಿವಾರ ನಾನು ಬರ್ಲಿಕ್ಕಾಗಲಿಲ್ಲ, ಅದರಿಂದ ನೀವೆಲ್ಲ ಕ್ಷಮೆ ಮಾಡಬೇಕು. ಹೋದ ವಾರ ನಮ್ದೇನು ಪ್ರವಚನ ಇತ್ತಲ್ಲ ಅದನ್ನು ಇವಾಗ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವದ್ಗೀತೆಯ ಮಹತ್ವ ಏನು ನಮ್ಮ ಜೀವನದಲ್ಲಿ? ಭಗವದ್ಗೀತೆಯ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಮತ್ತು ಅರ್ಜುನನೇ ಯಾಕೆ ಹೇಳಲ್ಲ? ಆ ನಂತರ ಭಗವದ್ಗೀತೆಯ ವಿತರಣೆ, ಈಗೆಲ್ಲರೂ ಭಗವದ್ಗೀತೆಯಲ್ಲಿ ಎಲ್ಲರೂ ಹಂಚ್ತಾ ಇದ್ದಾರಲ್ಲ ಮನೆ ಮನೆಗೆ ಹೋಗಿ ಆಫೀಸ್ನಲ್ಲಿ, ಅದರ ಮಹತ್ವ ಏನು ಈ ರೀತಿ ಇರೋ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಭಕ್ತಿವೇದಂತ ಸ್ವಾಮಿ ಪ್ರಭುಪಾದ ಅವ್ರ ಚಿತ್ರ ಇಲ್ಲಿ ನೋಡ್ತೀರಿ. ಅವರು ಇಸ್ಕೊಂಡು ಫೌಂಡರ್ ಆಚಾರ್ಯ, ಅವ್ರೇನು ಮಾಡಿದ್ರು, ಈ ಭಗವದ್ಗೀತೆಯನ್ನ ಎಲ್ಲ ಭಾಷೆಯಲ್ಲಿನೂ ಭಾಷಾಂತರ ಮಾಡಲಿಕ್ಕೆ ಅವರ ಶಿಷ್ಯರಿಗೆ ಹೇಳಿದ್ರು. ಅವರು ಮೊದಲು ಇಂಗ್ಲೀಷ್ನಲ್ಲಿ ಬರುತ್ತೆ, ಆನಂತರ ಅವ್ರ ಶಿಷ್ಯರು ತಮ್ಮ ಎಲ್ಲ ರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಭಾಷಾಂತರ ಮಾಡಿ ಎಲ್ಲ ಕಡೆಗೆ ಹಂಚ್ತಾರೆ. ಇದೇ ರೀತಿ ಒಂದ್ಸಾರಿ ರಷ್ಯಾದಲ್ಲಿ ಪುಸ್ತಕ ವಿತರಣೆ ಆಗ್ತಾ ಇತ್ತು. ಎಲ್ಲಿ? ರಷ್ಯಾದಲ್ಲಿ ಪುಸ್ತಕ ವಿತರಣೆ ಆಗುವಾಗ ಒಬ್ಬ ವ್ಯಕ್ತಿ ಈ ರೀತಿ ಮಾರ್ಕೆಟ್ನಲ್ಲಿ ಹೋಗಿ ಪುಸ್ತಕವನ್ನು ಹಂಚ್ತಾ ಇತ್ತು. ಆಮೇಲೆ ಆಫೀಸಿನಲ್ಲಿ ಹೋಗಿ ಅಥವಾ ಅಂಗಡಿಯಲ್ಲಿ ಹೋಗಿ ಪುಸ್ತಕನ ಹಂಚ್ತಾರೆ. ಅದನ್ನ ಒಬ್ಬರು ಅಲ್ಲಿ ಕಳ್ಳರು ನೋಡಿದ್ರು. ಕಳ್ಳರು ಅಂದ್ರೆ ಗ್ಯಾಂಗ್ಸ್ಟರ್ಸ್ ಇರ್ತಾರ, ಸುಮ್ಮನೆ ಕೆಲಸದಿಂದ ಏನ್ ಮಾಡ್ತಾರೆ ಈ ರೀತಿ ಜಗಳಾಡೋದು. ಅದೇ ನಮ್ಗೆ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಈ ನೋಡ್ತಾ ಇದ್ದ ಈ ಭಕ್ತ ಭಗವದ್ಗೀತೆ ಹಂಚ್ತಾ ಇದ್ದ. ಹಂಚದನ್ನ ನೋಡಿ ಅವನ ಹತ್ರ ಹೋಗಿ ಅವನ ಹತ್ರ ಹಣ ಇರೋದು ಗೊತ್ತಾತ. ಅವನ ಅವನ ಕಡೆಯಿಂದ ಏನಾದ್ರೂ ಮಾಡಿ ಹಣ ಕಿತ್ಕೋಬೇಕಂತ ಹೇಳಿ ಅವನ ಜೊತೆಗೆ ಭಗವದ್ಗೀತೆ ಇಸ್ಕೊಂಡ. ನೋಡ್ದಂಗ ತೋಣಂಗ್ ಮಾಡ್ದ. ಆಮೇಲೆ ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಹಂಗಂತ ಹೇಳಿ ಅವನ ಜೊತೆ ಜಗಳ ತಗೊಳ ಜಗಳ ತಗೊಂಡು ಅವನ ಜೊತೆಗೆ ಹೊಡೆದಾಡ್ಲಿಕ್ಕೆ ಶುರು ಮಾಡ್ದ. ಆನಂತರ ಅವನೇನು ಪ್ಯಾಕೆಟ್ ಇದ್ದ ಪರ್ಸ್, ಅದನ್ನು ತಗೊಂಡು ಓಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ದ. ಇದನ್ನ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದ, ಅಲ್ಲಿ ಕೆ ಜಿ ಬಿ ಏಜೆಂಟ್ ನೋಡ್ತಾರೆ. ಕೆ ಜಿ ಬಿ ಅಂದ್ರೇನು, ಇಲ್ಲಿ ಸಿ ಐ ಡಿ ಇರ್ತಾರಲ್ಲ ಅದರ ಕೆ ಜಿ ಬಿ ಅಂತ. ಕೆ ಜಿ ಬಿ ಅವನು ನೋಡ್ತಾ ಇದ್ದ, ಇದೇನಾಗ್ತಾ ಇದೆ, ಇವ ಯಾಕೆ ಹಿಂಗೆ ಮಾಡ್ತಾನ, ಪಾಪ ಇವ ಭಗವದ್ಗೀತೆ ವಿತರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದ, ಆದ್ರೆ ಈ ವ್ಯಕ್ತಿ ಬಂದು ಅವನಿಗೆ ಅಡ್ಡಿ ಮಾಡ್ತಾನ ಅಂತ ಹೇಳಿ ಅವನಿಗೆ ಕಾಪಾಡ್ಲಿಕ್ಕೆ ಅವನ ತಕ್ಷಣ ಹೋದ. ಹೋಗಿ ಅವನ ಜೊತೆಗೆ ಅವನು ನಿಂತ್ಕೊಂಡು ಅವನ ಜೊತೆಗೆ ಎಲ್ಲ ಮಾತಾಡಿ ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸಿ ಅವನ ಏನು ಮಾಡ್ದ, ಅವ್ರು ಹಣ ವಾಪಸ್ ಕೊಡ್ತಿದ್ದ. ಅವ್ನು ಭಗವದ್ಗೀತನು ವಾಪಸ್ ಕೊಡ್ತಾನೆ. ಆಮೇಲೆ ನಮ್ಮ ಭಕ್ತ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರು. ಥ್ಯಾಂಕ್ಸ್ ಹೇಳಿದ್ರೆ ಅವ್ರಿಗೆ ಒಂದು ಭಗವದ್ಗೀತೆ ಕೊಟ್ಟ, ನೀವು ನಮಗೆ ಕಷ್ಟಕಾಲದೊಳಗೆ ಬಂದು ನೀವು ಸಹಾಯ ಮಾಡಿರಿ, ನಿಮಗೊಂದು ಭಗವದ್ಗೀತೆ ನೀವು ತಗೊಳ್ರಿ ಅಂತ. ಆ ಭಗವದ್ಗೀತೆ ತಗೊಂಡು ಆ ವ್ಯಕ್ತಿ ಹೋಗ್ತಾ ಇದ್ದ. ಅಂದ್ರೆ ಬರ್ರಿ ಬರ್ರಿ ಎಲ್ಲಿ ಹೊಂಟ್ರಿ ಅಂತ. ಇಲ್ಲ ಭಗವದ್ಗೀತೆ ನೀವು ಗಿಫ್ಟ್ ಕೊಟ್ರಿ ತಗೊಂಡು ಹೊಂಟ್ರಿ. ಇಲ್ಲ ಇದು 160 ರೂಪಾಯಿ ಬೆಲೆ ಐತೆ ಅಂತ ಹೇಳಿ. ಅವ್ರೇನ್ ಮಾಡಿದ್ರು, ಈ ರೀತಿ ಅವ್ರ ಕಡೆಯಿಂದನು ಹಣ ತಗೊಂಡ್ರು. ಅಂದ್ರೆ ಪುಸ್ತಕ ವಿತರಣೆ ಹೆಂಗಿರ್ತದ, ಎಲ್ಲರ ಕಡೆಗೂ ನಾವೇನ್ ಮಾಡ್ತೀವಿ, ಹಣ ಅದನ್ನ ಹಂಚಿ ಅದ್ರದ್ದು ಬೆಲೆ ಏನಿದಲ್ಲ, ಎಲ್ಲಿವರೆಗೆ ನಾವು ಫ್ರೀಯಾಗಿ ಏನಾದ್ರು ಸಿಕ್ತರೆ ಏನಾಗ್ತದೆ ನಮ್ಗೆ, ಅದಕ್ಕೆ ಬೆಲೆ ಇರುತ್ತೆ. ಅದಲ್ಲ, ಯಾವುದೇ ನಾವು ವಸ್ತು ಫ್ರೀಯಾಗಿ ನಮಗೆ ಸಿಗ್ತದ ಅದಕ್ಕೆ ನಾವು ಬೆಲೆ ಕಡಿಮೆ ಕೊಡ್ತೀವಿ. ಆದ್ರಿಂದ ಅವರಾದ್ರೂ ನೀವು ಕೆ ಜಿ ಬಿ ಆಫೀಸರ್ ಇದ್ರಿ, ಮತ್ತೆ ಹಂಗಿರುವಾಗ ನಿಮ್ಗೊಂದು ಭಗವದ್ಗೀತೆ ಇರಲಿ, ಇದಕ್ಕೆ ಇಷ್ಟು ರೂಬಲ್ ಅಂತಾರಲ್ಲ, ಅಲ್ಲಿ ರೂಬಲ್ ಇಷ್ಟು ರೂಬಲ್ ಅಂತ ಹೇಳಿ ಅವ್ರು ತಗೊಂಡ್ರು. ರಷ್ಯಾದವರು ಅವ್ರ ಮನೆಗೆ ತಗೊಂಡೋಗಿ ಓದ್ಲಿಕ್ಕೆ ಶುರು ಮಾಡಿದ್ರು. ಓದ್ತಾ ಓದ್ತಾ ಅವ್ರು ಏನ್ ಮಾಡಿದ್ರು, ಪ್ರತಿಯೊಂದು 18 ಅಧ್ಯಾಯಗಳಿದೆ ಅದ್ರ, ಪ್ರತಿಯೊಂದು ಅಧ್ಯಾಯನ ಓದ್ತಾ ಓದ್ತಾ ಅವರು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು. ಆನಂತರ ಅದು ಆ ಬೇರೆ ಕೆ ಜಿ ಬಿ ಏಜೆಂಟಿಗೆ ಗೊತ್ತಾಯ್ತು, ಈ ರೀತಿ ಇವರು ಒಂದು ಧರ್ಮ ಗ್ರಂಥವನ್ನು ಓದ್ತಾರೆ. ಇದು 1972ರಲ್ಲಿ ಆಗಿದಂತ ಕಥೆ. ಆಗಿನ ಸಮಯದಲ್ಲಿ ಏನಿತ್ತು, ಈ ರಷ್ಯಾ ಏನಿತ್ತಲ್ಲ ಅದು ಕಮ್ಯುನಿಸ್ಟ್ ಕಂಟ್ರಿ ಇತ್ತು. ಆವಾಗ ಬೇರೆ ಯಾವುದೇ ಧರ್ಮ ಗ್ರಂಥನ ಓದಲಿಕ್ಕೆ ಮತ್ತು ಬೇರೆ ಯಾವುದೇ ಸಂಸ್ಕೃತಿಯನ್ನ ಅನುಸರಣೆ ಮಾಡಲಿಕ್ಕೆ ಅವರಿಗೆ ಒಂದು ಅನುಮತಿ ಇರಲಿಲ್ಲ. ಗೌರ್ಮೆಂಟ್ ಅಗದೇ ಸ್ಟ್ರಿಕ್ಟ್ ಇತ್ತು ಅವಾಗ. ಆವಾಗ ಅವ್ರೇನು ಮಾಡಿದ್ರು, ಅವ್ರ ಮೇಲೆ ಅಂದ್ರೆ ಕೆ ಜಿ ಬಿ ಏಜೆಂಟ್ ಏನಿರ್ತಾರಲ್ಲ, ಅವ್ರು ಇನ್ನೊಬ್ಬ ಕೆ ಜಿ ಬಿ ಏಜೆಂಟ್ ಮೇಲೇನ ಅವ್ರನ್ನ ಕಂಡಿರ್ತಾರೆ. ಅದು ಯಾರು ಅಂದ್ರೆ ಕ್ರಾಸ್ ಚೆಕಿಂಗ್ ಮಾಡ್ತಾ ಇರ್ತಾರೆ, ಇವ ಹೆಂಗದ ಅವನ, ಇವರು ಬೇರೆಯವ್ರಿಗೆ ನೋಡ್ತಾರೋ ಬೇರೆಯವ್ರು ಇವ್ರಿಗೆ ನೋಡ್ತಾರೆ. ಯಾಕಂದ್ರೆ ಇವ್ರು ಈ ರೀತಿ ಬೇರೆ ಯಾವ್ದಾದ್ರೂ ಪುಸ್ತಕ ಓದೋದು ಆಮೇಲೆ ಧರ್ಮ ಪಾಲನೆ ಮಾಡೋದು ಅದು ಗೊತ್ತಾತಂದ್ರೆ ತಕ್ಷಣ ಅವ್ರಿಗೆ ಅದು ಮೇಲೆ ಆರ್ಡರ್ಗೆ ಹೋಗ್ತದೆ, ಮೇಲೆ ಸುಪೀರಿಯರ್ಗೆ ಅವ್ರಿಗೆ ತಕ್ಷಣ ಶಿಕ್ಷೆ ಕೊಡ್ತಾರೆ. ಶಿಕ್ಷಣ ಅಂದ್ರೆ ಅವ್ರಿಗೆ ಶಿಕ್ಷೆಯನ್ನ ಸೀದಾ ಸೈಬೀರಿಯಾ ಕಳಿಸ್ತಾರೆ. ಅವ್ರು ಸೈಬೀರಿಯಾ ಏನು ಗೊತ್ತಂದ್ರೆ ನಿಮಗೆ, ಸೈಬೀರಿಯಾ ಅನ್ನೋದು ಒಂದು ಇದು ಇದೆ, ಅದೊಂದು ರಾಷ್ಟ್ರ, ರಾಷ್ಟ್ರ ಅಂತ ಹೇಳಕ್ ಆಗೋದಿಲ್ಲ. ಅದು ಪೂರ ಒಂದು ಹಿಮಾಚಾಲಿತ ಒಂದು ಹಿಮಾಲಯ ಇದೆ, ಅಲ್ಲಿ ಹಿಮ ಬಿಟ್ಟರೆ ಬೇರೆ ಏನಿಲ್ಲೇ ಇಲ್ಲ. ಅಲ್ಲಿ ಟೆಂಪರೇಚರ್ ಎಷ್ಟು ಗೊತ್ತಾನ, ಅಲ್ಲಿ ಉಷ್ಣತೆ -40 ಡಿಗ್ರಿ. ಅಂದ್ರ ಇಲ್ಲೇನ ಥಂಡಿ ಆಗ್ತದೆ ಧಾರವಾಡದಲ್ಲಿ 18, 16, 12 ಆದ ಕೂಡಲೇ ನಾವೇನ್ ಮಾಡ್ತೀವಿ, ಬಹಳ ಥಂಡಿ ಆಗ್ತದೆ, ಬಹಳ ಥಂಡಿ ಆಗ್ತದೆ. ಪ್ಲಸ್ ಇದು +12, +14 ಆದ್ರೂ ಬಹಳ ಥಂಡಿ ಆಗ್ತದೆ. ಆದ್ರೆ ಅಲ್ಲೇ ಅಂದ್ರೆ ಮೊದಲು 0 ಹೋಗ್ತದ, 12, 8, 4, 2 0 ಆಗ್ತದೆ. 0 ಮೇಲೆ ಮತ್ತೆ 0, 10 -, ಅಂತೇಳಿ ಮೈನಸ್ ಇತ್ತು, -40 ತನಕ ಅಲ್ಲಿ ಟೆಂಪರೇಚರ್ ಹೋಗ್ತದೆ. ಅಂತ ಸ್ಥಳದೊಳಗೆ ಹೋಗಿ ಅವ್ನಿಗೆ ಏನ್ ಮಾಡ್ತಾರ, ಅಲ್ಲಿ ಶಿಕ್ಷೆ ಅಂದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಇರ್ತದೆ ಅಲ್ಲಿ, ಅವ್ರಿಗೆ ಅಂದ್ರೆ ಜೈಲ್ ಇರ್ತದೆ, ಜೈಲಿನೊಳಗೆ ಹಾಕ್ತಾರೆ. ಅಂದ್ರೆ ಸೈಬೀರಿಯಾ ಆ ರೀತಿ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಅದು ಅವನಿಗೆ ಗೊತ್ತಾಯ್ತು, ಈಗ ಈ ರೀತಿ ಇವ್ರು ನನ್ನ ಫಾಲೋ ಮಾಡ್ತದ್ರು ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತದ ಈ ರೀತಿ ಭಗವದ್ಗೀತಾ ಓದೋದು ಪ್ರತಿ ದಿವಸ ಓದ್ತಾ ಇದ್ದ. ಆಮೇಲೆ ಅದರೊಳಗೆ ಬರ್ತಿದ್ರು ಹರೇ ಕೃಷ್ಣ ಮಂತ್ರ ಜಪ ಮಾಡ್ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ
ಈ ಮಂತ್ರ ಜಪ ಮಾಡೋದು ಅದರೊಳಗೆಲ್ಲ ಬರೆದಿತ್ತು. ಆಮೇಲೆ ಹೆಂಗೋ ಒಂದು ಜಪಮಾಲ ಸಿಕ್ತು, ಆ ಜಪಮಾಲ ಕುತ್ಕೊಂಡು ಅವ ಹರೇ ಕೃಷ್ಣ ಜಪ ಮಾಡ್ತದ ಪ್ರತಿ ದಿವಸ. ಆಮೇಲೆ ಬೇರೆ ಕೆ ಜಿ ಬಿ ಏಜೆಂಟ್ ಎಲ್ಲ ನೋಡಿದ್ರು, ಅವರೆಲ್ಲ ನೋಡಿ ಅಲ್ಲಿ ಆಫೀಸ್ನೊಳಗೆ ಹೇಳಿದ್ರು ಇಲ್ಲ ಇವರು ಬೇರೆ ರಾಷ್ಟ್ರಕ್ಕೆ ಮೆಸೇಜ್ ಕಳಿಸ್ತಾರ. ಮೆಸೇಜ್ ಹೆಂಗೆ ಕಳಿಸ್ತಾರ, ಅದೇನೋ ಅವ್ರ ಕೈಯಾಗ ಒಂದೇನೋ ಒಂದು ಮಷಿನ್ ಅನ್ನೋದೇನೋ ಇದು ಐತಿ, ಅದರೊಳಗೆ ಏನೇನೋ ಕೆಲವೊಂದು ಹೇಳ್ತಾ ಇರ್ತಾರೆ ಅವರು. ಮೋಸ್ಟ್ಲಿ ಅವ್ರ ಕೋಡ್ ಲ್ಯಾಂಗ್ವೇಜ್ನೊಳಗೆ ಏನು ಮಾಡ್ತಾರ ಬೇರೆ ರಾಷ್ಟ್ರಕ್ಕೆ ಅವರು ಇದನ್ನು ಕೊಡ್ತಾಯಿದಾರೆ ಅಂಥೇಳಿ ಅವ್ರ ಮೇಲೆ ಎಲ್ಲರೂ ಕಣ್ಣಿಟ್ಟು ಇದನ್ನು ಮಾಡಿ. ಆಮೇಲೆ ಒಂದು ದಿವಸ ಎಲ್ಲರೂ ಹೋಗಿ ಅವ್ರಿಗೆ ಈ ರೀತಿ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇವ್ರಿಗೂ ಅವರು ಅಷ್ಟೋ ಜಾಂಟಿದ್ರು, ಅವ್ರು ಏನು ಮಾಡ್ತಾಯಿದ್ರು ಈಗ ನನ್ನ ಮೇಲೆ ಇವರು ಕಣ್ಣಿಟ್ಟರಂತ ಅವ್ರಿಗೂ ಗೊತ್ತಿತ್ತು, ಅವ್ರಿಗೂ ಅಷ್ಟು ಚೆನ್ನಾಗಿ. ಆಮೇಲೆ ಅವ್ರಿಗೆ ಗೊತ್ತಾದ ಇವತ್ತಿನ ದಿವಸ ಇಲ್ಲಿ ಬಂದು ನನಗೆ ಅವ್ರು ರೇಡ್ ಮಾಡ್ತಾರೆ, ನನಗೆ ತೊಗೊಂಡು ಹೋಗಿ ಜೈಲಿಗೆ ಲಾಕ್ತಾರೆ, ಲಾಕ್ತಾರೆ ಹಾಕ್ತಾರೆ ಅಂತ ಗೊತ್ತಾದ ಕೂಡಲೇ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡಿಟ್ಕೊಂಡಿದ್ರು, ಅವ್ರದ್ದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರು ತಕ್ಷಣ ಅವ್ರಿಗೆ. ಆಮೇಲೆ ಅವ್ರಿಗೆ ಒಂದೇ ಶಿಕ್ಷೆ ಏನು ಸೈಬೀರಿಯ, ಸೈಬೀರಿಯ ಅಂತಂದ್ರೆ ಮರಣ ಪರ್ಯಂತ ಅಲ್ಲೇ ಇರೋದು, ಅಂದರೆ ಅಲ್ಲಿ ಹೋದ್ಮೇಲೆ ಸಾವೇ ನಿಶ್ಚಿತ. ಅದು ಗೊತ್ತಾದ ಕೂಡಲೇ ಅವ್ರೇನು ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಕೊಂಡಿದ್ರು, ಅವ್ರು ಬರೋದಕ್ಕಿಂತ ಮೊದಲು ಅವ್ರ ಜಾಗ ಖಾಲಿ ಮಾಡಿ ಹೋಗ್ಬಿಟ್ರು. ಎಲ್ಲಿಗೆ ಹೋದ್ರು ಅಲ್ಲಿಂದ ಜರ್ಮನಿಗೆ ಹೋದರು, ಜರ್ಮನಿ ಯಾಕಂದ್ರೆ ರಾಷ್ಟ್ರ ಬಿಟ್ಟು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಅವರು ಏನು ಮಾಡಿದರು ಬೇರೆ ಹೆಸರಿನಿಂದ ಅಲ್ಲಿ ಜೀವನ ಶುರು ಮಾಡಲಿಕ್ಕೆ ಶುರು ಮಾಡಿದರು. ಆನಂದ್ರೆ ಅಲ್ಲಿ ಜರ್ಮನಿಯೊಳಗೆ ನಮ್ಮ ಮಂದಿರ ಇದೆ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ಅವರು ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದರು, ಹರೇ ಕೃಷ್ಣ ಮಂತ್ರ ಜಪ ಮಾಡಿದರು. ಆನಂತರ ಅವ್ರಿಗೆ ದೀಕ್ಷಾ ಆಯಿತು, ದೀಕ್ಷಾ ತೊಗೊಂಡು ಆನಂತರ ಅವ್ರೇನು ಮಾಡಿದ್ರು ಟೆಂಪಲ್ ಪ್ರೆಸಿಡೆಂಟ್ ಆದ್ರು, ಟೆಂಪಲ್ ಪ್ರೆಸಿಡೆಂಟ್ ಹಾಗೆಂದ್ರೆ ಮಂದಿರ ಒಂದು ಇಸ್ಕಾನ್ ಟೆಂಪಲ್ ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಅವರು ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ಭಗವದ್ಗೀತೆಯ ಮಹತ್ವ ಸರಿಯಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಗೆ ಅವ್ರು ಏನ್ ಮಾಡಿದ್ರು ಭಗವದ್ಗೀತೆ ಯಾರೋ ಹಂಚ್ತಾ ಇದ್ರು ಅಲ್ಲಿ ಹೋಗಿ ಅವರು ಸಹಾಯ ಮಾಡಿದ್ರು ಸರಿಯಲ್ಲ. ಅಷ್ಟು ಮಾತ್ರದಿಂದ ಅವ್ರಿಗೆ ಏನಾಯ್ತು ಒಂದು ಸುಕೃತಿ ಉಂಟಾಯ್ತು. ಸುಕೃತಿ ಅಂದ್ರೆ ಏನು, ನಾವು ಭಕ್ತಿ ಒಳಗೆ ಬರ್ಬೇಕಂದ್ರೆ ನಮಗೊಂದು ಸುಕೃತಿ ಇರ್ಬೇಕು, ಅಂದ್ರೆ ಒಳ್ಳೆಯ ಒಂದು ಪುಣ್ಯ ಕಾರ್ಯ ಮಾಡಿರ್ಬೇಕು ನಾವು. ಅಥವಾ ಪುಣ್ಯ ಕಾರ್ಯದಿಂದ ನಾವು ಭಕ್ತಿಗೆ ಬರೋದಿಲ್ಲ, ಆದ್ರೂ ಕೂಡ ಒಂದ್ ವೇಳೆ ಒಬ್ಬ ವ್ಯಕ್ತಿ ಅತ್ಯಂತ ಪಾಯಸ್ ಪಾಯಸ್ ಅಂದ್ರ ಪುಣ್ಯ ಕಾರ್ಯ ಮಾಡಿದ್ದ ಅಂತಂದ್ರೆ ಅವನಿಗೆ ನಿಶ್ಚಿತವಾಗಿಯೂ ಭಕ್ತಿಗೆ ಬರಲಿಕ್ಕೆ ಒಂದು ಅನುಕೂಲ ದೇವರು ಮಾಡಿಕೊಡ್ತಾನೆ. ಅಂದ್ರೆ ಎಲ್ಲದಕ್ಕಿಂತ ಪುಣ್ಯ ಕಾರ್ಯ ಏನು, ಭಕ್ತರನ್ನ ಸೇವೆ ಮಾಡೋದು, ಹೌದಲ್ಲ, ಭಕ್ತರಿಗೆ ಸೇವೆ ಮಾಡೋದು. ಅವನೇನ್ ಮಾಡಿದ ಈ ಭಗವದ್ಗೀತೆ ಹಂಚೋ ವ್ಯಕ್ತಿಗೆ ಹೋಗಿ ಅವನ ಸಹಾಯ ಮಾಡಿದ ಅವನ ಕಷ್ಟ ಕಾಲದಲ್ಲಿ. ಅದರಿಂದ ಅವನಿಗೆ ಏನಾದ್ರು ಮುಂದೆ ಒಂದು ಸುಕೃತಿ ಉಂಟಾದ, ಕೃತಿ ಅಂದ್ರೆ ಕೆಲಸ, ಸುಕೃತಿ ಅಂದ್ರೆ ಒಳ್ಳೆ ಕೆಲಸ. ಎಲ್ಲದಕ್ಕಿಂತ ನಾವು ಪುಣ್ಯ ಕಾರ್ಯ ಅಥವಾ ಒಳ್ಳೆ ಕಾರ್ಯ ಯಾವುದು, ಅದು ಕೃಷ್ಣನ ಸೇವೆ ಮತ್ತು ಭಗವಂತನ ಭಕ್ತರ ಸೇವೆ. ಅದನ್ನ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ಭಕ್ತಿಯಲ್ಲಿ ಬರಲಿಕ್ಕೆ ನಮಗೊಂದು ಸುಕೃತಿ ಉಂಟ. ಅದನ್ನ ನೀವು ಇಲ್ಲೆಲ್ಲ ಏನ್ ಮಾಡ್ತಾ ಇದ್ರಿ, ಪುಸ್ತಕ ವಿತರಣೆಯನ್ನು ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ರಿ, ಅದು ಅತ್ಯಂತ ಒಳ್ಳೆ ವಿಷಯ. ಇದೇ ರೀತಿ ನೀವು ಪುಸ್ತಕ ವಿತರಣೆ ಮಾಡ್ರಿ, ಜೊತೆಗೆ ನಿಮಗಂತೂ ಭಗವಂತನ ವಿಶೇಷ ಕೃಪ ಹಾಗೆ ಆಗ್ತದೆ, ಜೊತೆಗೆ ಯಾರು ನಿಮ್ಮಿಂದ ಪುಸ್ತಕ ತಗೊಳ್ತಾರಲ್ಲ ಅವ್ರಿಗೂ ಕೂಡ ಭಕ್ತಿಯಲ್ಲಿ ಬರಲಿಕ್ಕೆ ಒಂದು ಒಳ್ಳೆ ಮಾರ್ಗ ಉಂಟಾಗ್ತದೆ. ಯಾವ ವ್ಯಕ್ತಿ ಯಾವ ರೀತಿ ಈ ಕೆ ಜಿ ಬಿ ಏಜೆಂಟಿಗೆ ಭಕ್ತಿಯೊಳಗೆ ಬರಲಿಕ್ಕೆ ಅವನಿಗೆ ಸಾಧ್ಯನೇ ಇರಲಿ, ಅದೇನೋ ಒಂದು ಏನು ಮಾಡ್ದ ಅವನಿಗೆ ಉಳಿಸಿದ, ಅವನಿಂದ ಅವನಿಗೆ ಭಗವದ್ಗೀತಾ ಸಿಕ್ಕು, ಅದನ್ನು ತೊಗೊಂಡು ಅವನು ಓದಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಹಿಂಗಾಗಿ ಅವನಿಗೆ ಒಂದು ಭಕ್ತಿಯಲ್ಲಿ ಬರಲಿಕ್ಕೆ ಅನುಕೂಲ ಉಂಟಾಗ್ತದೆ. ಅದೇ ರೀತಿ ನಮ್ಮ ಇಸ್ಕಾನ್ನಲ್ಲಿ ಒಬ್ಬ ಸನ್ಯಾಸಿ ಇದ್ದಾರೆ, ಅವರ ಹೆಸರು ಕದಂಬ ಕಾನನ್ ಮಹಾರಾಜ್ ಅಂತ, ಅವ್ರ ಹೆಸರೇನು, ಅವರು ಹಾಲೆಂಡ್ನೊಳಗೆ ಪ್ರಚಾರ ಮಾಡ್ತಾರೆ, ನೆದರ್ಲ್ಯಾಂಡ್ಸ್. ಅವ್ರು ಒಂದ್ಸರಿ ಹೇಳ್ತಾ ಇದ್ರು ಇದೇ ರೀತಿ ಕಾರ್ಯಕ್ರಮದಲ್ಲಿ, ಅವ್ರು ಹೇಳಿದ್ರು ಇವಾಗ ನಾನು ಇಷ್ಟೆಲ್ಲ ರಾಷ್ಟ್ರದೊಳಗೆ ಅವರು ರಷ್ಯಾ ಮತ್ತು ಯುರೋಪ್ ಮತ್ತು ಏಷ್ಯಾದೊಳಗೂ ಪ್ರಚಾರ ಮಾಡ್ತಾರೆ ಮತ್ತು ಅಮೇರಿಕಾ ಎಲ್ಲ ಕಡೆಗೂ ಹೋಗಿ ಪ್ರಚಾರ ಮಾಡ್ತಾರೆ. ಆಮೇಲೆ ಅವ್ರು ಹೇಳಿದ್ರು ಒಂದ್ ವೇಳೆ ನಾನು ಭಕ್ತಿಗೆ ಜಲ್ದಿ ಬಂದಿದ್ರೆ ಇನ್ನು ಎಷ್ಟು ಸೇವೆ ಮಾಡ್ಬೇಕಾಗ, ಹೆಚ್ಚು ಸೇವೆ ಮಾಡ್ಬೋದಾಗಿತ್ತು, ಹೆಚ್ಚು ಪ್ರಚಾರ ಮಾಡ್ಬೋದು. ಆದ್ರೆ ನಾ ಭಕ್ತಿಗೆ ಬರೋದು 10 ವರ್ಷ ಲೇಟ್ ಆಯ್ತು ಅಂತ ಹೇಳಿದ್ರು. ಅವ್ರು ಸನ್ಯಾಸ ಇದ್ರೆ ಆಗ್ಲೇ ಹೇಳ್ತಾರೆ ನಾ ಭಕ್ತಿಗೆ ಬರೋದು 10 ವರ್ಷ ಲೇಟ್ ಆಯ್ತು, ಅದೇ ಹೆಂಗ ಅಂತಂದು ಕೇಳಿದೆ ನಮ್ಮ ಬಾಬು. ಇಲ್ಲ, ಒಂದ್ಸರಿ ಅವರು ಏರೋಪ್ಲೇನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಪ್ರಯಾಣ ಮಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಅವರಿಗೆ ಭಗವದ್ಗೀತಾ ಏರ್ಪೋರ್ಟ್ನಲ್ಲಿ ಭಗವದ್ಗೀತಾ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಆ ವ್ಯಕ್ತಿ ಅನ್ಕೊಂಡ ಇವನು ಫಾರಿನರ್ ಇದ್ದಾನೆ ಮತ್ತು ಯೂನಿಯನ್ ಭಗವದ್ಗೀತೆ ತಗೊಳ್ತಾನೋ ಇಲ್ಲ ಅಂಥೇಳಿ ಅವನಿಗೆ ಅಲಕ್ಷ್ಯ ಮಾಡಿ ಅಲಕ್ಷ್ಯ ಮಾಡಿ ಅವ್ರಿಗೆ ಭಗವದ್ಗೀತೆ ಏನು ಅವ್ರಿಗೆ ಕೊಡಬೇಕಂತ ಹೋಗಿದ್ರು ಅವರು, ಆದರೆ ಇವ್ರು ಬ್ಯಾಡ್ ತೊಗೊಂಡ್ರು ತಗೊಳ್ಳದೇ ಇರ್ಬೋದು ಇವರು, ನಾವು ಲೆಕ್ಕ ಹಾಕ್ತಲ್ಲ ಇವ್ರು ತಗೊಳ್ತಾರ ಇಲ್ಲ ಇಲ್ಲ ತಗೊಳ್ತಾರ ಅಂತ ಹೇಳಿ ಲೆಕ್ಕ ಮಾಡಿ ನಾವೇನ್ ಮಾಡ್ತೀವಿ, ಇವ್ರ ಹತ್ರ ಹೋಗೋದು ಬೇಡ ಇವ್ರಿಗೆ ಕೊಡೋದು ಬೇಡ ಅಂತ ಸುಮ್ಮನೆ ಆಗ್ಬೇಕು. ಅದೇ ರೀತಿ ಇಲ್ಲಿ ಏನ್ ಮಾಡಿದ್ರಿ ಇವರು ಅವ್ರಿಗೆ ಭಗವದ್ಗೀತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ರು ಆದ್ರೆ ವಿಚಾರ ಮಾಡಿದ್ರು ಬ್ಯಾಡ ಬೇಡ ಇವ್ರು ಮೋಸ್ಟ್ಲಿ ಇವ್ರು ತಗೊಳ್ತಾ ಇರ್ಬೋದು ಅಂತಂದೇಳಿ ಅವ್ರಿಗೆ ಭಗವದ್ಗೀತೆ ಕೊಡ್ಲಿ. ಆನಂತರ ಅವರು ಫ್ಲೈಟ್ ಅವ್ರದ್ದು ಬಂತು, ಫ್ಲೈಟ್ ಹಿಡ್ಕೊಂಡು ಬೇರೆ ಕಂಟ್ರಿಗೆ ಹೋದ್ರು. ಅದ್ರೊಳಗೆ ಎಷ್ಟು 10 ವರ್ಷ ಕಳೆದು, 10 ವರ್ಷದ ನಂತರ ಒಂದು ದಿವಸ ಅವ್ರ ಪತ್ನಿ ಅಂದ್ರೆ ಸನ್ಯಾಸ ತಗೊಳಕ್ಕಿಂತ ಮೊದಲು ಅವ್ರ ಗೃಹಸ್ಥರದ್ದು ಹಾಲೆಂಡ್ ನಲ್ಲಿ ಅವ್ರ ಪತ್ನಿ ಏನ್ ಮಾಡಿದ್ರು, ಒಂದ್ಸರಿ ಅವ್ರದ್ದೊಂದು ನಾಯಿ ಇತ್ತು, ನಾಯಿಗೆ ಕೃಷ್ಣ ಅಂತ ಹೆಸರಿಟ್ಟರು, ಆಮೇಲೆ ಆ ನಾಯಿ ಮನೆ ಬಿಟ್ಟು ಓಡೋಗ್ಬಿಟ್ಟಿತ್ತು. ಆ ನಾಯಿ ಹುಡುಕ್ಲಿಕ್ಕೆ ಅವ್ರ ಪತ್ನಿ ಎಲ್ಲ ಕಡೆ ಅಡ್ಡಾಡ್ತಾರೆ, ಕೃಷ್ಣ 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 ಅಂತಂದು ಹುಡ್ಕೊಂತ ಅಡ್ಡಾಡ್ತಾರೆ. ಆಮೇಲೆ ನಮ್ಮ ಇಸ್ಕಾನ್ ಭಕ್ತರು ನೋಡಿದ್ರೆ ಕೃಷ್ಣ ಹುಡುಕ್ತಾ ಇದ್ದಾರೆ, ಕೃಷ್ಣ ಇಲ್ಲಿದ್ದಾನೆ, ಇವ್ರಿಗೆ ಎಲ್ಲಿ ಕೃಷ್ಣ ಸಿಕ್ಕಿಲ್ಲೇನ, ನಾವು ಕರ್ಕೊಂಬರ್ತೇವೆ ನಿಮ್ಗೆ, ನಾವು ಕೃಷ್ಣ ಕೊಡಿಸ್ತೇವೆ. ಅವ್ರಿಗೆ ಹೇಳಿದ ನಿಮ್ ಕೃಷ್ಣ ಸಿಗ್ಲಿಲ್ಲ, ಎಲ್ಲ ಎಲ್ಲಿ ಹೋಗಿದ್ದಾನೆ ನೋಡ್ರಿ, ಬೆಳಿಗ್ಗೆ ಓಡೋಗಿದ್ದಾನೆ ಇನ್ನೂ ಬಂದೇ ಇಲ್ಲ, ಆಯ್ತು ಬರ್ರಿ ನಮ್ಮ ಮಂದಿರದೊಳಗದ ಅಂತ ಹೇಳಿ ಇವ್ರು ಕರ್ಕೊಂಬಂದ್ರು. ಕರ್ಕೊಂಬಂದು ಏನ್ ಮಾಡಿದ್ರು, ರಾಧಾಕೃಷ್ಣನ ಭೇಟಿ ಮಾಡಿದ್ರು, ಇವರೇ ನಿಮ್ ಕೃಷ್ಣ ಅಂತ. ಅಯ್ಯ ಇಲ್ಲ, ಈ ಕೃಷ್ಣ ಅಲ್ಲ, ಕೃಷ್ಣ ವಿಗ್ರಹ ಅಲ್ಲ, ನನ್ನ ನಾಯಿ ಕೃಷ್ಣ ನೋಡ್ರಿ. ಆಮೇಲೆ ಇದು ಕೃಷ್ಣ ಅಂತ ಯಾಕಂತೀರಿ ಹಿಂಗಂತಂದು ಎಲ್ಲ ಪ್ರಶ್ನೆ ಕೇಳಿದ್ರು. ಕೃಷ್ಣ ಅಂದ್ರೆ ಏನು, ಸರ್ವಾಕರ್ಷಿತ ಇತಿ ಕೃಷ್ಣ, ಯಾರು ಎಲ್ಲರನ್ನು ಆಕರ್ಷಣೆ ಮಾಡ್ಲಿಕ್ಕೆ ಶಕ್ತಿ ಇದೆ ಅವನು ಕೃಷ್ಣ ಸರಿತಾ. ಅದರಿಂದ ಇವನು ಕೃಷ್ಣ, ಇವನು ಪೂರ್ಣ ಪುರುಷೋತ್ತಮ ಭಗವಾನ್ ವಿಷ್ಣುವನೇ ಸ್ವಯಂ, ಅದರಿಂದ ಇವನನ್ನು ನೀವು ಆರಾಧನೆ ಮಾಡಬೇಕು. ಆಯ್ತು, ಇವಾಗ ನಾಯಿಗೆ ನೀವು ಕೃಷ್ಣ ಅಂತ ಹೆಸರಿಟ್ಟದ್ದು ಒಳ್ಳೇದಾಯ್ತು, ಆದ್ರೆ ನಿಮ್ಗೆ ಆ ನಾಯಿ ಎಲ್ಲಿ ಕರ್ಕೊಂಬಂತು, ನಿಮ್ ಕೃಷ್ಣ ಹತ್ರ ಕರ್ಕೊಂಬ, ಅದ್ರ ನಿಮ್ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ಅವರಿಗೆ ಅವ್ರ ಪತ್ನಿ ಹಿಡ್ಕೊಂಡು ಇವ್ರು ಹೋಗ್ತಾ ಇದ್ರು. ಹಿಂದೆ ಯಾರು, ನಮ್ಮ ಕದಂ ಕಾನನ್ ಮಹಾರಾಜ್, ಅವರು ಹೋಗಿ ಇಬ್ರು ಹೋಗಿ ಮಂದಿರ್ ಇಸ್ಕಾನ್ ಟೆಂಪಲ್ ಗೆ ಭೇಟಿಯಾದ್ರು. ಭೇಟಿಯಾಗಿ ಏನ್ ನೋಡಿದ್ರು, ಅಲ್ಲಿ ರಾಧಾಕೃಷ್ಣ ವಿಗ್ರಹಕ್ಕೆ ಭೇಟಿಯಾಗಿ, ಟೆಂಪಲ್ ಪ್ರೆಸಿಡೆಂಟ್ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಭಗವದ್ಗೀತಾ ಸಿಕ್ತು. ಆನಂತರ ಅವರು ಹರಿಕೃಷ್ಣ ಮಂತ್ರವನ್ನು ಸ್ವೀಕಾರ ಮಾಡಿದರು, ಆನಂತರ ಜಪ ಮಾಡಲಿಕ್ಕೆ ಶುರು ಮಾಡಿದರು. ಆನಂತರ ಕದಂ ಕಾನನ್ ಮಹಾರಾಜ್ ಹೇಳ್ತಾ ಇದ್ರು, ಒಂದ್ ವೇಳೆ ನನಗೆ ಭಗವದ್ಗೀತಾ ಅವತ್ತು ಸಿಕ್ಕಿದ್ರು, ಯಾವತ್ತು ಏರ್ಪೋರ್ಟ್ ನೊಳಗೆ, ನನಗೆ 10 ವರ್ಷ ಮೊದಲೇನೇ, 10 ವರ್ಷದ ನಂತರ ಈ ಘಟನೆ ಆಯ್ತು, 10 ವರ್ಷದ ಮೊದಲ ಒಂದು ಭಗವದ್ಗೀತಾ ಅವ್ರಿಗೆ ಅನಿಸ್ತು, ಯಾರು ಇಸ್ಕೊಂಡು ಒಬ್ಬ ವ್ಯಕ್ತಿ ಬಂದಿದ್ದಾನೆ ಓದಿತ ಎಲ್ಲರಿಗೆ ಕೊಡ್ತಾ ಇದ್ದಾನೆ, ಆದ್ರೆ ಅವ್ರಿಗೆ ಕೊಡಲಿಲ್ಲ, ಅವರು ತಗೊಳಕ್ ಹೋಗು, ಒಂದ್ ವೇಳೆ ಅವ್ರಿಗೆ ಕೊಟ್ಟಿದ್ರೆ ಮೋಸ್ಟ್ಲಿ ಅವ್ರು ತಗೋಬೋದಾಗ. ಆದ್ರಿಂದ ಯಾರು ಎಷ್ಟು ಬೇಗ ಭಕ್ತಿಗೆ ಬರ್ತಾರೋ ಅಷ್ಟು ಅವ್ರಿಗೆ ಒಳ್ಳೇದು. ಸರಿಯಿಲ್ಲ, ನಾವು ವೇಟ್ ಮಾಡಕ್ ಆಗೋದಿಲ್ಲ, ನಾನು ಈಗ ಬೇಡ ಬಿಡ್ರಿ, ಈ ಸಂಡೆ ಬೇಡ, ಮುಂದಿನ ಸಂಡೆ ಹೋದ್ರೆ ಡಿಸ್ಕೌಂಟ್ ಅಂತಲ್ಲಿ ಅಥವಾ ಕಾರ್ಯಕ್ರಮ ಅಂತ ನೀವು ಲೇಟ್ ಮಾಡಿದ್ರೆ ಏನಾಗ್ತದೆ, ಟೈಮ್ ಏನಂದ್ರೆ ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತಂದಿರ್ತಾರೆ ಇಂಗ್ಲೀಷ್ ಮಾಡಿ, ಅಂದ್ರೆ ಸಮಯ ಮತ್ತು ಸಮುದ್ರದ ತೆರೆ ಅದು ಯಾರಿಗಾಗಿನೂ ದಾರಿ ಕಾಯ್ಕೊಂತ ನಿಂದಿರೋದಿಲ್ಲ ಸರಿತಾ. ಆದ್ರಿಂದ ನಮಗೆ ಸಮಯ ಬಂದಾಗ ನಾವೇನ್ ಮಾಡ್ಬೇಕು ಅದನ್ನ ಸದುಪಯೋಗಪಡಿಸ್ತೀವಿ. ಆದ್ರೂ ಕೂಡ ಇವರಿಗೆ ಬೆಟರ್ ಲೇಟ್ ದನ್ ಎವರ್ ಅಂತಾರಲ್ಲ, ಅಂದ್ರೆ ಕೊನೆ ಪಕ್ಷ ಅಟ್ಲೀಸ್ಟ್ ಈಗಲಾದರೂ ಅವ್ರಿಗೆ ಭಕ್ತಿ ಸಿಕ್ತು. ಆದ್ರೆ ಅವ್ರು ಹೇಳಿದ್ರು ಇಲ್ಲ, ಮೊದ್ಲೇ ನಮಗೆ ಮೊದ್ಲೇ ಒಂದ್ ವೇಳೆ ಇದು ಅನುಕೂಲ ಆಗಿದ್ರೆ ಎಷ್ಟು ಒಳ್ಳೇದ. ಆದ್ರಿಂದ ನಾವೇನ್ ಮಾಡ್ಬೇಕು, ನಮಗೇನು ಈ ಭಗವದ್ಗೀತೆ ಸಿಕ್ಕಿದೆ ಆಗ್ಲೇ ತಿಳಿತಾ, ಅವರು ಇಷ್ಟೆಲ್ಲ ಕಷ್ಟ ಪಡ್ತಾರ ಅಮೇರಿಕದ ಈ ರಷ್ಯಾದೊಳಗ ಭಗವದ್ಗೀತೆ ವಿತರಣೆ ಮಾಡೋದಾಗಿನ ಕಾಲದಲ್ಲಿ ಅತ್ಯಂತ ಕಠಿಣ ಇತ್ತು ತಿಳಿತಾ. ನಮ್ಮ ಪ್ರಭುಪಾದರು ಮೊಟ್ಟ ಮೊದಲಿಗೆ 1971 ಹೋಗಿದ್ರು ಅಲ್ಲಿಗೆ ರಷ್ಯಾಕ್ಕೆ, ಹೋದಾಗ ಶ್ಯಾಮ್ ಸುಂದರ ಪ್ರಭು ಅವರು ಅವ್ರ ಜೊತೆಗೆ ಹೋಗಿದ್ರು. ಆಮೇಲೆ ಪ್ರತಿಯೊಂದು ಬ್ಯಾಗು ಪ್ರತಿಯೊಂದು ಬಟ್ಟಿ ಎಲ್ಲಾನು ಚೆಕ್ ಮಾಡ್ತಾರ ಅವ್ರು ಏರ್ಪೋರ್ಟ್ ನೊಳಗೆ ಆಗಿನ ಕಾಲದೊಳಗೆ. ಅವ್ರ ಬ್ಯಾಗ್ನೊಳಗೆ ಎಲ್ಲನೂ ಚೆಕ್ ಮಾಡಿದ್ರು. ಆದ್ರೆ ಅವ್ರ ಪತ್ನಿ ಮಾಲತಿ ಮಾತಾಜಿ ಶ್ಯಾಮ್ ಸುಂದರ ಪ್ರಭು ಅವ್ರ ಬ್ಯಾಗ್ನೊಳಗೆ ಭಗವದ್ಗೀತೆ ಇಟ್ಟು ಕಳಿಸ್ಬಿಟ್ಟು. ಆದ್ರೆ ಅದು ಇವ್ರಿಗೆ ಗೊತ್ತಿದ್ದಿಲ್ಲ ಶ್ಯಾಮ್ ಸುಂದರರು. ಆಮೇಲೆ ಯಾರಾದರೂ ಈ ರೀತಿ ಭಗವದ್ಗೀತಾ ಧರ್ಮ ಗ್ರಂಥ ಬೇರೆ ಧರ್ಮ ಗ್ರಂಥ ತಗೊಂಡು ಹೋಗೋದು ಗೊತ್ತಾತಂದ್ರೆ ಅವ್ರು ಸೀರೆ ಎಲ್ಲಿ ಕಳಿಸ್ತಾರ, ಸೈಬೀರಿಯಾ. ಆದ್ರೆ ಅದು ಮಾತಾಜಿಗೆ ಗೊತ್ತಿಲ್ಲ, ಆಮೇಲೆ ಪ್ರಭುಜಿಗೆ ಇದ್ರೊಳಗೆ ಇಟ್ಟರಂತ ಇವ್ರಿಗೂ ಗೊತ್ತಿಲ್ಲ.
ಏರ್ಪೋರ್ಟ್ನಲ್ಲಿ ಹೋದರು ಪ್ರಭುಪಾದರು, ಮತ್ತು ಅವ್ರಿಗಿಬ್ಬರದ್ದು ಬ್ಯಾಗ್ ಚೆಕ್ ಮಾಡೋಕ್ಕೆ ಶುರು ಮಾಡಿದರು. ಪ್ರಭುಪಾದ ಬ್ಯಾಗ್ ಚೆಕ್ ಮಾಡಿದರು, ಅವ್ರದ್ದೆಲ್ಲ ಕ್ಲಿಯರ್ ಇತ್ತು. ಆಯಿತು, ಅವ್ರಿಗೆ ಸೈಡಿಗೆ ನಿಲ್ಲಿಸಿ. ಅವ್ರು ಶ್ಯಾಮ್ ಸುಂದರ್ ಪ್ರಭು ಅವರ ಸೇವಕ, ಅವ್ರದ್ದು ಬ್ಯಾಗ್ ಚೆಕ್ ಮಾಡಿದರು. ಚೆಕ್ ಮಾಡಿದ ಕೂಡಲೇ ಬುಕ್ ಎಲ್ಲ ಬಿದ್ದುಬಿಟ್ವು. ಬುಕ್ ಬಿದ್ದ ಕೂಡಲೇ ಈಗ ಶ್ಯಾಮ್ ಸುಂದರ್ ಗೊತ್ತಾದರೆ ಇದು ಭಗವದ್ಗೀತ, ಇದು ಮಾಲತಿ ಇಟ್ಟಿದ್ದಾಳ. ಆದರೆ ಒಂದು ವೇಳೆ ಇವ್ರಿಗೆ ಗೊತ್ತಾದ್ರೆ ಮುಗ್ದವರು, ನಂದು ಜೀವನ ಸಮಾಪ್ತಿ. ಮತ್ತು ಪ್ರಭುಪಾದ್ರು ಅವರು ಎಲ್ಲಿ ಕಳಿಸೋದಿಲ್ಲ, ಪ್ರಶ್ನೆಗೆ ಬಿಡೋದಿಲ್ಲ, ಯಾಕಂದ್ರೆ ಇವರು ಇದ್ರ ಇದಕ್ಕಾಗಿನೇ ಬರ್ತಾಯಿದ್ರು ಅಂತೇಳಿ. ಅವ್ರಿಗೂ ಮೋಸ್ಟ್ಲಿ ಒಂದು ದೊಡ್ಡ ಗಂಡಾಂತರ ಆಗೋದಿತ್ತು. ಅದನ್ನು ತಪ್ಪಿಸ್ಬಿಟ್ಟು ಏನು ಮಾಡ್ಬೇಕು ಅಂತ ಕ್ಷಣಾರ್ಧದೊಳಗೆ ಅವ್ರು ಏನು ಮಾಡಿದರು, ಒಂದು ಪ್ಲಾನ್ ಮಾಡಿದರು. ಪ್ಲಾನ್ ಮಾಡಿದ್ರು ಅವ್ರು ಏನು ಮಾಡಿದರು, ಅವರು ಆ ಬ್ಯಾಗ್ ನೋಡೋದು ಕೆಲವೊಂದು ಫೋಟೋ ಇದ್ವು, ಫೋಟೋ ಅವೆಲ್ಲ ಫೋಟೋನೂ ಕೆಳಗೆ ಬಿದ್ದು ಬುಕ್ಸಿನ ಜೊತೆಗೆ. ಆಮೇಲೆ ಅವರಂದ್ರು ಏನಾದರೂ ಮಾಡಬೇಕು ಅವ್ರ ಪ್ಲಾನ್ ಅಂಥೇಳಿ ಅವರಂದ್ರು ಜೋರ್ ಜೋರಾಗಿ ಬಾಯ್ ಮಾಡೋಕ್ಕೆ ಶುರು ಮಾಡಿದರು. ಏ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಯುವರ್ ಏನೋ ಸ್ಪಾಯ್ಲಿಂಗ್ ಮೈ ಫೋಟೋಗ್ರಾಫ್ಸ್ ಹಂಗಿಂಗ್ ಅಂತ ಜೋರ್ ಜೋರಾಗಿ ಮಾತಾಡೋಕೆ ಶುರು ಮಾಡಿಬಿಟ್ರು. ಆಮೇಲೆ ಅವರು ಎಲ್ಲ ಆಫೀಷಿಯಲ್ಸ್ ಏನಿದ್ರಲ್ಲ, ಸಾರಿ 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 ವಿ ಡಿಡ್ ನೋ ದೀಸ್ ಆರ್ ದೀಸ್ ಯು ನೋ ದೇ ಆರ್ ಸೋ ವೆರಿ ಇಂಪಾರ್ಟೆಂಟ್ ಫೋಟೋಗ್ರಾಫ್ಸ್ ಅಂತ ಮೈ ಫ್ಯಾಮಿಲಿ ಫೋಟೋಗ್ರಾಫ್ಸ್ ಹಂಗಿಂಗ್ ಅಂತ ಜೋರ್ ಜೋರಾಗಿ ಮಾತಾಡ್ಸೋ. ಏ ಅವ್ರಂದ್ರೆ ಇಲ್ಲ ಇಲ್ಲ ನಾವು ತೊಳಿತೀವಿ ತೊಗೊಬರ್ರಿ ಅಂತೇಳಿ ಅವ್ರು ಏನು ಮಾಡಿದ್ರು, ಒಬ್ಬ ಓಡೋದ ನೀರು ತರಲಿಕ್ಕೆ ನೀರು ತೊಗೊಂಡು ಅದ್ರ ಮೇಲೆ ತಿಕ್ಕಕ್ಕೆ ಶುರು ಮಾಡಿದ. ಅವನು ಇನ್ನೊಬ್ಬ ಮತ್ತೊಬ್ಬರು ಇಲ್ಲ ನಾನು ಧೂಳು ಒರೆಸ್ತೀನಿ ಅಂತ ಒಂದು ಬಟ್ಟೆ ತರಲಿಕ್ಕೆ ಹೋದ. ಅಷ್ಟರೊಳಗೆ ಏನು ಮಾಡಿಬಿಟ್ರು, ಭಗವದ್ಗೀತ ಪ್ಯಾಕ್ ಮಾಡಿ ಇನ್ನೊಂದು ಕಡೆ ಸೈಡ್. ಅವ್ರೇನು ಮಾಡಿದ್ರು, ಅಷ್ಟರೊಳಗೆ ಅದನ್ನು ಆ ಫೋಟೋಗ್ರಾಫ್ ಸರ್ಚ್ ಮಾಡೋದ್ರೊಳಗನ ಅವ್ರದ್ದು ಸಮಯ ಹೋಗ್ಬಿಟ್ಟು. ಆಮೇಲೆ ಸಾರಿ ಸಾರಿ ವಿ ಆರ್ ಸಾರಿ ಯು ಡೋಂಟ್ ಡೂ ದಿಸ್ ದಿಸ್ ನೆಕ್ಸ್ಟ್ ಟೈಮ್ ಅಂಡ್ ನಿಮಗೆಲ್ಲ ಅವರೆಲ್ಲ ಸಾರಿ ಕೇಳಿ. ಸೊ ಅವ್ರನ್ನ ಹೇಳಿದ್ರು ಡೋಂಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಅದರ್ವೈಸ್ ಯು ವಿಲ್ ನೆವರ್ ಎಂಟರ್ ಇಂಟು ಯುವರ್ ಕಂಟ್ರಿ. ಅವರೆಲ್ಲ ಅಮೇರಿಕದವರಲ್ಲ. ಆಮೇಲೆ ಅವರೆಲ್ಲ ಸಾರಿ ಸಾರಿ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಅಂತ ಏನೇನೋ ಮಾಡಿ ಒಟ್ಟು ಅವ್ರ ಬ್ಯಾಗ್ ರೆಡಿ ಆಯಿತು. ಅವ್ರು ತೊಗೊಂಡು ಒಳಗಡೆ ಹೋದರು. ಹೇಳ್ತಾ ಈ ರೀತಿ ಭಗವದ್ಗೀತ ರಷ್ಯಾದಲ್ಲಿ ಹೋಗಿದ್ದಾವೆ. ಅಲ್ಲಿ ಹೋಗಿದ ಮೇಲೆ ಎಲ್ಲ ಭಕ್ತರು ಅದನ್ನು ಪ್ರಭುಪಾದರು ಕೆಲವೊಬ್ಬ ಒಬ್ಬ ಮೊದಲಿಗೆ ಹೋದಾಗ ಒಂದು ವಾರ ಇತ್ತು ಕಣ್ಣು, ಕೇವಲ ಒಂದು ವಾರ. ಅಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ಭೇಟಿಯಾದರು. ಕೊಟೋಸ್ಕಿ ಅನ್ನೋ ಅದರಲ್ಲಿ ಒಬ್ಬ ಮುಖ್ಯ ಒಬ್ಬ ಶಾಸ್ತ್ರಜ್ಞ ಇದ್ದ, ಪಿ ಎಚ್ ಡಿ ಸ್ಕಾಲರ್, ಅವನಿಗೂ ಭೇಟಿಯಾದರು. ಮತ್ತು ಇತರವರೆಗೂ ಈ ರೀತಿ ಭೇಟಿಯಾಗಿ ಪ್ರಭುಪಾದರು ಭಗವದ್ಗೀತ ಕೊಟ್ಟರು. ಆದರೆ ಎಲ್ಲಿನೂ ಭಗವದ್ಗೀತ ಓಪನ್ ಆಗಿ ಕುತ್ಕೊಂಡು ಓದಂಗಿಲ್ಲ. ಅಲ್ಲಿ ಓದಿ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ಕಳಿಸ್ತಾರೆ ಸೀದಾ ಸೈಬೇರಿಯ. ಆದ್ದರಿಂದ ಅವ್ರೇನು ಮಾಡ್ತಾಯಿದ್ರು, ಮನೆಯೊಳಗೆ ಎಲ್ಲ ಕದ ಹಾಕ್ಕೊಂಡು ಎಲ್ಲ ಭದ್ರವಾಗಿ ಕುತ್ಕೊಂಡು ಆಮೇಲೆ ಭಗವದ್ಗೀತ ಓದ್ತಾ ಇದ್ರು. ಆಮೇಲೆ ಅವ್ರಿಗೆ ಗೊತ್ತದ್ದು ಇದು ಅತ್ಯಂತ ಅಮೂಲ್ಯವಾದ ಜ್ಞಾನ ಇದೆ ಅದರೊಳಗೆ ಅಂತ ಗೊತ್ತಾದ ಕೂಡಲೇ ಅವ್ರೇನು ಮಾಡ್ತಾರೆ, ಹಂಚಲಿಕ್ಕೆ ಶುರು ಮಾಡಿ. ಹಂಚೋದು ಹೆಂಗೆ, ಜಾಬ್ಸ್ ಮಾಡ್ಸೋಂಗಿಲ್ಲ, ಬೇರೆ ಕಾಪಿನೂ ಇಂಡಿಯಾದಿಂದ ತರಿಸೋಂಗಿಲ್ಲ. ಅವ್ರೇನು ಮಾಡಿದ್ರು, ನೋಟ್ಬುಕ್ ತೊಗೊಂಡು ಬಂದರು. ನೋಟ್ಬುಕ್ನೊಳಗೆ ಆ್ಯಸ್ ಇಟ್ ಇಸ್ ಬರೆಯೋಕ್ಕೆ ಶುರು ಮಾಡಿದ್ರು. ಆ್ಯಸ್ ಇಟ್ ಇಸ್ ಬರಲಿಕ್ಕೆ ಶುರು ಮಾಡಿ, ಬರೋದು 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 ಏನು ಮಾಡಿದ್ರು, ಅವ್ರು ನೋಟ್ಬುಕ್ ಮಾಡಿದ್ರು, ತಪ್ಪನ್ನು ನೋಟ್ಬುಕ್ ಅವನ್ನ ಬೇರೆಯವ್ರಿಗೆ ಹಂಚಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅವರಿಗೆ ಭಗವದ್ಗೀತ ಓದಿದ್ದೆ ಅಂದರೆ ಅದು ಹ್ಯಾಂಡ್ ರಿಟನ್ ಭಗವದ್ಗೀತ, ಕೈಯಿಂದ ಬರೆದಿದ್ದು ಭಗವದ್ಗೀತ, ನಂತರ ಆ ಪ್ರಿಂಟೆಡ್ ಭಗವದ್ಗೀತ ಓದಿದ್ದ ಅವರು. ಅಲ್ಲಿಂದ ಇದು ಅಲ್ಲಿಯ ರಾಷ್ಟ್ರದ ಸಮಸ್ಯೆ. ಆದರೆ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ, ಭಗವದ್ಗೀತ ನಮಗೆ ಎಷ್ಟು ಹತ್ತಿರದಾಗಿದೆ ಅಂತಂದರೆ, ನಾವೇನು ಮಾಡ್ತೀವಿ, ಸಣ್ಣದಿರ್ತಾಗ ನಾವು ರಾಮ ಕೃಷ್ಣ ಅಂತ ಹೇಳ್ಕೊಂಡು ಕೃಷ್ಣ ಹೆಸರು ಹೇಳ್ತೀವಿ. ಭಗವದ್ಗೀತ ನಮ್ಮ ಧರ್ಮ ಗ್ರಂಥ ಹೇಳಿದ. ಆದರೂ ನಾವು ಅದನ್ನು ಎಷ್ಟೋ ಮಂದಿ ನಾವು ಓದಿಲ್ಲ ಇನ್ನುವರೆಗೂ. ಆದ್ದರಿಂದ ನಾವು ಓದಬೇಕು, ಜೊತೆಗೆ ನಾವು ಹಂಚಬೇಕು ಕೂಡ. ಆದರೆ ಭಗವದ್ಗೀತೆ ಜ್ಞಾನ ಏನಾದಲ್ಲ, ಇದು ಅತ್ಯಂತ ಮಹತ್ವಪೂರ್ಣವಾದ ಜ್ಞಾನ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಗುಣಗಳಿರಬೇಕು ವ್ಯಕ್ತಿಯಲ್ಲಿ. ಆ ಗುಣಗಳು ಇರಲಿಲ್ಲ ಅಂತಂದರೆ ಭಗವದ್ಗೀತೆ ನಮ್ಮ ಎದುರಿಗೆ ಇದ್ದರೂ ಕೂಡ ಅದರಿಂದ ನಮಗೇನು ಫಾಯ್ದೆ ಆಗೋದಿಲ್ಲ. ಹೇಳ್ತಾ ಆದ್ದರಿಂದ ಆ ಗುಣಗಳು ಏನು ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ದಿವಸ ಈ ಶ್ಲೋಕ ಓದೋಣ. ಇದು ಭಗವದ್ಗೀತೆಯ ಅತ್ಯಂತ ಮುಖ್ಯವಾದ ಶ್ಲೋಕ. ಭಗವದ್ಗೀತೆ ಯಥಾರೂಪ ಶ್ಲೋಕ ಕ್ರಮಾಂಕ 66 ಅಧ್ಯಾಯ 18. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನುವಾದ ಮತ್ತು ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಂದ ಅನುವಾದ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಭಾವಾರ್ಥ ಕೃಷ್ಣನು ವಿವಿಧ ಬಗೆಗಳ ಜ್ಞಾನವನ್ನು ಧಾರ್ಮಿಕ ಪ್ರಕ್ರಿಯೆಗಳನ್ನು ವರ್ಣಿಸಿದ್ದಾನೆ. ಪರಮ ಬ್ರಹ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ವಿವಿಧ ರೀತಿಗಳ ವರ್ಣಾಶ್ರಮ ಧರ್ಮಗಳ ಜ್ಞಾನ, ಸನ್ಯಾಸ ಆಶ್ರಮದ ಜ್ಞಾನ, ನಿರ್ಲಿಪ್ತತೆ, ಇಂದ್ರಿಯ ಮತ್ತು ಮನಸ್ಸುಗಳ ನಿಯಂತ್ರಣ, ಧ್ಯಾನ ಮೊದಲಾದವುಗಳ ಜ್ಞಾನ, ಹೀಗೆ ಹಲವು ಬಗೆ ಜ್ಞಾನ ನೀಡಿದ್ದಾನೆ. ಅನೇಕ ರೀತಿಗಳಲ್ಲಿ ಬೇರೆ ಬೇರೆ ಬಗೆಗಳ ಧರ್ಮಗಳನ್ನು ವರ್ಣಿಸಿದ್ದಾನೆ. ಈಗ ಭಗವದ್ಗೀತೆಯನ್ನು ಸಂಗ್ರಹವಾಗಿ ಹೇಳುತ್ತಾ ಅರ್ಜುನನು ತನಗೆ ವಿವರಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಬಿಟ್ಟು ಕೃಷ್ಣನಿಗೆ ಶರಣಾಗತನಾಗಬೇಕೆಂದು ಹೇಳುತ್ತಾನೆ. ಇಂಥ ಶರಣಾಗತಿಯು ಅವನನ್ನು ಎಲ್ಲ ಪಾಪ ಕರ್ಮಗಳಿಂದ ರಕ್ಷಿಸುತ್ತದೆ. ಏಕೆಂದರೆ ಸ್ವತಃ ಪ್ರಭುವೇ ಅವನನ್ನು ರಕ್ಷಿಸುವುದಾಗಿ ಮಾತು ಕೊಡುತ್ತಾನೆ. 7ನೇ ಅಧ್ಯಾಯದಲ್ಲಿ ಎಲ್ಲ ಪಾಪಮಯ ಪ್ರಕ್ರಿಯೆಗಳಿಂದ ಬಿಡುಗಡೆಯಾದವನು ಮಾತ್ರ ಶ್ರೀಕೃಷ್ಣನ ಪೂಜೆಯನ್ನು ಕೈಗೊಳ್ಳಬಹುದು ಎಂದು ಹೇಳಿದೆ. ಆದುದರಿಂದ ಮನುಷ್ಯನು ತಾನು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತನಾಗದೆ ಶರಣಾಗತಿ ವಿಧಾನವನ್ನು ಕೈಗೊಳ್ಳುವಂತಿಲ್ಲ ಎಂದು ಯೋಚಿಸಬಹುದು. ಇಂಥ ಸಂದೇಹಗಳಿಗೆ ಉತ್ತರವಾಗಿ ಮನುಷ್ಯನು ಎಲ್ಲ ಪಾಪಮಯ ಪ್ರಕ್ರಿಯೆಗಳಿಂದ ಮುಕ್ತನಾಗದಿದ್ದರೂ ಶ್ರೀಕೃಷ್ಣನಿಗೆ ಶರಣಾಗತನಾಗುವ ಪ್ರಕ್ರಿಯೆ ಮಾತ್ರದಿಂದಲೇ ಅವನು ಮುಕ್ತನಾಗುತ್ತಾನೆ ಎಂದು ಹೇಳಿದೆ. ಪಾಪಮಯ ಪ್ರಕ್ರಿಯೆಗಳಿಂದ ಬಿಡಿಸಿಕೊಳ್ಳಲು ಶ್ರಮ ಪಡುವ ಅಗತ್ಯವೇ ಇಲ್ಲ. ಮನುಷ್ಯನು ಒಂದಿಷ್ಟು ಹಿಂಜರಿಯದೆ ಕೃಷ್ಣನನ್ನು ಎಲ್ಲ ಜೀವಿಗಳ ಪರಮೋದ್ಧಾರಕ್ಕೆಂದು ಸ್ವೀಕರಿಸಬೇಕು. ಶ್ರದ್ಧೆ ಮತ್ತು ಪ್ರೀತಿಗಳಿಂದ ಮನುಷ್ಯನು ಅವನಿಗೆ ಶರಣಾಗತನಾಗಬೇಕು. ದಕ್ಷಿಣ ಭಾರತದಲ್ಲಿ ರಾಮಾನುಜಾಚಾರ್ಯರು ಒಬ್ಬ ಮಹಾನ್ ಆಚಾರ್ಯರಾಗಿ ಹೋಗಿದ್ದಾರೆ. ಹೇಳಿದರೆ ಹೆಸರು ನೀವು ರಾಮಾನುಜಾಚಾರ್ಯ. ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿದರು. ಮಧ್ವಾಚಾರ್ಯರು ದ್ವೈತವನ್ನು ಪ್ರತಿಪಾದನೆ ಮಾಡಿದರು. ನಾಲ್ಕು ಸಂಪ್ರದಾಯಗಳಿದೆ ಮೊದಲು ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ ಮತ್ತು ಬ್ರಹ್ಮ ಸಂಪ್ರದಾಯ. ನಾವು ಬ್ರಹ್ಮ ಸಂಪ್ರದಾಯದಲ್ಲಿ ಬರ್ತಾ ಇದ್ದೀವಿ. ಅಂದ್ರೆ ಚತುರ್ಮುಖ ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರು ಬರ್ತಾರೆ ಹೇಳ್ತಾರೆ. ಅದನ್ನ ನಮ್ದು ಬ್ರಹ್ಮ ಮಧ್ವ ಗೌಡಿಯ ಪರಂಪರ. ರಾಮಾನುಜಾಚಾರ್ಯ ಶ್ರೀ ಸಂಪ್ರದಾಯಕ್ಕೆ ಮುಖ್ಯಸ್ಥರು. ಅವರು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಶ್ರೀರಂಗಂ ಅರ್ಥಾತ್ ತಮಿಳುನಾಡಿನಲ್ಲಿ ಅಲ್ಲಿ ಅವರು ಇರ್ತಾ ಇದ್ರು. ಅವ್ರಿಗೊಬ್ಬ ಶಿಷ್ಯ ಇದ್ದ, ಅವನ ಹೆಸರು ದಾಶರಥಿ ಅಂತ. ದಾಶರಥಿ ಅವರಿಗೆ ಸಂಬಂಧಿಕ ಕೂಡ ಇದ್ದ, ಅವರಿಗೆ ಅತ್ಯಂತ ಸಂಬಂಧಿಕ. ಅವ್ರ ತಂಗಿ ಮಗನೇನೇ ಇದ್ದ ದಾಶರಥಿ, ರಾಮಾನುಜಾಚಾರ್ಯ ತಂಗಿ ಮಗ. ಆಮೇಲೆ ಅವನು ಅತ್ಯಂತ ಪ್ರಕಾಂಡ ಪಂಡಿತ ಇದ್ದ ಕೂಡ. ಎಲ್ಲ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅವ ಪಾರಂಗತ ಆಗಿದ್ದರು. ಆ ನಂತರ ಒಂದು ದಿವಸ ಅವನು ಬಂದು ತಮ್ಮ ಗುರುಗಳಿಗೆ ಪ್ರಶ್ನೆ ಕೇಳಿದ ರಾಮಾನುಜಾಚಾರ್ಯ. ಅವ್ರಿಗೆ ಕೇಳಿದ, ಅದು ಈ ಭಗವದ್ಗೀತೆ ಜ್ಞಾನವನ್ನ ನನಗೆ ನೀವು ಉಪದೇಶ ಮಾಡಿ. ಅವನು ಭಗವದ್ಗೀತೆ ಮೊದಲ ಓದಿದ್ದವ, ಭಗವದ್ಗೀತೆ ಮಾತ್ರ ಅಲ್ಲ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಕೂಡ ಮಾಡಿದ್ದ. ಆದರೂ ಕೂಡ ಶಿಷ್ಯನಲ್ಲಿ ನಮ್ರತೆ ಇರಬೇಕು, ಅದನ್ನು ನಾವು ಇಲ್ಲಿಂದ ನೋಡಿ ಕಲಿಬಹುದು. ಅವನು ಹೋಗಿ ಹೇಳ್ದ, ಇಲ್ಲ ನಮಗೆ ಭಗವದ್ಗೀತೆ ಜ್ಞಾನವನ್ನು ನೀವು ಪೂರ್ಣ ಉಪದೇಶ ಮಾಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದು ಹೋಗಿ ಕೇಳಿದ. ಹೋಗಿ ಅವ್ರಿಗೆ ಹೇಳ್ದ, ಮತ್ತೆ ಭಗವದ್ಗೀತೆ ಒಳಗೆ ಏನಿದೆ ಮುಖ್ಯವಾದ ಜ್ಞಾನ ಇದೇನೈತಲ್ಲ, ಯಾವುದು ಮುಖ್ಯವಾದ ಶ್ಲೋಕ ಇದು? ಚರಮ ಶ್ಲೋಕ. ಚರಮ ಶ್ಲೋಕ ಅಂದ್ರೆ ಇದು, ಇವಾಗ ಏನು ಓದಿದ್ವಲ್ಲ ನಾವು, ಸರ್ವಧರ್ಮಾನ್ ಪರಿತ್ಯಜ್ಯ. ಇದು ಇದು ಭಗವದ್ಗೀತೆ ಪರಮ ಶ್ಲೋಕ, ಚರಮ ಶ್ಲೋಕ. ಚರಮ ಶ್ಲೋಕ ಅಂದ್ರೇನು? ಭಗವದ್ಗೀತೆ ಒಂದು ಏನು ಭಗವದ್ಗೀತೆಗೆ ಒಂದು ಭಗವದ್ಗೀತೆ ಅಂದ್ರೆ ಒಂದು ಕಿರೀಟ ಇದ್ರೆ ಶಿರೋಮಣಿ ಇರ್ತದೆ, ಹೌದಲ್ಲ? ಶಿರೋಮಣಿ ಏನಿರ್ತದ, ಅದು ಏಕದಮ್ ಮೇಲೆ ಇರ್ತದೆ. ಮೊದಲ ರಾಜರ ಕಿರೀಟ ಹಾಕ್ತದೆ, ಅಥವಾ ಕೃಷ್ಣ ಬಂದ ನಾವು ಕಿರೀಟ ಹಾಕಿರ್ತೇವೆ, ಆಗ ಅದ್ರ ಒಂದು ಮಣಿ ಇರ್ತದೆ, ಅದು ಶಿರೋಮಣಿ ಅಂತ. ಅದು ಎಲ್ಲ ಚಿನ್ನದ್ದೇ ಇರ್ತದೆ, ರತ್ನದ್ದೇ ಇರ್ತದೆ, ಅದ್ರೊಳಗು ಆ ಮಣಿ ಇರ್ತದಲ್ಲ, ಅದು ಅತ್ಯಂತ ಬೆಲೆ ಬಾಳದು. ಅದೇ ರೀತಿ ಭಗವದ್ಗೀತೆ ಒಳಗ ಎಲ್ಲ ಶ್ಲೋಕಗಳಿದ್ದಾವೆ, ಅದರೊಳಗೆ ಅತ್ಯಂತ ಮುಖ್ಯವಾದದ್ದು ಶಿರೋಮಣಿ ಶ್ಲೋಕ ಯಾವುದು? ಸರ್ವಧರ್ಮ ಅಂತ ಹೇಳ್ತೀವಿ ಇದಕ್ಕ, ಚರಮ ಶ್ಲೋಕ ಅಂತಂದು ಹೇಳ್ತೀವಿ. ಈ ಚರಮ ಶ್ಲೋಕದ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ, ನೀವು ತಿಳಿಸಿ ಹೇಳ್ರಿ ಅಂತಂದು ಹೇಳಿದ್ರು. ಯಾರು ಹೇಳಿದ್ರು? ದಶರಥ. ಯಾರಿಗೆ ಹೇಳಿದ್ರು? ಆ ಸಮಯದಲ್ಲಿ ಈ ರೀತಿ ಚರ್ಚೆ ನಡೀತಾ ಇತ್ತು. ಅವಾಗ ಒಬ್ಬ ಹೆಣ್ಮಕ್ಳು ಅಳ್ಕೊಂತ ಬಂದ್ಲು ಅವ್ರ ಆಶ್ರಮದೊಳಗೆ ಬಂದು, ಅವ್ರು ಬಂದು ಗುರುಗಳ ಕಾಲಿಗೆ ಬಿದ್ದು ರಾಮಾನುಜರಿಗೆ ಹೇಳಿದ್ರು, ಇಲ್ಲ ಗುರುಗಳನ್ನು ಕ್ಷಮೆ ಮಾಡ್ರಿ, ನನಗೆ ಅತ್ಯಂತ ಕಷ್ಟದಲ್ಲಿದೆ, ನೀವೇನಾದರೂ ಸಹಾಯ ಮಾಡಿ ನನಗೆ ಉಳಿಸ್ಬೇಕು ಅಂತಂದ್ರು. ಅವರಂದ್ರೆ ಏನಾಗ್ತೀರಿ ಯಾಕೆ ಅಂತ, ಇಲ್ಲ ನಮ್ಮ ಇದು ನಮ್ಮ ತವ್ರ ಮನೆ ಬೇರೆಯವರು, ಇದು ನನ್ನ ಗಂಡನ ಮನೆ ಅದ, ಮೊನ್ನೆ ಮೊನ್ನೆ ನಮ್ದು ಮದುವೆ ಆಗ್ಯದ, ಈ ನಮ್ಮ ಮನೆ ಒಳಗೆ ಏನಾಗ್ಯದ ಬಹಳ ಸಮಸ್ಯೆ ಉಂಟಾಗಿತ್ತು. ನಮ್ದು ಹಿಂದಿನ ಕಾಲದೊಳಗೆ ಮನೆ ಹೆಂಗಿದ್ದು ಕೂಡಿ ಇರ್ತಾ ಇದ್ರು ಅದ್ರ ಅಂದ್ರ 50-60 ಮಂದಿ ಒಂದ ಮನೆ ಒಳಗೆ. ಆನಂತರ ಆ ಹೆಣ್ಮಗಳು ಹೇಳ್ತಾ ಇದ್ರು, ನನಗ ಏನಾಗಿದೆ ಅಂದ್ರೆ ಮನೆ ಒಳಗೆ ಎಲ್ಲ ಕೆಲಸ ನಾನ ಮಾಡ್ಬೇಕಾಗಿತ್ತು, ಬಟ್ಟೆ ಒಗೆಯೋದು, ನೀರು ತರೋದು, ಆಮೇಲೆ ಭಾಂಡೆ ತಿಕ್ಕೋದು, ಅಡುಗೆ ಮಾಡೋದು, ಎಲ್ಲ ಕೆಲಸ ನನಗದ. ಆದ್ರೆ ನನ್ಗೆ ಯಾರಿಗೆಲ್ಲ ಸಹಾಯ ಮಾಡ್ರಿ ಅಂತಂದ್ರೆ ಯಾರು ಸಹಾಯ ಮಾಡೋಲ್ಲ, ನೀನು ಮನೆಗೆ ಬಂದಿದ್ದೀನಿ, ನೀನು ಮಾಡ್ಬೇಕು ಕೆಲಸ ಅಂತೇಳಿ ನನಗೆ ಅವ್ರ ದಬಾಯಿಸ್ತಾರೆ. ಆದ್ರಿಂದ ಜೀವನ ಈಗ ಇರಕ್ಕೂ ಆಗೋದಿಲ್ಲ, ಆಮೇಲೆ ಇವ್ರ ಜೊತೆಗಿದ್ದು ಕೆಲಸನೂ ಮಾಡೋಕ್ಕಾಗಲ್ಲ, ಸಹಾಯಕ್ಕೂ ಆಗೋದಿಲ್ಲ, ಇರೋಕ್ಕಾಗೋದು. ಆದ್ರೆ ನೀನು ಮಾಡ್ಬೇಕು, ನೀವೇ ಇದಕ್ಕೆ ಏನಾದರೂ ಒಂದು ಪರಿಹಾರ ತೋರಿಸ್ಬೇಕು ಅಂತ ಹೇಳಿ ಆ ಹೆಣ್ಮಗಳು ಹೋಗಿ ಅವ್ರಿಗೆ ಪ್ರಶ್ನೆ ಕೇಳಿದ್ರು. ರಾಮಾನುಜರು ಅಂದ್ರೆ ಇಲ್ಲ ನಿಮಗೊಬ್ಬ ಅಸಿಸ್ಟೆಂಟ್ ಬೇಕು, ನಿಮಗೊಬ್ಬ ಹೆಲ್ಪರ್ ಬೇಕು, ಹೌದಲ್ಲ, ಆ ಹೆಲ್ಪರ್ ಸಿಕ್ಕರು ಅಂದ್ರೆ ನಿಮಗೆ ಕೆಲಸ ಈಸಿ ಆಗ್ತದೆ, ನೀವ್ಯಾಕೆ ಸಹಾಯಕ್ಕೆ ಯಾಕೆ ವಿಚಾರ ಮಾಡ್ತ. ಆದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಯ್ತು, ಮತ್ತೆ ಸಹಾಯಕ್ಕೆ ಇಲ್ಲದ ನಾನು ಸಹಾಯ ಮಾಡೋರು ಯಾರು ಅಂತಂದ್ರು. ಅದು ಇಲ್ಲದನಲ್ಲ ಇವ ನಮ್ಮ ಹುಡುಗ ಇವನು ಕರ್ಕೊಂಡು ಹೋಗ್ರಿ, ಇವನ ಹೆಸರೇನು ದಶರಥ, ಇವನ್ನ ಕರ್ಕೊಂಡು ಹೋಗ್ರಿ, ನೀವು ಕರ್ಕೊಂಡು ಹೋಗ್ರಿ, ಇವ ಏನ್ ಮಾಡ್ತಾನ ನಿಮ್ಮ ಮನೆಗೆ ಬಂದು ನಿಮ್ ಎಲ್ಲ ಸಹಾಯ ನಿಮ್ ಕೆಲಸದೊಳಗೂ ಸಹಾಯ ಮಾಡಿ, ಸಜ್ಜಿ ಕಟ್ಟಿಂಗ್ ಮಾಡೋದು, ಅಡಿಗೆ ಮಾಡೋದು, ಮುಸುರಿ ತಿಕ್ಕೋದು, ಬಾಂಡೆ ತಿಕ್ಕೋದು, ಎಲ್ಲದರೊಳಗೆ ಸಹಾಯ ಮಾಡ. ಆದ್ರಿಂದ ನೀವೇನು ಚಿಂತೆ ಮಾಡಬಾರ್ದು ಅಂತಂದ್ರು. ದಾಶರಥಿ ಒಂದು ಮಾತನ್ನು ಹೇಳಿಲ್ಲ, ಆ ಹೆಣ್ಮಗಳು ಹೇಳ್ತಾರೆ ನೀ ಈಗನ ಕರ್ಕೊಂಡು ಹೋಗಂತ, ನಾವ್ ಯಾರು ಆಗಿದ್ರಿ ಅಂತಿದ್ವಿ, ಗುರುಗಳ ನಾನು ನೀವು ಪ್ರಶ್ನೆ ಕೇಳಿದೆ ಅದ್ ನೀವು ಉತ್ತರ ಕೊಡೋದ್ಬಿಟ್ಟು ನನಗೆ ಇಲ್ಲಿ ಬೇರೆ ಊರಿಗೆ ಕಳ್ಸಾಕತ್ತಿರಲ್ಲ ಅಂತ ನಾವು ನಿಶ್ಚಿತವಾಗಿ ನಾವೇನ್ ಮಾಡ್ಬಿಡ್ತೀವಿ ಅವ್ರಿಗೆ, ಈ ರೀತಿ ಅವ್ರಿಗೆ ಪ್ರಶ್ನೆ ಕೇಳಕ್ ಶುರು ಮಾಡ. ದಾಶರಥಿ ಒಂದ್ ಪಿಟ್ ಅಂದ್ಲಿಲ್ಲ, ಅವೇನ್ ಮಾಡ ಆಯ್ತು ಅಂತ ಹೇಳಿ ಅವಳು ಹಿಂದೆ ಹೋಗ್ಬಿಟ್ಟ. ನೋಡ್ರಿ, ದಾಶರಥಿ ಯಾರು ನಮ್ ನಿಮ್ಮಂತ ಸಾಧಾರಣ ವ್ಯಕ್ತಿ ಇರಲಿಲ್ಲ. ಅವನು ದಶರಥ ರಾಮಾನುಜರಿಗೆ 60,000 ಮಂದಿ ಶಿಷ್ಯರಿದ್ರು, ಎಷ್ಟು ಮಂದಿ 60,000 ಮಂದಿ ಶಿಷ್ಯರೊಳಗ 10,000 ಮಂದಿ ಸನ್ಯಾಸಿಗಳಿದ್ರು. ಆ 10,000 ಮಂದಿಯಲ್ಲಿ ದಶರಥಿ ಮತ್ತು ಇನ್ನೊಬ್ಬ ಅವ್ರ ಹೆಸರೇನು ಇನ್ನೊಬ್ಬರಿದ್ದಾರೆ, ಇವರು ಈ ಎಲ್ಲ 60,000 ಮಂದಿ ಶಿಷ್ಯರೊಳಗೆ ಅತ್ಯಂತ ಶ್ರೇಷ್ಠರು ಅಂತಂದು ಹೇಳ್ತಾರೆ. ಆತರ ದಶರಥಿ ಏನಿದ್ನಲ್ಲ, ದಶರಥಿ ಅವ ಅತ್ಯಂತ ಎಲ್ಲ ಶಿಷ್ಯರಲ್ಲಿ ಅವ ಶ್ರೇಷ್ಠ, ಅಗದಿ ಅವ ಹೆಸರುವಾಸಿ. ಎದಕ್ಕೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಎಲ್ಲ ರೀತಿ ಸೇವೆ, ಭಗವಂತನ ಸೇವೆ ಮಾಡಲಿಕ್ಕೆ ಮತ್ತು ಪ್ರವಚನ ಕೊಡ್ಲಿಕ್ಕೆ ಎಲ್ಲ ರೀತಿ ಸೇವೆ ಮಾಡ್ಲಿಕ್ಕೂ ನಾವು ಇರ್ತಾ ಇಲ್ಲ, ಅಂದ್ರೆ ವಿಶೇಷವಾಗಿ ಬ್ರಾಹ್ಮಣನ ಸೇವೆಗಳು. ಅಂಥ ವ್ಯಕ್ತಿಗೆ ಇಲ್ಲಿ ಏನ್ ಮಾಡಿಬಿಟ್ರಿ ಇವರು, ಸಾಧಾರಣ ಕೆಲಸ ಕೊಟ್ರು. ಅವನಿಗೆ ಹೇಳಿನೂ ಇಲ್ಲ, ಇವನಿಗೆ ಕರ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳ್ಬಿಟ್ರೆ ಹೆಣ್ಮಗಳು. ಆಯ್ತು ಅಂತಂದು ಹೆಣ್ಮಗಳು ಹೋಗ್ತಾಳ ಮುಂದೆ, ಅವನ ಹಿಂದೆ ನಮ್ಮ ದಶರಥಿ ದಶರಥಿ ಹೋಗಿ ಆ ಅವ್ರ ಹಳ್ಳಿ ಒಳಗ ಅವ್ರ ಹೆಣ್ಮಗಳ ಜೊತೆಗೆ ಅವಳಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ತತ್ವ ದರ್ಶಿನ. ಭಗವದ್ಗೀತೆ ಅಥವಾ ಯಾವುದೇ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಏನಿರ್ಬೇಕು, ಈ ಗುಣಗಳಿರ್ಬೇಕು. ಅದೇನು ಗುಣ? ತದ್ವಿದ್ಧಿ ಪ್ರಣಿಪಾತೇನ, ಅಂದ್ರೆ ಗುರುಗೆ ಶರಣಾಗ್ಬೇಕು. ಪರಿಪ್ರಶ್ನೇನ ಸೇವ, ಪ್ರಶ್ನೆ ಮಾಡ್ಬೇಕು. ಯಾವ ರೀತಿ ನಮ್ಮ ದಾಶರಥಿ ಪ್ರಶ್ನೆ ಮಾಡಿದ, ಏನ್ ಪ್ರಶ್ನೆ ಮಾಡಿದ, ಈ ಚರಮ ಶ್ಲೋಕಕ್ಕೆ ಅರ್ಥ ಏನು ಅಂತಂದು ಕೇಳಲಿಕ್ಕೆ ಹೇಳಿದ. ಅದಕ್ಕ ಕೇವಲ ಪ್ರಶ್ನೆ ಮಾಡ್ಲಿಲ್ಲ, ಆದ್ರೆ ಗುರುಗಳೇನು ಹೇಳಿದ್ರು, ಪರಿಪ್ರಶ್ನೇನ ಸೇವಯ, ಸೇವ ಮಾಡ್ಲಿಕ್ಕೆ ಹೇಳಿದ್ರು. ಏನ್ ಸೇವ? ಈ ಇವ್ರ ಮನೆಗೆ ಹೋಗಿ ಅವ್ರು ಹೇಳಿದ್ರಂತ ನೀವು ಕೇಳಿದ್ರು. ಎಷ್ಟು ದಿವಸ ಏನು ಏನು ಉತ್ತರ ಇಲ್ಲ ಏನಿಲ್ಲ, ಹೋಗ್ಲಿ ಅಂದ್ರೆ ಅವ್ರು ತಯಾರಾಗಿ ಹೋಗ್ಬಿಟ್ರು, ಸೀದಾ ಅವ್ರ ಹಿಂದೆ ಹೋಗ್ಬಿಟ್ರು. ಆನಂತರ ಸುಮಾರು ತಿಂಗಳು ಅಲ್ಲೇ ಇದ್ರು. ಗುರುಗಳಿಂದ ಏನು ಪತ್ರನೂ ಇಲ್ಲ, ಉತ್ತರನೂ ಇಲ್ಲ, SMS ಇಲ್ಲ, ಹೆಂಗದಿದೆ ಏನು ಅಂತ ಮೊಬೈಲ್ ಏನಿದ್ದಿಲ್ಲ ಅವ್ರ ಕಡೆ ಮಾಡ್ಬೇಕಲ್ಲಿ. ಹೌದು ಕಳಿಸಿರಿ, ಸೇವಾ ಮಾಡ್ತೇನೆ ಸರಿ, ಆದ್ರೆ ಎಷ್ಟು ದಿವ್ಸ ಮಾಡ್ಬೇಕಿಲ್ಲ,
ಈ ರೀತಿ ನಾವು ನಾವೊಂದೊಳ್ಳೆ ಸೇವೆ ಮಾಡಬೇಕಂದ್ರೆ ನಾವೇನಂತೀವಿ, ಹಾ ಮಾಡ್ತೀವಿ, ಆದ್ರೆ ಎಷ್ಟು ದುಡ್ಡು ಮಾಡೋದು? ಆದ್ರೆ ಅವ್ರು ಅದಕ್ಕಿಂತ ಪ್ರಶ್ನೆ ಕೇಳಿದ್ರು, ಹೋಗ್ಬಿಟ್ರಿ ಸುಮಾರು ತಿಂಗಳು ಅಲ್ಲೇ ಕಳೆದ್ರು. ಬೆಳಗ್ಗೆಯಿಂದ ಹಿಡಿದು ಮನೆ ಒಳಗೆ ಎಲ್ಲ ರೀತಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಆ ಊರಿನ ಮಂದಿಗೆ ಏನು ಬರುತ್ತೆ ಪಂಡಿತ ಆದ ನಂತರ ಅವರು ಅವನ ಕಡೆಯಿಂದ ಎಲ್ಲ ಕೆಲಸ ಶುರು ಮಾಡ್ತಿದ್ರು. ಅಷ್ಟರಲ್ಲಿ ಒಬ್ಬ ಅಲ್ಲಿ ಒಬ್ಬ ಮಾಯಾವಾದಿ ಬಂದ. ಆ ಹಳ್ಳಿ ಒಳಗೆ ಮಾಯಾವಾದಿ ಬಂದು ಏನು ಮಾಡಿದ, ಭಗವಂತನ ಈ ಆಕಾರ ಏನದಲ್ಲ, ಇದು ಇದು ಮಾಯ ಇದೆ ಮತ್ತು ಇದಕ್ಕೇನು ಒಂದು ಅರ್ಥ ಇಲ್ಲ, ಆದ್ರಿಂದ ಭಗವಂತ ನಿರಾಕಾರದನ, ನೀವು ಈ ರೀತಿ ಭಗವಂತನ ಮೂರ್ತಿ ಯಾಕೆ ಪೂಜೆ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ಸಲ್ಲದ ಮಾತಾಡಲಿಕ್ಕೆ ಶುರು ಮಾಡಿ. ಆಮೇಲೆ ಆ ಹಳ್ಳಿಯ ಒಳಗೆ ಒಂದು ಪ್ರವಚನವನ್ನು ಕೊಡ್ತಾ ಇದ್ದ ಅದ್ವೈತವಾದಿ ಮಾಯವಾದಿ. ಆನಂತರ ಎಲ್ಲ ಹಳ್ಳಿ ಮಂದಿ ಎಲ್ಲ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ನಮ್ಮ ದಾಸರಿ ಕೂಡ ಅಲ್ಲೇ ಮನೆಯೊಳಗೆ ಕುತ್ಕೊಂಡವ ಕೇಳ್ತಾ ಇದ್ದಾರೆ, ಗುಡಿಸಲ್ದೊಳಗೆ ಅವನಿಗೆ ಶಬ್ದ ಬರ್ತಾ ಇದೆ. ತಕ್ಷಣ ದಶರಥಿಗೆ ತಳ್ಕೊಳಕಾಗಲಿಲ್ಲ. ಯಾಕೆ? ಯಾಕಂದ್ರೆ ಯಾರು ನಮ್ಮ ತಂದೆ ತಾಯಿಗೆ ಯಾರು ಏನಾದರೂ ಅಂದ್ರೆ ನಾವೇನು ಮಾಡ್ತೀವಿ, ಏನು ಮಾಡ್ತೀವಿ ತಕ್ಷಣ ಹೋಗಿ ಅವ್ರಿಗೆ ಉತ್ತರ ಕೊಡ್ದು, ಯಾಕಪ್ಪ ಮೈಯಾಗ ಆರಾಮಾಯ್ತಿಲ್ಲ ಕೇಳ್ತಿರಲಿ ಆಯ್ತಿಲ್ಲ ಕೇಳ್ತಿರಲ್ಲ. ಅದೇ ರೀತಿ ಕೃಷ್ಣ ನಮಗೆ ತಂದೆಗೆ ಎಲ್ಲರಿಗೂ ತಂದೆ ಪರಮಪಿತ ಇದ್ದಾನೆ ಅಂತ. ಈಗ ನನಗೆ ಶರೀರ ಇದೆ, ನನಗೊಂದು ಆಕಾರ ಇದೆ, ನನಗೆ ಆಕಾರದೆ ನಮ್ಮ ತಂದೆಗೆ ಆಕಾರದ ಇಲ್ಲ. ನೀವೆಲ್ಲ ನೋಡ್ರಿ ನಮ್ಮ ತಂದೆಯವರು, ಅವ್ರ ತಂದೆಗೆ ಆಕಾರ ಇರ್ತಿಲ್ಲ ಇತ್ತಿಲ್ಲ, ಅವ್ರ ತಂದೆಗೆ ಇತ್ತಿಲ್ಲ ಅವ್ರ ತಂದೆಗೆ, ಮತ್ತೆ ಎಲ್ಲರಿಗೂ ತಂದೆಗೆ ತಂದೆ ಬ್ರಹ್ಮನಿಗೆ ಆಕಾರ ಇತ್ತಿಲ್ಲ. ಮತ್ತು ಬ್ರಹ್ಮನನ್ನು ಹುಟ್ಟಿಸಿದ ವ್ಯಕ್ತಿ ಅವನು ವಿಷ್ಣು, ಅವನಿಗೆ ಆಕಾರ ಹೆಂಗಿಲ್ಲ ಹೇಳ್ರಲ್ಲ. ಭಗವಂತನಿಗೆ ನಿರಾಕಾರ ಅಂತಂದು ನೀವು ಹೇಳ್ತೀರಿ, ಅದೇ ಇದಕ್ಕೇನು ಇದು ಜಗತ್ನೊಳಗೆ ಯಾವುದಾದ್ರೂ ಒಂದು ಇದು ಕೊಡ್ರಲ್ಲ, ನೀವು ಒಂದು ಉದಾಹರಣೆ ಕೊಡ್ರಲ್ಲ. ಆಮೇಲೆ ನಿರಾಕಾರದ ವಸ್ತುದ ಮೇಲೆ ಇವರು ಧ್ಯಾನ ಮಾಡ್ಬೇಕು, ಅದೇ ಹೆಂಗೆ ಸಾಧ್ಯ ಅದ? ನಾವೊಂದು ನಿಮಗೆ ಎರಡು ಗಂಟೆಗೆ ನಿಮ್ಗೆ ಏನಾಗ್ತದೆ, ನಮ್ಮ ಅಡಿಗೆ ಆಗ್ತಾ ಇದೆ, ನೈವೇದ್ಯ ಆಗ್ತಾ ಇದೆ ಮೊದಲ, ಆನಂತರ ಎರಡು ಗಂಟೆಗೆ ನಾನೇನು ಮಾಡ್ತೀನಿ, ಒಂದು ಪ್ಲೇಟ್ ತೊಗೊಂಡ್ಬಿಡ್ತೀನಿ, ಪ್ಲೇಟ್ ಹಾಕ್ತಾರಲ್ಲ ಆ ಪ್ಲೇಟ್ನೊಳಗೆ ಹೇಳ್ತೇನೆ ನೋಡ್ರಿ, ಈಗ ನಿಮ್ಮ ಪ್ಲೇಟ್ನೊಳಗೆ ಏನೈತೆ, ಈಗ ಒಂದು ನಿರಾಕಾರವಾದ ಒಂದು ವಸ್ತು ಅದು, ಅದ್ರ ಮೇಲೆ ಧ್ಯಾನ ಮಾಡಿರಿ ನೀವು. ಪ್ಲೇಟ್ ಖಾಲಿ ಐತೆ, ಏನಿಲ್ಲ ಪ್ಲೇಟ್ನೊಳಗೆ, ಆ ನಿರಾಕಾರ ವಸ್ತು ಮೇಲೆ ನೀವು ಧ್ಯಾನ ಮಾಡಿರಿ, ಆಮೇಲೆ ನಿಮ್ಮ ಹಸಿವು ಏನಾಗ್ತದ ಅದರಿಂದ ನೀಗಿ ಹೋಗ್ತದೆ, ನೀಗಿ ಹೋಗ್ತದೆ ಅಂತಂದು ಹೇಳಿದ್ರೆ ಯಾರಾದರೂ ಕೇಳ್ತಾರ ಸಾಧ್ಯ ಐತೆ? ಅದೇ ಈ ಜಗತ್ತಿನೊಳಗೆ ಯಾವುದೇ ಏನೇ ನೀವು ತಗೊಳ್ರಿ, ಎಲ್ಲದಕ್ಕೊಂದು ಆಕಾರ ಇದೆ, ಎಲ್ಲದಕ್ಕೂ ಆಕಾರ ಇದೆ. ಆದ್ರೆ ಭಗವಂತನಿಗೆ ನಿರಾಕಾರ ಅಂತಂದು ಇವರು ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಆಕಾರ ಏನಲ್ಲ ನಮ್ಮ ಶರೀರ, ಈ ಆಕಾರಕ್ಕೊಂದು ದಿವಸ ಏನಾಗ್ತದ, ಒಂದು ದಿವಸ ಮೃತ್ಯು ಬರ್ತದೆ. ಆದ್ರಿಂದ ದೇವರಿಗೆ ಆಕಾರ ಕೊಟ್ರೆ ದೇವ್ರಿಗೂ ಇದೇ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅವ್ರು ಹೆದರಿ ದೇವ್ರಿಗೆ ಏನಂತಾರ, ಇವ್ರಿಗೆ ಆಕಾರ ಇಲ್ಲ ಅಂತಂದು ಹೇಳಿ ಈ ರೀತಿ ಅಡ್ಡಾಡ. ಆಮೇಲೆ ನಮಗೆ ಗುಣಗಳಿದಾವೆ ಹೌದಲ್ಲ, ನಮಗೂ ಕೆಲವೊಂದು ಒಳ್ಳೆ ಸದ್ಗುಣನು ಇದ್ರೆ ಇರ್ಬೋದು, ಹೆಚ್ಚಾಗಿರೋ ಎಲ್ಲ ದುರ್ಗುಣಗಳು ಹೌದಲ್ಲ. ಮತ್ತು ಗುಣ ನಮ್ಮ ಹತ್ರ ಹಿಂಗದಾವ ಅಂದ್ರೆ ಭಗವಂತನ ನಿರ್ಗುಣ ಮಾಡಿಬಿಡೋದು, ಭಗವಂತನಲ್ಲಿ ಯಾವ ಗುಣನೂ ಇಲ್ಲ. ಯಾಕಂದ್ರೆ ಗುಣ ಅಂತಂದ್ರೆ ಅವನಲ್ಲಿ ಒಳ್ಳೇದು ಕೆಡಕು ಹಿಂಗಿರ್ಬೋದು ಅಂತ ಹೇಳಿ ಇಲ್ಲಿ ದ್ವಂದ್ವ ಇದೆ. ಈ ಜಗತ್ತಿನೊಳಗೆ ಏನೈತಿ ದ್ವಂದ್ವ ಇದೆ, ಬಿಸಿಲು ನೆರಳು, ಕಷ್ಟ ಸುಖ, ಬಿಸಿ ಮತ್ತು ತಂಪು ಹೌದಲ್ಲ, ಸಿಹಿ ಮತ್ತು ಕಹಿ, ಈ ರೀತಿ ದ್ವಂದ್ವಗಳು ಇದೆ ಜಗತ್ತಿನಲ್ಲಿ. ಆ ದ್ವಂದ್ವಗಳು ಭಗವಂತನಲ್ಲಿ ಇಲ್ಲ, ಆಮೇಲೆ ವೈಕುಂಠದಲ್ಲಿ ಇಲ್ಲ. ಅದನ್ನು ಇದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವ್ರು ಏನ್ ಮಾಡ್ತಾರೆ ಭಗವಂತನನ್ನು ನಮ್ಮ ಸರಿಸಮವಾಗಿ ತೂಗುತ್ತಾರ. ಮತ್ತು ನಮ್ಮಲ್ಲಿ ಈ ಗುಣಗಳಿದ್ರೆ ಭಗವಂತನಲ್ಲಿ ಈ ಗುಣಗಳು ಹೆಂಗಿರ್ಲಿಕ್ಕೆ ಸಾಧ್ಯ? ಆದ್ರಿಂದ ಅವನು ನಿರ್ಗುಣ. ಈಗ ನಮ್ಮ ಆಕಾರ ಹೆಂಗಿದೆ, ನಮ್ಮ ಆಕಾರಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಆದ್ರಿಂದ ಭಗವಂತನಿಗೆ ಈಗ ಆಕಾರಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ, ಆದ್ರಿಂದ ಅವ್ನು ನಿರಾಕಾರ. ಈ ರೀತಿಯ ಒಂದು ವಿಚಾರಗಳು ತಿಳ್ತಾ, ಅದರಿಂದ ಅವ್ರೇನು ಮಾಡ್ತಾರೆ ಈ ಭಗವಂತನಿಗೆ ನಿರಾಕಾರ ಅಂತ ಹೇಳಿ ಅವರು ಭಗವಂತನಿಗೆ ಈ ರೀತಿ ಅಲ್ಲ ಸಲ್ಲದು ಮಾತಾಡ. ಇದನ್ನ ನಮ್ಮ ದಾಶರಥಿ ಕೇಳಿ ಅವ್ರಿಗೆ ಏನಾಯ್ತು, ಅವನು ತಕ್ಷಣ ಬಂದು ಹೊರಗೆ ಬಂದು ಹೀಗೆ ನಾನು ಉತ್ತರ ಕೊಟ್ಟನಲ್ಲ, ಇದೇ ರೀತಿ ಅವನು ಪ್ರತಿಯೊಂದು ಒಂದೊಂದಾಗಿ ಪಾಯಿಂಟ್ ಹೇಳಿ ಅವರಿಗೆ ಸೋಲಿಸಿದ. ಆಮೇಲೆ ಭಗವಂತನ ನಿರಾಕಾರ ಇಲ್ಲ, ಭಗವಂತನ ಸಾಕಾರ ಇದ್ದಾನೆ, ಆದ್ರೆ ನಮ್ಮ ರೀತಿ ಅವನ ಆಕಾರ ಮೃತ್ಯು ಮತ್ತು
ಮುಪ್ಪುಗಳಿಗೆ ಅದು ಇದು ಆಗೋದು ಈಡಾಗೋದಿಲ್ಲ. ಆದ್ದರಿಂದ ಭಗವಂತನ ಈ ರೀತಿ ನೀವು ಅವಲುಗಳು ತಪ್ಪು ಅಂತ ಹೇಳಿ ಅವಾಗ ಅವರಿಗೆಲ್ಲ ಬುದ್ಧಿ ಹೇಳ್ತಾನೆ. ಅಷ್ಟರಲ್ಲಿ ಊರಿನ ಮಂದಿ ಎಲ್ಲ ಕೂಡಿರ್ತಾರಲ್ಲ, ಅವರೆಲ್ಲ ಬೆರಗಾಗ್ತಾರೆ ನೋಡಿದ್ರೆ ಈ ವ್ಯಕ್ತಿ ಯಾರು, ಇವನು ಈ ರೀತಿ ಮಾತಾಡಕತ್ತಾನ, ಇವನು ಅವ್ರ ಮನೆಯೊಳಗೆ ಕೆಲಸ ಮಾಡ್ತಂತ ಎಲ್ಲರೂ ಗೊತ್ತಿ ಹೌದು. ಅದನ್ನು ನೋಡಿ ಅವರು ಅವರು ನೀವು ಅಲ್ಲಿ ಅಡುಗೆ ಮಾಡ್ತೀರಿ ಮತ್ತು ಇಷ್ಟೆಲ್ಲ ನೀವು ಎಲ್ಲ ಉತ್ತರ ಕೊಟ್ಬಿಟ್ರಿ, ನೀವು ಯಾರು ಯಾರು ಅಂತ ಕೇಳಿ ಅವ್ರು ಹೇಳಿದ್ರೆ ಇಲ್ಲ ನಾನು ರಮಂಚರ ಶಿಷ್ಯ ಮತ್ತು ನನಗೆ ಇಲ್ಲಿ ಗುರುಗಳು ಕಳಿಸಿದ್ರು ಅದರಿಂದ ನಾನು ಇಲ್ಲಿ ಬಂದೆ. ಮತ್ತು ನೀವು ಇಲ್ಲಿ ಯಾವ ಕೆಲಸ ಮಾಡೋಕತ್ತಿರ, ನೀವು ಹೋಗ್ಬೇಕು ನಿಮ್ಮ ಗುರುಗಳ ಆಶ್ರಮದೊಳಗೆ ನೀವು ಪ್ರಚಾರ ಮಾಡಬೇಕು ಅಂತಂದೆಲ್ಲ ಹೇಳಿದ್ರು. ಇಲ್ಲ ಇಲ್ಲ ನಾ ಹೇಗೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ, ನಾನು ಗುರುಗಳು ನನಗೆ ಸೇವಾ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇಲ್ಲಿ ಮಾಡ್ಲಿಕ್ಕೆ ಬಂದಿದ್ದೆ. ಎಲ್ಲಿಯವರಿಗೆ ಅವರು ಬಂದು ನನಗೆ ಇಲ್ಲಿಂದ ಕರ್ಕೊಂಡು ಹೋಗಿಲ್ಲ, ಅಲ್ಲಿವರೆಗೆ ನಾನು ಇದೇ ಬಿಟ್ಟು ಹೋದರೆ ತಪ್ಪಾಗ್ತದೆ ಅಂತಂದು ಹೇಳಿ. ಅವಾಗ ಈ ಹಳ್ಳಿ ಮಂದಿ ಎಲ್ಲರೂ ಎಲ್ಲಿ ಹೋಗ್ತಾರೆ, ಶ್ರೀರಂಗಂಗೆ ಹೋಗ್ತಾರೆ, ಹೋಗಿ ರಾಮಾನುಚಾರ್ಯರಿಗೆ ಹೋಗಿ ಭೇಟಿಯಾಗಿ ಅವರೆಲ್ಲ ಹೇಳ್ತಾರೆ ಇಲ್ಲ ನಿಮ್ಮ ಶಿಷ್ಯ ನೀವು ಅಲ್ಲಿ ಕಳಿಸಿರಲ್ಲ ಆ ಕೆಲಸ ಮಾಡಕ್ಕೆ, ಅಗ್ರಿ ಎಲ್ಲ ಶಾಸ್ತ್ರ ಅವನಿಗೆ ಗೊತ್ತದ, ಅವನಿಗೆ ಪ್ರಚಾರ ಮಾಡ್ಲಿಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು, ಅವನಿಗೆ ಇಲ್ಲಿ ಕಳಿಸಿದ್ದು ಹೆಂಗೆ ಅಂತ. ಅವಾಗ ಅವರಂತಾರೆ ಆಯ್ತಾಯ್ತು ನಾನು ಬರ್ತೇನೆ ಅಂಥೇಳಿ ರಾಮಾನುಚಾರ್ಯನ ಎಲ್ಲಿಗೆ ಬರ್ತಾರೆ, ಹಳ್ಳಿಗೆ ಬರ್ತಾರೆ, ಹಳ್ಳಿಗೆ ದೂರ ಬರ್ತಾರೆ. ರಾಮಾನುಚಾರ್ಯ ಅವ್ರು ನೋಡ್ತಾರೆ ದೂರದಿಂದ, ನೋಡಿದ ಕೂಡಲೇ ಗಂಧದ ಪ್ರಣಾಮ ಹಾಕಿ ಮಾಡ್ತಾರೆ. ಪ್ರಣಾಮ ಮಾಡಿ ಆನಂತರ ಅವರು ಗುರುಗಳಿಗೆ ಕೇಳ್ತಾರೆ, ಗುರು ನಾನು ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ಅದು ಇವರೇ ನಮ್ಮ ಹಳ್ಳಿ ಮಂದಿ ಎಲ್ಲ ಬಂದು ಏನು ಮಾಡ್ತಾರೆ ನಿಮ್ಗೆ ಈ ರೀತಿ ಹೇಳಿರ್ಬೋದು, ಆದ್ದರಿಂದ ಈಗ ನೀವೇನು ಹೇಳ್ತೀರಿ ಆ ರೀತಿ ನಾವು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ನನಗೇನು ಚಿಂತೆ ಇಲ್ಲ. ಯಾವ್ದು ಇವರೆಲ್ಲ ನೀವು ಅಲ್ಲಿ ಹೋಗ್ರಿ ಶ್ರೀರಂಗ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ, ಅದು ನೀವು ಹೇಳ್ರಿ ಏನು ಮಾಡಬೇಕು. ಆವಾಗ ರಾಮಾನುಚಾರ್ಯರು ಹೇಳಿದರು ಇಲ್ಲ ಇಲ್ಲ ಈಗ ಈಗ ಸಾಕು ಈ ಕೆಲಸ ಮಾಡಿದ್ದು, ಈಗ ನೀವೇನು ಮಾಡಬೇಕು ನಿಮಗೆ ತಕ್ಕಂತೆ ನೀವು ಕೆಲಸ ಮಾಡಬೇಕು, ಅದು ಎಲ್ಲ ರೀತಿ ಸೇವೆಯನ್ನು ಒಬ್ಬ ವ್ಯಕ್ತಿ ಮಾಡಬೇಕು. ಆನಂತರ ಅವರು ಶ್ರೀ ರಾಮಾನುಚಾರ್ಯ ತಮ್ಮ ಶಿಷ್ಯನನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ, ರಾಮ ಶ್ರೀರಂಗಮ್ಮ ಹೋಗ್ತಾ ಇರೋವಾಗ ಅವ್ರು ಹೇಳಿದರು ನಿನಗೆ ನೆನಪದ ಕೆಲವೊಂದು ತಿಂಗಳಿಂದ ನೀನು ಒಂದು ಪ್ರಶ್ನೆ ಮಾಡಿದ್ದೀನಿ. ಏನು ಪ್ರಶ್ನೆ? ಈ ಸರ್ವಧರ್ಮನ ಪ್ರತಿ ಶ್ಲೋಕ ತಾತ್ಪರ್ಯ ತಾತ್ಪರ್ಯನ ಅವಾಗಲೂ ಹೇಳ್ಬೋದಾಗಿತ್ತು, ಆದರೆ ಹೇಳಿದ್ರು ಕೂಡ ನಿನ್ನಲ್ಲಿ ಅದು ನಿನಗೆ ಅರ್ಥ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಹೇಳೋರು ಖರೆ ಆದ್ರೆ ಅದು ನಿನಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಆ ನಮ್ರತೆ ನಿನ್ನಲ್ಲಿ ಇದ್ದಿದ್ದಿಲ್ಲ. ಒಂದು ಒಂದು ಹೃದಯದಲ್ಲಿ ಒಂದು 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 ಸಣ್ಣ ಒಂದು ಇದು ಇತ್ತು, ಏನು ನಿನ್ನ ದೊಡ್ಡ ಪಂಡಿತ ಅನ್ನೋ ಒಂದು ಅಹಂಕಾರ. ಆ ಅಹಂಕಾರ ಇರೋವರೆಗೂ ನಿನಗೇನಾಗೋದಿಲ್ಲ, ನಾವು ಒಂದು ವೇಳೆ ಹೇಳಿದ್ರು ಕೂಡ ಆ ಜ್ಞಾನ ನಿನಗೆ ಅದರದ್ದು ಹತ್ತುದಿಲ್ಲ ತಲೆಗೆ. ಆದ್ದರಿಂದ ನಾ ಸಮಯ ಅದನ್ನು ನಾನು ನೋಡ್ತಾ ಇದ್ದೆ, ಒಳ್ಳೆ ಸಮಯ ಬಂದಾಗ ನಿನಗೆ ಜ್ಞಾನ ಕೊಡಬೇಕು ಅಂತ ಹೇಳಿ ಅವ್ರು ವೇಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಅದು ಈಗ ಸಮಯ ಬಂದಿದೆ, ಯಾಕೆ ಈಗ ನೀವೇ ಮಾಡಿದ್ರಿ, ನಾ ಹೇಳಿದ ಪ್ರಕಾರ ಆ ಹೋಗಿ ಆ ಸೇವಾ ಮಾಡಿದ್ರಿ, ಆ ನಿಮಗೇನೊಂದು ಸಣ್ಣ ಅಹಂಕಾರ ಇತ್ತು, ಏನು ಹೃದಯದೊಳಗೆ ಅವ ತೋರಿಸ್ಕೊಡ್ತಾ ಇರಲಿಲ್ಲ, ಆದ್ರೆ ಗುರುಗಳು ಅದನ್ನು ಅವ್ರಿಗೆ ಅರ್ಥ ಆಗ್ತವೆ ಈ ವ್ಯಕ್ತಿಯಲ್ಲಿ ಇದು ಸಮಸ್ಯೆ ಉಂಟಾಗಿರುತ್ತೆ. ಅದಕ್ಕೆ ತಕ್ಕಂತೆ ಅವ್ರೇನು ಹೇಳಿದ್ರು ಆಯ್ತು ಇವಾಗ ನೀ ಅಲ್ಲಿ ಹೋಗಿ ಸೇವಾ ಮಾಡಂತ ಹೇಳಿದ್ರು. ಅವರು ಆ ರೀತಿ ಸೇವಾ ಮಾಡಿದ್ರಿಂದ ಏನಾಯ್ತು, ಅವರಲ್ಲಿ ಒಂದು ನಮ್ರತೆ ಉಂಟಾಯ್ತು, ಹೆಚ್ಚು ನಮ್ರತೆ ಉಂಟು. ಮತ್ತು ಅದೇನು ಒಂದು ಹೃದಯದಲ್ಲಿ ಒಂದೇ ಒಂದು ಸಣ್ಣದೊಂದು ಈಗ ಬಿಳಿ ಅರಿವಿ ಮೇಲೆ ಒಂದು ಸಣ್ಣದೊಂದು ಸಣ್ಣದೊಂದು ಪಾಯಿಂಟ್ ಇತ್ತಪ್ಪ ಅಂತಂದ್ರೆ ಏನಾಗ್ತದೆ ಅದು ಎದ್ದು ಕಾಣಿಸ್ತದೆ. ಅದೇ ರೀತಿ ವೈಷ್ಣವನ ಒಂದು ಇದೇನಿರ್ತದ ಹೃದಯ, ಅದು ಶುದ್ಧ ಬಟ್ಟೆ ಇರುತ್ತೆ, ಅದರಲ್ಲಿ ಒಂದು ಸಣ್ಣದೊಂದಾದ್ರೂ ಏನೋ ಬಿಂದು ಇತ್ತಪ್ಪ ಅಂತಂದ್ರೆ ಏನಾಗ್ತದೆ, ಜನರು ಏನು ಒಳ್ಳೇದೇನು ನೋಡೋದಿಲ್ಲ ಅವರಂದ್ರೆ ಅದು ಯಾಕಪ್ಪ ಅಲ್ಲಿ ಯಾಕಾಯ್ತು ಅಂತ ಹೇಳ್ತಾರೆ. ಅದೇ ರೀತಿ ಹೃದಯ ಪೂರ್ಣ ನಿರ್ಮಲ ಆಗ್ಬೇಕು ಅಂತೇಳಿ ಅವ್ರು ಹೇಳಿದ್ರು. ಆ ಒಂದು ಡಾಟ್ ಇತ್ತಲ್ಲ ಅದನ್ನು ನಾನು ಕ್ಲೀನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿ ಅದು ಕ್ಲೀನ್ ಆಗಿ ಹೋಗ್ತೀವಾಗ, ಅದನ್ನು ಈಗ ನೀನೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ವಾಪಸ್ ಹೋಗುವಾಗ ಈ ಸರ್ವಧರ್ಮನ್ ಪ್ರತಿ ಶ್ಲೋಕಕ್ಕೆ ಅವರು ತಾತ್ಪರ್ಯ ಹೇಳಿದ್ರೆ ಅದು ನಮ್ಮ ಇವರು ಕೇಳ್ತಾರೆ, ಅವರು ದಾಶಕ್ತಿ ಕೇಳಿದನ್ನು ಅರ್ಥ ಮಾಡಿಕೊಳ್ತಾರೆ ತಿಳಿತಾ. ಆದ್ದರಿಂದ ಭಗವದ್ಗೀತೆ ಏನದಲ್ಲ ಅದು ಓಪನ್ ಸೀಕ್ರೆಟ್, ಅದು ತಿಳಿತಾ ಓಪನ್ ಸೀಕ್ರೆಟ್, ಯಾರಾದರೂ ಇದನ್ನು ಓದ್ಬೋದು, ಯಾರಾದರೂ ಅರ್ಥ ಮಾಡಿಕೊಳ್ಬೋದು. ಮಾಡಬೇಕು ನಾವು, ಓದಬೇಕು ಅರ್ಥ ಮಾಡಿಕೊಳ್ಳಿ, ಅದ್ರ ಜೊತೆಗೆ ಏನು ಮಾಡಬೇಕು ಸೇವೆ ಮಾಡಬೇಕು. ಅವಾಗ ಏನಾಗ್ತದೆ ಭಗವದ್ಗೀತೆ ಜ್ಞಾನ ನಮಗೆ ಅದನ್ನು ಅರಸ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಉಂಟಾಗ್ತದೆ. ಇಲ್ಲದ್ರೆ ಏನಾಗ್ತದೆ ಭಗವದ್ಗೀತೆ ಕೇವಲ ಅದೊಂದು ತಲೆಯೊಳಗೆ ಬೆಳೀತಿದೆ, ಅದು ಹೃದಯದ ಕೆಳಗೆ ಇಲ್ಲಿ ತನಕ ಬರೋದಿಲ್ಲ, ಹೃದಯದೊಳಗೆ ಬಂದು ಅದು ನಮ್ಮ ಹೃದಯನ ಶುದ್ಧ ಮಾಡಬೇಕು.
ಭಗವದ್ಗೀತೆ ಓದೋದು ಅಂದ್ರೆ ಅಷ್ಟೇ, ಭಗವದ್ಗೀತೆ ಪ್ರವಚನ ಕೇಳೋದು ಅಷ್ಟೇ, ಎರಡು ಒಂದೇ ಹೇಳ್ತೇನೆ. ನಾವೆಲ್ಲ ಪ್ರವಚನ ಕೇಳ್ತಿದ್ದೇವೆ, ಅದಕ್ಕೆ ತಕ್ಕಂತೆ ನಮ್ಗೇನಾಗಬೇಕು, ಹೃದಯ ಶುದ್ಧೀಕರಣ ಆಗಬೇಕು. ಆಗ್ತಾ ಇಲ್ಲ ಅಂದ್ರೆ ಇದಕ್ಕೇನು ಕಾರಣ? ನಾವೇನ್ ಮಾಡ್ತಾ ಇದ್ದೀವಿ, ಒಂದು ಅತ್ಯಂತ ಮುಖ್ಯವಾದ ವಿಷಯ ಮಾಡ್ತೀವಿ, ಅದೇನು ಸೇವಾ. ಆ ಸೇವಾ ಭಾವ ನಮ್ಮಲ್ಲಿ ಎಷ್ಟು ಉಂಟಾಗಿರ್ತದೋ ಅಷ್ಟು ನಮಗೇನಾಗ್ತದ, ಭಗವದ್ಗೀತೆ ಜ್ಞಾನ ನಮಗೆ ಅರುತ್ತಿತ್ತು. ಆದ್ರಿಂದ ಇಲ್ಲಿ ದಶರಥಿ ನಮಗನ್ನು ತೋರಿಸ್ಕೊಡ್ತಾರೆ ಯಾವ ರೀತಿ ಒಬ್ಬ ಗುರುವಿನ ಶಿಷ್ಯತ್ವವನ್ನು ಪಡೆದು ಸೇವಾ ಮಾಡಿ ಆ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅವರಿಂದ ನಾವು ಕಲಿತೀವಿ. ಆದ್ರಿಂದ ಭಗವದ್ಗೀತೆ ಜ್ಞಾನ ಏನಾದ ಅದು ಎಲ್ಲರಿಗೂ ಲಭ್ಯ ಅದ, ಆದರೆ ಅದನ್ನು ಅರ್ಥಕೊಂಡವರು ಅದನ್ನು ಜೀರ್ಣಿಸ್ಕೊಂಡವರು ಅಷ್ಟು ಕಡಿಮೆ. ಆದರೂ ಕೂಡ ನಾವು ಏನು ಮಾಡಬೇಕು, ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಜೀರ್ಣಿಸಿಕೊಂಡು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಏನಿದೆ, ಒಂದು ಪ್ರೋಪಾದ ಇಸ್ಕೊಂಡು ಸ್ಥಾಪನೆ ಮಾಡಿದ್ದಾರೆ ಅಂತಾರೆ ಶ್ರೀಕೃಷ್ಣ ಬಾಲಾಮೃತ ಸಂಘ. ಇಲ್ಲೇನದ, ಇಲ್ಲಿ ಎಲ್ಲ ರೀತಿಯಲ್ಲಿ ನಿಮಗೇನಂತದ ಒಂದು ಒಂದು ಟ್ರೈನಿಂಗ್ ಸಿಕ್ತು. ಪ್ರತಿಯೊಂದು ಗ್ರಂಥಗಳನ್ನು ಪ್ರೋಪಾದ ಬರೆದಿದ್ದಾರೆ, ಅದಕ್ಕೆಲ್ಲ ಅವರು ಓದಲಿಕ್ಕೆ ಹೇಳಿದ್ದಾರೆ, ಜೊತೆಗೆ ಅವರು ಅದನ್ನೇ ಹೇಳ್ತಾರೆ, ಏನು ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಪ್ಪ ಅಂತಂದ್ರೆ ಏನಾಗ್ಬೇಕು, ಏನಾಗ್ಬೇಕು ಒಬ್ಬ ವ್ಯಕ್ತಿಗೆ ಆ ಸೇವಾ ಮನೋಭಾವ ಉಂಟಾಗ್ಬೇಕು. ಆದ್ದರಿಂದ ನಾವು ಕೂಡ ಸ್ವಲ್ಪ ಸೇವಾದಲ್ಲಿ ಭಾಗವಹಿಸಬೇಕು. ವಹಿಸೋದ್ರಿಂದ ಏನಾಗ್ತದೆ, ನಮ್ಮ ನಾವು ಓದಿದ್ದು ಅರ್ಥ ಆಗ್ತದೆ, ಅದನ್ನು ಜೀವನದೊಳಗೆ ಅಳವಡಿಸ್ಕೊಂಡು ನಾವು ಜನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೋದು ಈ ರೀತಿ. ಆದ್ದರಿಂದ ಇದು ಭಗವದ್ಗೀತೆಯ ಒಂದು ಮರ್ಮ. ಇದು ಮರ್ಮ ಏನು, ಅದು ಕ್ಲಿಯರ್ ಐತೆ, ಅದು ಕ್ಲಿಯರ್. ತದ್ವಿದ್ಯು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಸೇವಯ ಆ ಸೇವಾ ಭಾವ ನಮ್ಮಲ್ಲಿ ಉಂಟಾದಾಗ ಏನಾಗ್ತದೆ, ಈ ಭಗವದ್ಗೀತೆ ಜ್ಞಾನ ನಮಗೆ ಅರ್ಥ ಆಗ್ತದೆ. ಇಲ್ಲದೇ ಇದ್ರೆ ಏನಾಗ್ತದೆ, ಪೂರ್ಣ ಜೀವನವೇ ಅರ್ಥ ಆಗಿ ಹೋಗ್ತದೆ. ಹೇಳ್ತಾರೆ ಪುನರಪಿ ಜನನ ಪುನರಪಿ ಮರಣವಾಗಿ ಹೋಗ್ತದೆ. ಇಸ್ಕೋನಿಗೆ ಬಂದದ್ದು ಕರೆ, ಭಗವದ್ಗೀತ ತಗೊಂಡದ್ದು ಕರೆ, ಓದಿದ್ದು ಕರೆ, ಹರೇ ಕೃಷ್ಣ ಜಪ ಮಾಡಿದ್ದು ಕರೆ, ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ ಹರೇ
ಹರೇ ಕೃಷ್ಣ ಜಪ ಮಾಡಿದ್ದು ಕರೆ, ಆ ನಂತರ ಪ್ರಸಾದ ತಿಂದಿದ್ದು ಕರೆ, ದೇಣಿಗೆ ಕೊಟ್ಟದ್ದು ಕರೆ, ಆದ್ರೂ ಕೂಡ ನಮ್ಗೇನು ಫಾಯ್ದಾ ಆಗ್ಲಿಲ್ಲರಿ ಪ್ರಭುಜಿ, ನೀವು ಇಷ್ಟೆಲ್ಲ ಹೇಳಿದ್ರಿ ಅದೇನು ಆಗ್ಲೇ ಇಲ್ಲ, ನಮ್ಗೇನು ಅನಿಸ್ತಾನೆ ಇಲ್ಲ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೇನೋ ಒಂದು ಮುಖ್ಯವಾದ ಒಂದು ಕಾರಣ ಏನು, ನಮ್ಮಲ್ಲಿ ಸೇವಾಭಾವ. ಅದನ್ನ ಸೇವಾಭಾವನ ಹೆಚ್ಚು ನಾವು ಮಾಡ್ಕೊಳ್ಬೇಕು. ಯಾವ ರೀತಿ ಸೇವಾಭಾವ, ಒಂದ್ ಹೇಳಿದ್ರೆ ಹನ್ನೊಂದು ಮಾಡಬೇಕು, ಒಂದ್ ಹೇಳಿದ್ರೆ ಅರ್ಧ ಮಾಡೋದಲ್ಲ. ಅದಕ್ಕೆ ಉದಾಹರಣೆ ಯಾರು, ನಾನು ಹಗಲೆಲ್ಲ ಕೊಡ್ತೇನೆ, ಯಾರು ಉದಾಹರಣೆ, ನಮ್ಮ ಹನುಮಂತ ಹೌದಲ್ಲ. ಹನುಮಂತನ ನಾವು ಮಂದಿರಕ್ಕೆ ಹೋಗ್ತೀವಿ, ಎಲ್ಲ ಕಡೆಗೂ ಹನುಮಂತ ಅಂಗಡಿ ಹೋಗಿ ಗಂಟೆ ಹೊಡಿತೀವಿ, ನಮಸ್ಕಾರ ಮಾಡ್ತೀವಿ. ಆದ್ರೆ ಹನುಮಂತ ನಾವು ನೋಡಿ ಏನ್ ಪ್ರಾರ್ಥನೆ ಮಾಡ್ಬೇಕು, ನಿನ್ನಂತೆ ನನ್ನೊಂದು ದಾಸನಾಗಿ ಮಾಡಿಕೊಳ್ಳು ಅಂತ ನಮ್ಮ ಪುರಂದರದಾಸರ ಸುಂದರವಾದ ಭಜನೆ ಬರೆದಿದ್ದರು. ನಿನ್ನಂತೆ ನನ್ನ ದಾಸನಾಗಿ ಮಾಡಿಕೊಳ್ಳು ಮಾರುತಿ ಅಂತಂದು ಅವರು ಸುಂದರವಾದ ಭಜನೆ. ಯಾಕೆ ಮಾರುತಿ ಅಥವಾ ಹನುಮ ನೀನೇನಲ್ಲ, ಸೇವಕ್ಕೆ ಅವನು ಅತ್ಯಂತ ಹೆಸರುವಾಸಿ ಕೆಲಸ ಮಾಡಲಿಕ್ಕೆ. ರಾಮ ಹೇಳಿದ, ಒಂದು ಹೋಗಿ ಒಂದು ಗಿಡಮೂಲಿಗೆ ತೋಣಬಾರದು ಸಂಜೀವಿನಿ ಅಂತಂದ. ಅವ ಏನು ಮಾಡ್ದ, ಇಡೀ ಗುಡ್ಡನೇ ತಗೊಂಡು ಒಂದ್ ಯಾಕ್ರಿ ತಗೊಂಡೇ ಬಿಡಲ್ಲ, ಪುನಃ ನೀವು ಗುಡ್ಡನ ತಗೊಂಡ್ಬಿಡ್ತೇನೆ, ಇಡೀ ಹಿಮಾಲಯನೇ ತಗೊಂಡು ಬಂದ. ಆ ನಂತರ ಸೀತಾದೇವಿಗೆ ಹೋಗಿ ಅದೊಂದು ಉಂಗುರ ಕೊಟ್ಟು ಬಾ ಅಂತಂದು ಅದು ಕೃಷ್ಣ ರಾಮ ಹೇಳಿ ಕಳಿಸಿದ. ಅವ ಏನು ಮಾಡ್ದ, ಹೋದ ಸೀತಾದೇವಿಗೆ ಭೇಟಿಯಾಗಿ ಬರ್ಬೋದಾಗಿತ್ತು ವಾಪಸ್ಸು, ಇಲ್ಲ ಹೋಗಿ ರಾಮನಿಗೆ ಭೇಟಿಯಾಗಿ ಅವನಿಗೆ ಉತ್ತರ ಕೊಟ್ಟು ಸರಿಯಾಗಿ ಆಮೇಲೆ ಲಂಕಾ ಇಡೀ ಎಲ್ಲ ಲಂಕಾದ ಬೆಂಕಿ ಹೆಚ್ಚಿ ಬಂದ. ಹೇಳಿದ್ದು ಒಂದು ಕೆಲಸ, ಆದ್ರೆ ಮಾಡಿದ್ದು ಹನ್ನೊಂದು. ಅಂದ್ರೆ ಎಲ್ಲನು ರಾಮನ ಸೇವೆಯಲ್ಲಿ ಅವನಿಗೆ ಎಷ್ಟು ಅವನಿಗೆ ತತ್ಪರತೆ ಅಂದ್ರೆ, ಒಂದು ಇಷ್ಟರೊಳಗೆ ಏನಾಗ್ತೈತಿ, ಈಗ ನಾನಂತೇವಲ್ಲ ಒಂದು ರೊಟ್ಟಿ ಕೊಟ್ಟರೆ ಒಂದು ರೊಟ್ಟಿ ಒಳಗೆ ಹೆಂಗೆ ಹೊಡ್ತಂತೆ ತೊಂಬರ ಅದಲ್ಲ. ಅದೇ ರೀತಿ ನಾವು ಕೂಡ ಏನು ನೋಡೋದು, ಸೇವಾಗ ನಾವು ಹೆಚ್ಚು ಹೆಚ್ಚು. ಒಂದು ದಿವಸ ಸೀತಾದೇವಿ ತಲೆಗೆ ಕುಂಕುಮ ಇಟ್ಕೊಳ್ತಾರೆ, ಅವನು ಕೇಳಿದ ತಲೆಗೆ ಯಾಕೆ ಕುಂಕುಮ ಇಟ್ಕೊಂಡು, ಇಲ್ಲ ಈ ಥರ ಮಾಡೋದ್ರಿಂದ ರಾಮನಿಗೆ ಇದನ್ನ ಆನಂದ ಆಗ್ತದೆ,
ಅನಂತರ ಮರುದಿವಸ ಹನುಮಂತ ಇದಕ್ಕೆ ಬಂದ. ಅಂದ್ರ ಏನ್ ನೋಡಿದ್ದೀಗ ಸೀತಾದೇವಿ, ಅರೆ ಏನಾದ್ ನಿನಗ ಎಲ್ಲ ಮೈ ತುಂಬ ಎಲ್ಲ ಏನ್ ಮಾಡಿದ ಅವನು ಕುಂಕುಮ ಹಚ್ಕೊಂಡು ಬಂದ್ಬಿಡು. ಆ ಸೀತಾದೇವಿ ನಗಕ್ ಶುರು ಮಾಡಿದ್ರೆ ಹಿಂಗ್ಯಾಕೆ ಮಾಡಿದ್ವಿ, ಕೆಂಪ್ ಮಂಗೆ ಆಗಿದ್ದೆ ಅಲ್ಲ, ಮುಖ ಮಾತ್ರ ಕೆಂಪ್ ಇರ್ತದ ಅವೆಲ್ಲ ಮಂಗದ್ದು, ಆದ್ರೆ ಇವನು ಪೂರ ಶರೀರ ಕೆಂಪ ಆತಲ್ಲ. ಇಲ್ಲ ನೀನ್ ಹೇಳಿದಲ್ಲ ನಿನ್ನೆ ಸಣ್ಣದೊಂದು ಕುಂಕುಮ ಹಚ್ಕೊಂಡ್ರ ಕೃಷ್ಣಗ ರಾಮನಿಗೆ ಆನಂದ ಆಗ್ತದೆ ಅಂದ್ರೆ, ನಾನೇನ್ ಮಾಡಿದೆ ಒಂದು ರಾಮನ್ಗೆ ಆನಂದ ಕೊಡ್ಬೇಕಂದ್ರ ಒಂದ್ ನಾನು ಸಣ್ಣ ಕುಂಕುಮ ಯಾಕೆ ಹಚ್ಕೊಂಡ್ಬರು, ನಾನು ಪೂರ ಶರೀರಕ್ಕನ ಅಭಿಷೇಕ ಮಾಡ್ಕೊಂಡ್ಬಿಟ್ಟೆ. ಇದು ಹನುಮಂತನ ಒಂದು ಮನೋಭಾವ, ಸೇವಾ ಮನೋಭಾವ. ಮತ್ತು ಅದರಲ್ಲಿ ಏನಿದೆ, ಒಂದು ಸಣ್ಣ ಮಗು ಏನಿರ್ತದಲ್ಲ, ಆ ಮಗುವಿನಲ್ಲಿ ಒಂದು ಏನಿರ್ತದ, ಅದಕ್ಕೊಂದು ಇನೋಸೆನ್ಸ್ ಅಂತಾರೆ ಇಂಗ್ಲೀಷ್ ನಲ್ಲಿ, ಕನ್ನಡದಾಗ ಏನಂತೀರಿ, ಮುಗ್ಧತೆ. ಮುಗ್ಧತೆ ಅಂತ ಮುಗ್ಧ ಮನೋಭಾವ ಹೇಳ್ತಾ. ಅದ ಹಂಗ ಜನ ಏನಂತಾರ, ಹಂಗ ಏನಿಲ್ಲ ಇಲ್ಲ ಅವನ. ಆ ರೀತಿ ಒಂದು ಸೇವಾ ಮನೋಭಾವ ನಮ್ಮಲ್ಲಿ ಉಂಟಾಗ್ಬೇಕು ಹೇಳ್ತಾ. ಅದಕ್ಕಾಗಿ ಪ್ರಭುಪಾದರು ಇಸ್ಕಾನ್ ಶುರು ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ರೀತಿ ಸೇವೆಗಳಿದ್ದಾವೆ. ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ಒಂದು ವರ್ಷ ಆಗ್ತಾ ಬಂತಿವಾಗ. ಮುಂದಿನ ವಾರ ನಾವೇನು ಮಾಡೋಣ, ನಮ್ಮ ವಾರ್ಷಿಕೋತ್ಸವ ಮಾಡೋಣ. ಮೊದಲನೇ ವಾರ್ಷಿಕೋತ್ಸವ ಹರೇ ಕೃಷ್ಣ ಭಕ್ತಾರ ಕೇಂದ್ರ ಶುರು ಮಾಡಿ ನಾವು ಒಂದು ವರ್ಷ ಆಯಿತು ಆಯ್ತಾ. ಒಂದು ವರ್ಷದಿಂದ ಎಲ್ಲ ಭಕ್ತರಿಗೆ ಒಂದು ಸೇವೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗಿರೀಶ್ ಪ್ರಭು, ನಂತರ ಇನಾಮತಿ ಪ್ರಭು, ಆನಂತರ ನಮ್ಮ ಡಾಕ್ಟರ್ ಸಜ್ಜನ್ ಮತ್ತು ಶಿವರಾಮ್ ಪ್ರಭು, ಮತ್ತಿತರ ಎಲ್ಲ ಮಾತಾಜಿಯವರು ಕೂಡ, ನಮ್ಮ ಗೌಡರಿದ್ದಾರೆ ಕಿಶನ್ ಪ್ರಭು, ಆನಂತರ ದಿನೇಶ್ ಪ್ರಭು, ಸುರೇಶ್ ಪ್ರಭು, ರಾಜಪ್ಪ ಪ್ರಭು, ಈ ರೀತಿ ಎಲ್ಲ ಭಕ್ತರು ಪ್ರತಿ ವಾರ ಬಂದು ಬೇರೆ 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 ಸೇವೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಏನಂತ ಒಂದು ವರ್ಷ ನಾವು ಇದನ್ನು ನಡ್ಸ್ಕೊಂಡು ಬಂದಿದ್ದೀವಿ. ಇದೇ ರೀತಿ ಇದು ಕಾರ್ಯಕ್ರಮ ಮುಂದುವರ್ಕೊಂತ ಹೋಗ್ಬೇಕು ಕೇಳ್ತಾ. ಪ್ರತಿ ವರ್ಷನೂ ನಾವು ವಾರ್ಷಿಕೋತ್ಸವ ಮಾಡ್ಕೊಂತ ಹೋಗ್ಬೇಕು. ಈ ರೀತಿ ಸೇವಾ ಮನೋಭಾವ ನಮ್ಮಲ್ಲಿ ಹೆಚ್ಚು ಹೆಚ್ಚು ಉಂಟಾಗ, ಕಡಿಮೆ ಆಗಬಾರ್ದು, ಮೊದಲು ಹೆಚ್ಚಾಗ. ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇರ್ಬೇಕು, ಹೆಚ್ಚು ಹೆಚ್ಚು ಮಾಡ್ಕೊಳ್ತೀವಿ. ಈ ರೀತಿ ಮಾಡೋದ್ರಿಂದ ಏನಂತದ, ಈ ಭಗವದ್ಗೀತೆ ಜ್ಞಾನ ನಾವು ಓದ್ತಾ ಇದ್ದೀವಿ, ಹಂಚ್ತಾ ಇದ್ದೀವಿ, ನಮ್ಗೂ ಕೆಲವೊಂದು ವಿಷಯಗಳು ಇಲ್ಲಿ ಒಳಗೆ ಹೋಗ್ತಾವೆ. ಒಳಗೆ ಹೋಗಿ ಏನಾಗ್ತದ, ಹೃದಯ ಶುದ್ಧೀಕರಣ ಆಗ್ತದೆ. ಹೃದಯ ಶುದ್ಧೀಕರಣ ಆಗಿದ್ಮೇಲೆ ನಮಗೂ ಹರೇ ಕೃಷ್ಣ ಅಂತ ಅಂದ್ಕೂಡಲೇ ನಾವು ಯಾವಾಗ ಜಪ ಮಾಡ್ತೀವಲ್ಲ, ಅವಾಗ ನಮಗೂ ಏನೋ ಒಂದು ಭಗವಂತನ ಆ ನಾಮದ ಒಂದು ರುಚಿ ನಮಗುಂಟಾಗ್ತದೆ. ಕೆಲವರಿಗೆ ಜ್ವರ ಆಗಿರ್ತದ, ಜ್ವರ ಆದಾಗ ನೀವು ಏನೇ ಕೊಡ್ರಿ ತಿನ್ನಾಕ ಅವ್ರಿಗೇನಾಗೋದಿಲ್ಲ, ಮನಸ್ಸಾಗೋದಿಲ್ಲ, ಯಾಕಂದ್ರೆ ನಾಲ್ಗೆ ರುಚಿ ಹೋಗ್ಬಿಟ್ಟಿರ್ತದೆ. ಅದೇ ರೀತಿ ನಮಗೆ ಜ್ವರ ಉಂಟಾಗಿದೆ, ಭೌತಿಕ ಜ್ವರ. ಭೌತಿಕ ಜ್ವರ ಅಂದ್ರೇನು, ನಾನೇ ಶರೀರ ಅಂತ ತಿಳ್ಕೊಬಿಟ್ಟೆ. ಈ ಶರೀರ ನಾನು, ಈ ಶರೀರಕ್ಕೆ ಸಂಬಂಧಪಟ್ಟಂತ ವಸ್ತುಗಳೆಲ್ಲ ನಂದು ಅಂತ ತಿಳ್ಕೊಂಡಿದ್ರೆ ಏನಾಗಿದೆ, ತಿಳ್ಕೊಂಡಿದ್ರಿಂದ ನಮಗೆ ಈ ಮಹಾಪ್ರಸಾದ ಅರ್ಥಾತ್ ಈ ಹರಿನಾಮ ಏನದಲ್ಲ, ಅದರಿಂದ ರುಚಿ ಉಂಟಾಗ್ತದೆ. ಹರಿನಾಮ ಜಪ ಮಾಡ್ತಾ ಇದ್ದೀವಿ, ಆದ್ರೂ ಅದರಲ್ಲಿ ನಮಗೇನು ಒಂದು ಅನುರಾಗ ಉಂಟಾಗ್ತಾ ಇಲ್ಲ, ಮತ್ತು ಆನಂದ ಉಂಟಾಗ್ತಾರೆ. ಅದಕ್ಕೇನು ಕಾರಣ, ಜ್ವರ ಆಗಿದೆ. ಜ್ವರ ಹೆಂಗೆ ಬಿಡಿಸ್ಬೇಕು, ಜ್ವರ ಹೆಂಗೆ ಬಿಡಿಸ್ಬೇಕು, ಔಷಧ. ಔಷಧ ಏನು, ಹರಿನಾಮ. ಅದೇ ಹರಿನಾಮ, ಕೇವಲ ಅಷ್ಟು ಮಾತ್ರ ಅಲ್ಲ, ಮತ್ತು ಕೆಲವೊಂದು ಕೆಲಸ ಡಾಕ್ಟರ್ ಹೇಳಿದ ಪ್ರಕಾರ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಆ ನಂತರ ವಿಶೇಷವಾಗಿ ಭಕ್ತಿಯಲ್ಲಿ ಬಂದಾಗ ನಾವು ಸೇವೆ ಮಾಡ್ತೇವೆ. ನಿಯಮಗಳೇನು ಬಂದು ಈ ರೀತಿ ಸೇವಾ ಪ್ರತಿಯೊಬ್ಬರು ಮಾಡೋದ್ರಿಂದ ಏನಾಗ್ತದೆ, ಅರುಚಿ ಹೊರಟೋಗ್ತದೆ, ಅಥವಾ ಡಿಸ್ಪೆಪ್ಸಿ ಅಂತಾರಲ್ಲ ಇಂಗ್ಲೀಷ್ ಮಾಡಿ, ಅದು ಹೊರಟೋಗ್ತದೆ. ಅವಾಗ ಏನಾಗ್ತದೆ, ಇದೇ ಹರಿನಾಮ, ಇದೇ ಭಗವದ್ಗೀತೆ ನಮಗೆ ಅತ್ಯಂತ ಪ್ರಿಯ ಆಗ್ತದೆ ಹೇಳ್ತಾ. ಭಗವದ್ಗೀತೆ ಅವಾಗ ನಾವು ಕೂತ್ಕೊಂಡು ನಾವು ಓದ್ಲಿ ಕೂತ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಇವಾಗ ಭಗವದ್ಗೀತೆ ನಮ್ಮ ಬಾಂಬೆದೊಳಗೆ ಒಬ್ಬ ವ್ಯಕ್ತಿ ಬಂದರು ಮಂದಿರದಲ್ಲಿ, ಅವ್ರು ಹೇಳಾಕತ್ತಿದ್ರು, ನಂದು ಒಂದು ಜೀವನದೊಳಗೆ ದೊಡ್ಡ ಸಮಸ್ಯೆ ಇತ್ತು, ಅದೇನು ನಿದ್ರೆ ಬರ್ತಾ ಇರ್ಲಿ, ಆ ಸಮಸ್ಯೆ ದೂರ ಆಗಿಬಿಟ್ಟಿದೆ. ನಾವು ನೀ ಹಂತ ಆಯ್ತು, ಇಲ್ಲ ರಾತ್ರಿ ಏನು ಮಾಡ್ತೀನಿ ನಾನು, ಭಗವದ್ಗೀತೆ ತೊಗೊಳ್ತೀನಿ ಕೈಗೊಳಗೆ, ಹತ್ತು ಹತ್ತುವರೆ ಆಗಿರ್ತದೆ. ಅವಾಗ ಆಫೀಸ್ನೊಳಗೆ ಅಥವಾ ದಂಧೆ ಒಳಗೆ ಬಿಸ್ನೆಸ್ ಒಳಗೆ ಎಲ್ಲ ಸಾಕಷ್ಟು ಸಮಸ್ಯೆ ಆಗಿರ್ತಾವೆ, ಅದು ತಲೆ ಒಳಗೆ ಬರ್ತಾಯಿದೆ. ಆದ್ರೆ ಭಗವದ್ಗೀತೆ ನಾ ಯಾವಾಗ ಕುತ್ಕೊಂಡು 5 ನಿಮಿಷದೊಳಗೆ ಸಮಾಧಿ. ಯಾಕೆ ಆ ಭಗವದ್ಗೀತೆ ಏನದಲ್ಲ, ಅದು ಮಲಗೋ ಹೊತ್ತಿನೊಳಗೆ ನಿದ್ದೆ ಬರಲಿ ಅಂತೇಳಿ ಓದೋ ಪುಸ್ತಕ ಅಲ್ಲ, ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ನಾ ಭಗವದ್ಗೀತೆ ಕುತ್ಕೊಂಡು ಓದಿದೊಳಗೆ ನಿದ್ದೆ ಯಾಕೆ ಬರ್ತದಂದ್ರ, ಅದು ಯಾವ ರೀತಿ ಸಣ್ಣ ಮಗು ಇರ್ತದಲ್ಲ, ಸಣ್ಣ ಮಗನ ಕೈ ಚೆಕ್ ಬುಕ್ ಕೊಡ್ರಿ ನೀವು, ಅವನಿಗೆ ಚೆಕ್ ಬುಕ್ ಅನ್ನ ಅವ್ನ ನೋಟ್ ಬುಕ್ ಅನ್ನ ಎರಡು ಒಂದ ಅವನಿಗೆ. ಅದ್ರಲ್ಲಿ ಅದೇ ರೀತಿ ನಾವು ತಿಳ್ಕೊಂಡೇವಿ, ನಾವು ಸಾಧಾರಣ ಏನ ಮ್ಯಾಗಝಿನ್ ಅವೇ ನೋಡಿದ್ವಿ ಅದು ಮತ್ತೆ ಇದು ಎರಡು ಅಂತ ತಿಳ್ಕೊಂಡ್ಬಿಟ್ಟು, ಅದರಲ್ಲಿ ಬಹಳ ಅಂತರ ಇದೆ. ಯಾಕಂದ್ರೆ ನಾವು ಪ್ರೌಢರ್ ಆಗ್ಬೇಕು. ಮಗು ಏನಿದಲ್ಲ ಆ ಮುಗ್ಧತೆ ಇದೆ ಮಗುವಿನಲ್ಲಿ, ಅದು ಒಳ್ಳೇದು. ಅದರ ಬಾಲಿಶತನ ಇರ್ತದಲ್ಲ, ಅದೇನು ಹುಡುಗಾಟ ಹುಡುಕ್ತನ ಏನಿದಲ್ಲ ಅದು ಒಳ್ಳೇದು ಹೇಳ್ತಾರೆ. ಆ ಮುಗ್ಧತೆ ನಮ್ಮಲ್ಲಿ ಇರಬೇಕು, ಅದ್ರ ಬಾಲಿಶತನ ಇರಬಾರ್ದು. ಅರ್ಥಾತ್ ನಾವು ಪ್ರೌಢರ್ ಆಗ್ಬೇಕು. ಪ್ರೌಢರ್ ಆಗ್ತಂದ್ರೆ ಭಕ್ತಿ ಒಳಗೆ ಬೆಳಿಬೇಕು. ಭಕ್ತಿ ಒಳಗೆ ಬೆಳೆಯೋದು ಹೆಂಗ? ಪ್ರತಿ ರವಿವಾರ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಸಮಯಕ್ಕೆ ಮೊದಲಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಬೇರೆ ಬೇರೆ ಸೇವೆಗಳನ್ನು ನಾವು ಸ್ವೀಕಾರ ಮಾಡಿ ಹೇಳ್ತಾ ಪ್ರವಚನ ಕೇಳಿ ಯಾರಿಗೇನ ಪ್ರಶ್ನೆ ಇದ್ದರೆ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಬಾಲಿಶತನ ಹೊರಟೋಗಿ ನಮ್ಮ ಪ್ರೌಢತನ ಬರ್ತದೆ. ಪ್ರೌಢತನ ಬಂದಾಗ ಒಬ್ಬ ಪ್ರೌಢ ವ್ಯಕ್ತಿಗೆ ನೀವು ಚೆಕ್ ಕೊಡ್ರಿ, ನೀವು ರೆಡಿ ಸಿಗ್ನೇಚರ್ ಮಾಡಿ ಚೆಕ್, ಅದಕ್ಕೊಂದು ಬೆಲೆ ಇತ್ತು. ಆದ್ರೆ ಸಣ್ಣ ಮಗುಗೆ ಅವನಿಗೇನಿಲ್ಲ, ಅದಕ್ಕೇನು ಬೆಲೆ ಇದೆ. ಅವ ಅಂತಾನೆ ಒಂದು ರೂಪಾಯಿ ಕೊಡ್ರಿ, ಇದನ್ನು ತೊಗೊಂಡು ನಾನು ಏನು ಮಾಡಲಿ ಅಂತ. ಒಂದು ರೂಪಾಯಿ ಅವನಿಗೆ ಕೊಟ್ಟರೆ ಏನಾಗ್ತದೆ, ಅವ್ನು ಹೋಗಿ ಏನರ ಹೋಗಿ ಮಾರ್ಕೆಟ್ ನಂಗೆ ಚಾಕ್ಲೇಟ್ ಅಂತ. ಆದ್ದರಿಂದ ಭಗವದ್ಗೀತೆ ಜ್ಞಾನ ಏನದಲ್ಲ, ಇದು ಒಂದು ಸಣ್ಣ ಒಂದು ಒಂದು ರೂಪಾಯಿ ಜ್ಞಾನ ಅಲ್ಲ, ಇದರಲ್ಲಿ ಪೂರ ನಮ್ಮ ಜೀವನದ ಮರ್ಮ ಇದರಲ್ಲಿ ಅಡಗಿದೆ. ಅದರಿಂದ ಇದನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನಾವೇನು ಮಾಡೋಣ, ಇನ್ಮೇಲೆ ಪ್ರತಿ ರವಿವಾರ ನಾನು ಬಂದಾಗ ಗೀತಾಮೃತ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇರ್ತೀವಿ. ನಿಮಗೆ ಒಂದು ವರ್ಷ ನಾವೇನು ಮಾಡಿದ್ವಿ, ಈಗ ಎಲ್ಲ ರೀತಿ ಹಬ್ಬಗಳು ಅವನ್ನೆಲ್ಲ ಮಾಡ್ಕೊಂಡು ಹೋದ್ವಿ, ಯಾವನ್ನು ಮಾಡೋಣ. ಜೊತೆಗೆ ನಾವೇನು ಮಾಡೋಣ, ಗೀತಾಮೃತ ಶುರು ಮಾಡೋಣ. ಅಮೃತ ಅಂದ್ರೇನು, ಯಾವುದನ್ನು ಕುಡಿಯೋದ್ರಿಂದ ವ್ಯಕ್ತಿಗೆ ಸಾವು ಬರೋದಿಲ್ಲ ಅದು ಅಮೃತ. ಅಂದರೆ ಗೀತಾಮೃತ ಏನದಲ್ಲ, ಇದು ಅಮೃತ ಅಂದರೆ ಭಗವದ್ಗೀತೆ ಜ್ಞಾನ ಅಮೃತಕ್ಕೆ ಸಮ. ಅದರಿಂದ ಈಗ ಈ ಜ್ಞಾನವನ್ನು ನಾವು ಯಾವಾಗ ಸ್ವೀಕಾರ ಮಾಡಿದ್ವಿ, ಅಮೃತ ನಾವು ಯಾವಾಗ ಕುಡಿತೀವಿ, ನಮಗೆ ಅಮರತ್ವ ಉಂಟಾಗ್ತದೆ. ಅರ್ಥಾತ್ ನಮ್ಗೆ ಸಾವು ಬರೋದಿಲ್ಲ. ಅರ್ಥಾತ್ ಸಾವು ಬರ್ತದೆ ಈ ಶರೀರಕ್ಕೆ, ಆದರೆ ನಮ್ಗೆ ಅರ್ಥ ಆಗ್ತದೆ ನಾವು ಈ ಶರೀರ ಅಲ್ಲ, ನಾವು ಆತ್ಮ ಅನ್ನೋ ಒಂದು ಜ್ಞಾನ ಉಂಟಾಗ್ತದೆ, ಆತ್ಮಜ್ಞಾನ ಉಂಟಾಗ್ತದೆ, ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಅದಕ್ಕಾಗಿ ನಾವು ಏನು ಮಾಡೋಣ, ಗೀತಾಮೃತ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಅದನ್ನು ಪ್ರತಿ ರವಿವಾರ ನೀವು ಇಲ್ಲಿ ಬರ್ರಿ, ನಾನಿದ್ದಾಗ ಗೀತಾಮೃತ ಹೇಳ್ತೀನಿ, ನಮ್ಮ ಗಿರೀಶ್ ಪ್ರಭು ಕೃಷ್ಣಾಮೃತ ನಿಮಗೆ ಕೊಡ್ತಾರೆ. ಎರಡು ಅಮೃತ ಅಲ್ಲ, ಅವ್ರ ಕೃಷ್ಣ ಪುಸ್ತಕನ ಅವ್ರು ನಿಮ್ಗೆ ಓದಿ ಹೇಳ್ತಾರೆ, ನಾನು ಭಗವದ್ಗೀತೆ ಓದಿ ನಿಮಗೆ ಹೇಳ್ತೀನಿ. ಅದು ಮುಂದಿನ ಕಾರ್ಯಕ್ರಮದಿಂದ ಶುರು ಮಾಡೋಣ. ಆಮೇಲೆ ಮುಂದಿನ ರವಿವಾರ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ, ಅವರ್ಯಾರು ಭಕ್ತಿ ವಿಧಾನ ಸ್ವಾಮಿ ಪ್ರಭುಪಾದ ಅವರು ಗುರುಗಳು ಹೇಳಿದ್ದಾರೆ, ಅವ್ರಿಗೆ ನಾವು ಏನು ಮಾಡೋಣ, ತಿರುಭಾವ ದಿವಸ ಆಚರಣೆ ಮಾಡೋಣ. ತಿರುಭಾವ ಅಂದ್ರೆ ಅವರು ಶರೀರ ತ್ಯಾಗ ಮಾಡಿದ ದಿವಸ ಹೇಳ್ತಾ, ಅದನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಅವ್ರಿಗೆ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಭೋಗ ಮಾಡಿಕೊಂಡು ಬರಬಹುದು, ಅಥವಾ ಹಣ್ಣು ತರಬಹುದು ಅವ್ರ ಸಲುವಾಗಿ, ಹೂ ತಂದು ಅವ್ರಿಗೆ ನಾವು ಅರ್ಪಣೆ ಮಾಡೋಣ. ಆನಂತರ ಅವ್ರಿಗೆ ಪುಷ್ಪಾಂಜಲಿ ಕೂಡ ಇರ್ತದೆ, ಪುಷ್ಪಾಂಜಲಿ ಮಾಡೋಣ. ಜೊತೆಗೆ ವಿಶೇಷವಾಗಿ ನಾ ಹೇಳಿದ ಪ್ರಕಾರ ಮುಂದಿನ ವರ್ಷ ನಾವು ಈ ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ. ಈ ಒಂದು ವರ್ಷ ಆಯ್ತು ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ, ಒಂದು ವರ್ಷ ಹೋಗಿದ್ದು ಗೊತ್ತಾಗ್ಲಿಲ್ಲ ನೋಡ್ರಿ, ನಿಮ್ಗೆ ಗೊತ್ತಾಗ ಅನಿಸ್ತದ? ನನಗೂ ನೆನಪದ, ಇನ್ನೂ ನೆನಪದ. ನಾವು ಮೊದಲು ಒಳಗಡೆ ಕೂತ್ಕೊಂಡು ಸಾಯಂಕಾಲ ಕಾರ್ಯಕ್ರಮ ಮಾಡಿದ್ವಿ. ಆನಂತರ ಜನವರಿ ತಿಂಗಳಿಂದ ಇಲ್ಲಿ ಶುರು ಮಾಡಿದ್ವಿ. ಆಕ್ಚುಲಿ ಶುರು ಮಾಡಿದ್ವಿ ಡಿಸೆಂಬರ್ನೊಳಗ, ಡಿಸೆಂಬರ್ 6ನೇ ತಾರೀಕು ಇನ್ನು ನೆನಪಿದ್ವಿ. ಡಿಸೆಂಬರ್ 6ಕ್ಕೆ ನಾವು ಮೊದಲನೇ ಕಾರ್ಯಕ್ರಮ ಇಲ್ಲಿ ಮಾಡಿದ್ವಿ. ಆನಂತರ ಇಲ್ಲಿ ಹೊರಗಡೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆದ್ದರಿಂದ ಎಲ್ಲರೂ ವಿಶೇಷವಾಗಿ ನಮ್ಮ ಭಕ್ತರಿದ್ದಾರೆ 4-5 ಮಂದಿ, ಕೆಲವರು ಮಾತಾಡಿದವರು ಈ ತಮ್ಮ ಅನಿಸಿಕೆಗಳ ಬಗ್ಗೆ ಮಾತಾಡ್ತಾರೆ ತಿಳ್ತಾರೆ. 5-5 ನಿಮಿಷ ಎಲ್ಲರೂ ಮಾತಾಡ್ಬೋದು. ಅದರಿಂದ ಇದು ವಿಶೇಷ ಕಾರ್ಯಕ್ರಮದ ಮುಂದಿನ ರವಿವಾರ, ಅದಕ್ಕೆಲ್ಲರೂ ನೀವು ತಪ್ಪದೇ ಬರಬೇಕು, ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ನೀವೆಲ್ಲರನ್ನು ಕರ್ಕೊಂಡು ಬರ್ರಿ, ಬೇಗ ಬರ್ರಿ ಹೇಳ್ತಾ. ಆನಂತರ ಭಗವದ್ಗೀತೆ ಎಲ್ಲರೂ ನಮ್ಮ ಭಕ್ತರು ವಿತರಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ಮತ್ತು ಕೆಲವರಿಗೆ ಬಹುಮಾನ ಕೊಡಲಿಕ್ಕಂತೂ ನಾವು ತೀರ್ಮಾನ ಮಾಡಿದ್ದೀವಿ. ಯಾರು ಹೆಚ್ಚು ಹೆಚ್ಚು ಭಗವದ್ಗೀತಾ ವಿತರಣೆ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಯಾರ, ಅವ್ರಿಗೆ ನಾವು ಪ್ರಭುಪಾದರ ಆನಂದಕ್ಕಾಗಿ ಮತ್ತು ಕೃಷ್ಣನ ಆನಂದಕ್ಕಾಗಿ ಬಹುಮಾನವನ್ನು ವಿತರಣೆ ಮಾಡೋಣ ಅಂತ ಹೇಳ್ತಾ. ಅದರಿಂದ ಇನ್ನೂ ಟೈಮ್ ಅದ, ಇನ್ನೂ ಒಂದು ವಾರ ಇದ್ವಿ, ನೀವು ಇನ್ನೂ ಪ್ರಯತ್ನ ಮಾಡಿರಿ. ಆಮೇಲೂ ಮಾಡ್ಬೋದು 6ನೇ ತಾರೀಕು ಮುಂದಿನ ರವಿವಾರ, ಅದಕ್ಕಿನ ಆನಂತರನೂ ಕೂಡ ನೀವು ಭಗವದ್ಗೀತೆ ಹಂಚಲಿಕ್ಕೆ ಪ್ರಯತ್ನ ಮಾಡಿರಿ ತಿಳಿತಾ. ಆನಂತರ ಗೀತಾಮೃತ ಕಾರ್ಯಕ್ರಮ ನಾ ಹೇಳಿದ ಪ್ರಕಾರ ಅದು ಶುರು ಮಾಡೋಣ. ಮೋಸ್ಟ್ಲಿ ಮುಂದಿನ ರವಿವಾರ ಆಗೋದಿಲ್ಲ, ಅದ್ರ ಮುಂದಿನ ರವಿವಾರ ಶುಭ. ಯಾಕಂದ್ರೆ ಮುಂದಿನ ರವಿವಾರ ಭಕ್ತ ಸಿದ್ಧಾಂತ ಸರಸ್ವತಿ ಅವ್ರ ಬಗ್ಗೆ ಮಾತಾಡೋದದ, ಮತ್ತೆ ಎಲ್ಲ ಭಕ್ತರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾರ, ಮತ್ತು ನಾನು ಕೆಲವು ವಿಷಯ ಹೇಳ್ತೀನಿ, ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ಹಿಂಗಾಗಿ ಮುಂದಿನ ರವಿವಾರ ಮೋಸ್ಟ್ಲಿ ಆಗೋದಿಲ್ಲ ಗೀತಾಮೃತ, ಆದರೆ ಅದರ ನಂತರ ನಾವು ಶುರು ಮಾಡೋದು. ಆಮೇಲೆ ಸೋಮವಾರ ನಾಳೆ ಅಂದಲ್ಲ, ನಾಳೆ 31st December ನಾಳೆ ಈ 2012 ಇಸ್ವಿಯ ಕೊನೆ ದಿವಸ ಅದಲ್ಲ, ಮರುದಿವಸ ಏನು ಮಂಗಳವಾರ ಹೊಸ ವರ್ಷ ಬರ್ತದೆ. ಆದ್ದರಿಂದ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ತರಲಿ, ಮತ್ತು ಕೃಷ್ಣನ ವಿಶೇಷ ಅನುಗ್ರಹ ನಿಮಗೆಲ್ಲರಿಗೂ ಉಂಟಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಹೊಸ ವರ್ಷ ನಾವು ಕೂಡ ಆಚರಣೆ ಮಾಡೋಣ. ಹೆಂಗೆ ಮಾಡೋದು, ಎಲ್ಲರೂ ಏನು ಮಾಡ್ತಾರ ಹೊಸ ವರ್ಷಕ್ಕೆ, ಏನು ಮಾಡ್ತಾರ ಕೇಕ್ ಮಾಡ್ತಾರ, ಕೇಕ್ ಮಾಡ್ಕೊಂಡು ಬರ್ರಿ ಹೆಂಗಂದ್ರೆ ಇಲ್ಲ ಕಟ್ ಮಾಡೋಣ ಕೃಷ್ಣನ ಸಲುವಾಗಿ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಏನು ಮಾಡ್ತೀವಿ ನಾವು ಅಂದ್ರೆ, ಜನರು ಏನು ಮಾಡ್ತಾರ ಪಾರ್ಟಿ ಮಾಡ್ತಾರ, ಅದಲ್ಲ ರಾತ್ರಿ 12-1 ತನಕ ಪಾರ್ಟಿ ಮಾಡೋದು ಎಲ್ಲ ಮಾಡ್ತಾರ. ಅದ ನಾವು ಏನ್ ಮಾಡೋಣ, ಇಲ್ಲಿ ಕೀರ್ತನೆ ಮಾಡೋಣ. ನಾಳೆ ವೈಷ್ಣವ ಸದಾಚಾರ ಕಾರ್ಯಕ್ರಮ ಅದ, ವೈಷ್ಣವ ಸದಾಚಾರ ಮತ್ತು ವೈಷ್ಣವ ಮಾರ್ಗದರ್ಶನ. ಅದು 7-8 ಆಗ್ತದ, 8 ನಂತರ 8-8:30 ಪ್ರಸಾದ ಎಲ್ಲರಿಗೂ ಇಲ್ಲೇ ಮಾಡ್ತೀವಿ ನಾವು. ಅನ್ನ ಸ್ವಲ್ಪ ಕಿಚಡಿ ಮತ್ತೆ ಏನಾದ್ರು ಒಂದು ಸ್ವೀಟ್ ಇರ್ತದ. ನಾಳೆ ಎಲ್ಲರೂ ನೀವು ಬರಲೇಬೇಕು, ತಪ್ಪದೆ ಬರ್ರಿ. 8-8:30 ಊಟ ಆಗ್ತದ, ಆಮೇಲೆ 8:00 ನಾವು ಕೀರ್ತನೆ ಮಾಡ್ಲಿಕ್ಕೆ ಶುರು ಮಾಡೋಣ. 8-9:00 ಆಮೇಲೆ 10 ಮುಗಿಸ್ಬಿಡೋಣ ಆಯ್ತಾ. ಹೋಗಿ ಬರ್ಲಿಕ್ಕೆ ಸ್ವಲ್ಪ ಇದು ಆಗ್ತದೆ, ನಾವು ಅದಕ್ಕೇನಾದರೂ ಅರೇಂಜ್ ಮಾಡ್ತೀವಿ ತಿಳಿತಾ. ನೀವೆಲ್ಲರೂ ಬರ್ರಿ, ದೂರದ ನಮ್ಮ ಮನೆಗೆ ಬರೋಕ್ಕಾಗೋಲ್ಲ, ಬಸ್ ಆಗೋದಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ನಾವು ಕಾರನ್ನ ಹೆಂಗಾದ್ರೂ ಅರೇಂಜ್ಮೆಂಟ್ ಮಾಡ್ತೀವಿ, ಎಲ್ಲರೂ ಬರ್ರಿ ತಿಳಿತಾ. ದೂರ ಹೋಗೋರಿಗೂ ಕೂಡ ಎಲ್ಲ ಅನುಕೂಲ ಆಗ್ತದೆ, ಮತ್ತು 2-wheeler ಇದ್ದವ್ರಿಗಂತೂ ಏನು ಸಮಸ್ಯೆನೇ ಇಲ್ಲ. ಅದು 4-wheeler ನಾವು ಹೆಂಗಾದ್ರೂ ಅರೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಬರ್ರಿ, ನಾವೇನು ಮಾಡೋಣ ಹೊಸ ವರ್ಷಕ್ಕೆ ನಾವು ನಾಂದಿ ಮಾಡೋಣ. ಅರ್ಥಾತ್ ನಾವೇನು ಮಾಡೋಣ, ಕೀರ್ತನೆ ಮಾಡೋಣ. ಹೊಸ ವರ್ಷಕ್ಕೆ ನಾವೇನು ಮಾಡ್ತೀವಿ, ಹೊಸ ವರ್ಷನ ನಾವು ಸ್ವಾಗತ ಮಾಡಲಿಕ್ಕೆ ಈ ಹರೇ ಕೃಷ್ಣ ಮಂತ್ರವನ್ನು ಕೀರ್ತನೆ ಮಾಡೋಣ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಿಶ್ಚಿತವಾಗಿಯೂ ನಾವು ಕೃಷ್ಣನಾಗ ನಾವು ತೃಪ್ತಿಪಡಿಸ್ಬೋದು. ಮತ್ತು ಬರೋ ವರ್ಷ ಏನಿರಲ್ಲ ಹೊಸ ವರ್ಷ, ಅದು ನಿಜವಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತರ್ತದೆ, ಒಂದು ಶುಭ ಆಗ್ತದೆ. ಯಾಕೆ ನಾವು ವರ್ಷದ ಕೊನೆಗೆ ಅಥವಾ ವರ್ಷದ ಮೊದಲಿಗೆ ನಾವೇನು ಮಾಡಿದ್ವಿ, ನಾವು ಭಗವಂತನ ಸ್ಮರಣೆ ಮಾಡಿದ್ವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಆದ್ದರಿಂದ ಈ ರೀತಿ ಇವು ಅನೌನ್ಸ್ಮೆಂಟ್ ಇದ್ದಾವೆ ಈ ಸಾರಿ. ನೀವು ತಪ್ಪದೆ ನಾಳೆ ಎಲ್ಲರೂ ಸಾಯಂಕಾಲ ಬರ್ರಿ, 7-8 ವೈಷ್ಣವ ಸದಾಚಾರ ಕಾರ್ಯಕ್ರಮ, 8-8:30 ಪ್ರಸಾದ, 8:00-10 ತನಕ ಎಲ್ಲರೂ ಸ್ವಲ್ಪ ಕೀರ್ತನೆ ಮಾಡೋಣ, ಹರೇ ಕೃಷ್ಣ ಮಾತ್ರ ಕೀರ್ತನೆ. ಆನಂತರ ಎಲ್ಲರೂ ಹೋಗ್ಬೋದು. ಆನಂತರ ಮತ್ತೆ ಹೇಳ್ಕೊಳ್ತಾರೆ 6 ರವಿವಾರ ದಿವಸ ಈ ರೀತಿ ಸಂಡೇ ಕಾರ್ಯಕ್ರಮ ಅದು. ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಬರ್ರಿ. ಮೊದಲೆಲ್ಲ ನಾವು 1:00 ಶುರು ಮಾಡ್ತಾ ಇದ್ವಿ, ಈಗ 1:00 ನಮ್ಗೆ ಲೆಕ್ಚರ್ ಸಮಾಪ್ತಿ ಆಗಿದೆ. ಯಾಕಂದ್ರೆ ಊಟ ಕರೆಕ್ಟ್ 2 ಆಗ್ಬೇಕು ಅಂತಂದು ಹೇಳ್ತಾ ಇದ್ರಿ, ಹಿಂಗಾಗಿ ಕಾರ್ಯಕ್ರಮ ಜಲ್ದಿ ಮಾಡಿದೀವಿ. ಮತ್ತು ನೀವು ಜಾಸ್ತಿ ಸಂಖ್ಯೆಯಲ್ಲಿ ಬರ್ರಿ ಕರೀತಾ, ಜಾಸ್ತಿ ಸಂಖ್ಯೆಯಲ್ಲಿ ಬಂದ್ರೆ ಇನ್ನು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಉಂಟಾಗ್ತದೆ. 1 ಆದ್ ನೋಡ್ರಿ ಕಾರ್ಯಕ್ರಮ ಮಾಡಿ, ಆದ್ರಿಂದ ಸಂಖ್ಯಾ ಇನ್ನೂ ಭಕ್ತರ ಸಂಖ್ಯೆ ಜಾಸ್ತಿ ಮಾಡಬೇಕು. ನಾವು ಬೇಗ ಬರಬೇಕು, ಮುಂದೆ ಸೇವೆ ಮಾಡಬೇಕು, ಮತ್ತು ಇತರೆಯವ್ರಿಗೂ ಬರಲಿಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹೇಳ್ತಾ. ಆದ್ದರಿಂದ ಯಾರಿಗೇನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಹರಿ ಬೋಲ್ ಮಾತಾಡ್ಬೇಡ್ರಿ. ನಮ್ದು ಬ್ರಹ್ಮ ಸಂಪ್ರದಾಯ ಇಸ್ಕಾನ್ 4 ಒಂದು ಸಂಪ್ರದಾಯ ಅತ್ಯಂತ ಇಡೀ ವಿಶ್ವದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಅದು ಬ್ರಹ್ಮ ಸಂಪ್ರದಾಯ. ಇಸ್ಕಾನ್ ಏನಾದ್ರೆ ಇದು ಬ್ರಹ್ಮ ಸಂಪ್ರದಾಯ. ಮಧ್ವಾಚಾರ್ಯರು ಮತ್ತು ಮಹೇಂದ್ರ ಪುರಿ ಅವರ ಸಂಪ್ರದಾಯದಲ್ಲಿ ನಾವು ಬಂದಿದ್ದೀವಿ. ಆದ್ರಿಂದ ಇದು ಬ್ರಹ್ಮ ಸಂಪ್ರದಾಯ, ಇದು ಇಡೀ ವಿಶ್ವದಲ್ಲಿ ನೋಡ್ಬೋದು ನೀವು. ಯಾಕಂದ್ರೆ ಇದರಲ್ಲಿ ಸ್ವಯಂ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಇದಕ್ಕೇನು ಕಾರಣ, ಯಾಕಂದ್ರೆ ಸ್ವಯಂ ಕೃಷ್ಣನೇ ಈ ನಮ್ಮ ಸಂಪ್ರದಾಯದಲ್ಲಿ ಬಂದು ಇದನ್ನು ಇಡೀ ವಿಶ್ವದಲ್ಲೆಲ್ಲ ಹಂಚಿಸಿದ್ದಾರೆ. ಭಕ್ತಿವಿಲಾಸ ಸ್ವಾಮಿಯವರು ಹೋಗಿ ಎಲ್ಲ ಕಡೆಗೂ ಇದು ಇಸ್ಲಾಂ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು. ಅಂದ್ರೆ ಶ್ರೀ ಸಂಪ್ರದಾಯ ಅನ್ನೋದಲ್ಲ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಟಿಕೆಟ್ ಹಾಕಿರ್ತಾರಲ್ಲ ಬಾಲಾಜಿ, ಬಾಲಾಜಿ ತಿಲಕ್ ನೋಡಿರಲ್ಲ ಗೊತ್ತಪ್ಪ, ಅವ್ರು ಶ್ರೀ ಸಂಪ್ರದಾಯ ಅಂತ ತಿಳ್ಕೊ. ಆಮೇಲೆ ರುದ್ರ ಸಂಪ್ರದಾಯ ಅಂದ್ರೆ ಇವರು ಯಾರು ಪುಷ್ಟಿ ಮಾರ್ಗ, ಪುಷ್ಟಿ ಮಾರ್ಗ ಸಂಪ್ರದಾಯ ನೋಡಿದ್ರೆ ಈ ತರ ಕೆಂಪದ ತಿಲಕ ಹಚ್ಚಿರ್ತಾರ, ಇದೇ ತರ ಇರ್ತದೆ. ಕೆಳಗಿನ ಇದು ಇರೋದಿಲ್ಲ, ತುಳಸಿ ಇರೋದಿಲ್ಲ, ಅದು ಕೆಂಪು ತಿಲಕ ಇರ್ತದೆ. ಅದು ಉತ್ತರ ಭಾರತದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಆ ರೀತಿ. ಅವರು ಕೃಷ್ಣಗನ, ಕೃಷ್ಣ ನಾಲ್ಕು ಸಂಪ್ರದಾಯಗಳು ವಿಷ್ಣು ಅಥವಾ ಕೃಷ್ಣಗನ ಆರಾಧನೆ ಮಾಡ್ತೀವಿ ನಾವು. ಇಲ್ಲ ಅಲ್ಲ ಜಯೇಂದ್ರ ಅಲ್ಲ, ಅಲ್ಲ ಜಯೇಂದ್ರ ಅಲ್ಲ, ಇದು ಪುಷ್ಟಿ ಮಾರ್ಗ ಅಂತದ ನಿಮ್ಗೆ ಗೊತ್ತಿಲ್ಲ. ವಿಶೇಷವಾಗಿ ಗುಜರಾತ್ ನಲ್ಲಿ ಭಕ್ತರು ಇರ್ತಾರ. ಆಮೇಲೆ ಕುಮಾರ ಸಂಪ್ರದಾಯ, ಕುಮಾರ ಸಂಪ್ರದಾಯ ಅಂತಂದ್ರೆ ಇವರು ಚತುಷ್ಕುಮಾರ್ ಗೊತ್ತಲ್ಲ, ನಾಲ್ಕು ಮಂದಿ ಕುಮಾರರು ಅವರು ಸಂಪ್ರದಾಯದಲ್ಲಿ ಬರ್ತಾರ. ಇವರಿಗೆ ನಿಂಬಾರ್ಕ ಆಚಾರ್ಯರು ಪ್ರಮುಖ ಇವರು ಆಚಾರ್ಯರು, ನಮಗೆ ಮಧ್ವಾಚಾರ್ಯರು ಅವ್ರಿಗೆ ನಿಂಬಾರ್ಕ ಆಚಾರ್ಯರು, ಆಮೇಲೆ ಶ್ರೀ ಸಂಪ್ರದಾಯಕ್ಕೆ ರಾಮಾನುಜಾಚಾರ್ಯರು, ಮತ್ತು ವಿಷ್ಣು ಸ್ವಾಮಿ ರುದ್ರ ಸಂಪ್ರದಾಯಕ್ಕೆ ಅವರು ಆಚಾರ್ಯರು. ರುದ್ರ ಸಂಪ್ರದಾಯದಾಗ ಏನಿದಾರಲ್ಲ ಅವರು ಕುಮಾರ ಸಂಪ್ರದಾಯ ಅಂತ ಹೇಳಿ ನಾನು ದಕ್ಷಿಣ ಉತ್ತರ ಭಾರತದಲ್ಲಿ ಅವರು ವಿಷ್ಣು ಸ್ವಾಮಿ ಅವರು ಕೂಡ ಕೃಷ್ಣಗೆ ಅವರು ಸ್ಮರಣೆ ಮಾಡ, ಆದ್ರೆ ರಾಧಾಕೃಷ್ಣನ ವಿಗ್ರಹಕ್ಕೆ ಅವರು ಪೂಜೆ ಮಾಡ್ತಾರೆ. ಈ ರೀತಿ ನಾಲ್ಕು ಸಂಪ್ರದಾಯಗಳಿವೆ. ಆಮೇಲೆ ಸಂಪ್ರದಾಯ ವಿಹೀನ ಮಂತ್ರಷ್ಟೇ ನಿಷ್ಫಲ ಮತ ಅಂತ ಹೇಳಿದ್ದಾರೆ. ಆದ್ರೆ ಸಂಪ್ರದಾಯದೊಳಗೆ ನಾವು ಬರದೆ ನಾವು ಮಂತ್ರವನ್ನು ಸ್ವೀಕಾರ ಮಾಡಿದ್ರೆ ಆ ಮಂತ್ರದಿಂದ ನಮಗೆ ಹೆಚ್ಚು ಫಾಯ್ದಾ ಆಗುತ್ತೆ. ಅದರಿಂದ ಯಾವುದಾದ್ರು ಸಂಪ್ರದಾಯ ತಗೊಳ್ಳಿ, ಯಾವುದೇ ಒಂದು ಸಂಪ್ರದಾಯದಲ್ಲಿ ಹೋಗಿ ನಾವೇನ್ ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಆ ನಂತರ ಸಂಪ್ರದಾಯ ಹುಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಕಷ್ಟನೇ ಇಲ್ಲ, ಆ ಸಂಪ್ರದಾಯನೇ ನಿಮ್ಮ ಮನೆಗೆ ಬಂದಿದೆ. ಯಾವುದು ಸಂಪ್ರದಾಯ ಅಂದ್ರೆ ಏನು? ಸಮ್ಯಕ್ ಪ್ರದಾಯತಿ ಇತಿ ಸಂಪ್ರದಾಯ. ಸಂಪ್ರದಾಯ ಅಂದ್ರೆ ಅದ ನಡ್ಕೊಂಡು ಬಂದಿತ್ತು, ವಾಡಿಕೆ ಇತ್ತು, ಅದೊಂದೇನು ತಲೆ ತಲೆಮಾರದಿಂದ ನಡ್ಕೊಂಡು ಅದಕ್ಕೆ ತಲೆ ಸಂಪ್ರದಾಯ ಅಂತ ಜನರು ತಿಳ್ಕೊಳ್ತಾರೆ. ಸಂಪ್ರದಾಯ ಅಂದ್ರೆ ಅದೇನು ಅಲ್ಲ, ಸಂಪ್ರದಾಯ ಅಂದ್ರೆ ಸಮ್ಯಕ್ ಪ್ರದಾಯತೆ ಇತಿ ಸಂಪ್ರದಾಯ ಸಂಸ್ಕೃತ. ಸಮ್ಯಕ್ ಅಂದ್ರೆ ಸಂಪೂರ್ಣ, ಪ್ರದಾಯತೆ ಅಂದ್ರೆ ಕೊಡೋದು. ಏನ್ ಸಂಪೂರ್ಣ? ಆಧ್ಯಾತ್ಮಿಕ ಜೀವನಕ್ಕೆ ನಿಮ್ಗೆ ಏನೇನು ಬೇಕು, ಎ ಟು ಝಡ್ ಯಾವ್ದು ಕೊಡೋದೋ ಅದು ಸಂಪ್ರದಾಯ. ಸಂಪ್ರದಾಯ ಪ್ರದಾಯ ಅಂದ್ರೆ ಕೊಡೋದು, ಸಮ್ ಅಂದ್ರೆ ಎಲ್ಲಾನು. ಭಕ್ತಿ ಮಾಡ್ಲಿಕ್ಕೆ ಎ ಟು ಝಡ್ ಯಾವ್ದು ಕೊಡ್ತದೋ ಅದು ಸಂಪ್ರದಾಯ. ಹೇಳ್ತಾ ಅಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಅಂದ್ರೆ ನೀವು ಇದ್ರ ನೋಡಿರಲಿಲ್ಲ, ಫ್ಯಾಕ್ಟ್ರಿ ಒಳಗೆ ಹೆಂಗಿರ್ತದೆ ಒಂದು ಮಷಿನ್ ಇರ್ತದೆ, ಮಷಿನ್ ಒಳಗೆ ಈ ಕಡೆಯಿಂದ ರಾ ಮೆಟೀರಿಯಲ್ ಹಾಕ್ತೀವಿ ಅಥವಾ ಕಚ್ಚಾ ವಸ್ತು ಹಾಕ್ತೀವಿ, ಆ ಕಡೆಗೆ ಏನು ಬರ್ತದೆ ಒಂದು ಫಿನಿಶ್ ಪ್ರಾಡಕ್ಟ್ ಬರ್ತದೆ. ಅದಲ್ಲ ಈಗ ಇಲ್ಲಿಂದ ಏನೋಗ್ತಾವೆ ಕಾಯಿಪಲ್ಲೆ, ಆ ನಂತರ ಅಕ್ಕಿ ಜೋಳ ಎಲ್ಲ ಹೋಗ್ತಾವ. ಆಮೇಲೆ ಒಂದು ಈಗ 15 ನಿಮಿಷದ ಮೇಲೆ ಏನು ಬರ್ತದೆ ಒಂದು
ಫಿನಿಶ್ ಪ್ರಾಡಕ್ಟ್
ಏನು ಬರ್ತದೆ? ಪ್ರಸಾದ ಬರ್ತದೆ. ತಿಳಿತಾ? ಅದೇ ರೀತಿ ನಾವೆಲ್ಲ ಕಚ್ಚಾ ಹಾಲು ಇದ್ದಂಗೆ ಮಗ ಈ ಹೆಂಗ್ರೆ ನಾವು ಆಲೂಗಡ್ಡೆ ಇದೀವಿ, ಆಲೂಗಡ್ಡೆ ಅದಕ್ಕೆ ಮೇಲೆ ಎಲ್ಲ ಮಣ್ಣು ಹತ್ತಿ ಬಿಟ್ಟೈತಿ. ತಿಳಿತಾ? ಮಣ್ಣು ಹತ್ತಿದ್ದೆಲ್ಲ ಆಲೂಗಡ್ಡೆ ಥರ ಅದಾವೆ. ನಾವೀಗ ನಾವು ಸಂಪ್ರದಾಯದೊಳಗೆ ಬಂದ ಕೂಡಲೇ ಏನು ಮಾಡ್ತಾರ ಆಚಾರ್ಯ ನಮಗೆ ಮೊದಲೆಲ್ಲ ತೊಳೆಯಕ್ಕೆ ಶುರು ಮಾಡ್ತಾರ, ನೀರು ಹಾಕ್ತಾರ ತೊಳಿತಾರ. ಹಾಂ, ಕುದಿಸೋದು ಆಮೇಲೆ ಮೊದಲ ತೊಳಿಬೇಕು, ತೊಳಿಬೇಕು ಆಮೇಲೆ ಹೆಚ್ಚಬೇಕು. ಹೆಚ್ಚಿದ ಮೇಲೆ ಏನು ಮಾಡ್ತಾರ ಆಮೇಲೆ ಕುದಿಸ್ತಾರ. ಅವಾಗ ಬಹಳ ತ್ರಾಸ ಆಗ್ತದೆ. ಅವಾಗನ ಜನರು ಅಂತಾರ, ಏ ಯಾಕ್ರಿ ಪ್ರಭು ಬಹಳ ತ್ರಾಸ ಇದೆ, ಹಿಂಗೆ ಮಾಡ್ಬೇಡ್ರಿ ಹಿಂಗೆ ಮಾಡ್ಬೇಡ್ರಿ ಅಂತ. ನಾವೇನ್ ಮಾಡ್ತಾ ಇದ್ದೀವಿ? ಇಲ್ಲ, ನೀವು ಫಿನಿಶ್ ನೀವು ಹಿಂಗೆ ಇರ್ತೀನಿ ಅಂದ್ರೆ ಹಂಗೆ ಇರ್ರಿ, ಕಚ್ಚಾ ಆಲೂಗಡ್ಡೆ ಇದ್ದಂಗೆ ಇರ್ತೀರಿ. ಕಚ್ಚಾ ಆಲೂಗಡ್ಡೆ ಯಾರು ತಿನ್ನಕ್ಕಾಗುತ್ತಾ? ದೇವ್ರಿಗೆ ಕೊಡ್ಲಿಕ್ಕಾಗುತ್ತಾ? ಆದ್ರಿಂದ ನಾವು ಮೊದ್ಲು ಏನ್ ಮಾಡ್ಬೇಕು, ಮೊದ್ಲು ಬಂದು ಸ್ವಚ್ಛ ಆಗ್ಬೇಕು. ಸ್ವಚ್ಛ ಆಗ್ತೀವಿ ನಾವು, ಏನ್ ಚಿಂತೆ ಮಾಡ್ಬೇಡ್ರಿ. ಇಲ್ಲಿ ಬಂದ ಕೂಡ್ಲೇನ ನಮ್ಮ ಗುರುಗಳು ಆಚಾರ್ಯರ ಕೃಪೆಯಿಂದ ನಮ್ಮ ಹೃದಯ ಶುದ್ಧೀಕರಣ ಶುರು ಆಗ್ತದೆ. ಆ ನಂತರ ಏನಾಗ್ತದ, ಅದ ಹೃದಯದೊಳಗೆ ಏನು ಕಠಿಣತೆ ಏನಿರ್ತದ, ಆ ಕಠಿಣತೆ ಏನಾಗ್ತದ ಮೃದು ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಕುದಿಸ್ಬೇಕಾಗ್ತದೆ. ತಿಳಿತಾ? ಅವಾಗ ಕುದಿಸಿದ ಮೇಲೆ ಅವಾಗೇನು ಇದಾಗ್ತದಲ್ಲ, ಆವಾಗ ಅದಕ್ಕೆ ನಾವು ಅದನ್ನ ದೇವರಿಗೆ ಅರ್ಪಣೆ ಮಾಡಿಕೊಡ್ಬೋದು. ಗೆಣಸು ಇರ್ತದೆ, ಗೆಣಸು ಗೊತ್ತಿಲ್ಲ, ಕುಚ್ಚಿದ ಗೆಣಸು ಹೆಂಗಿರ್ತದೆ, ಹಸೆ ಗೆಣಸು ಹೆಂಗಿರ್ತದೆ, ಹಸೆ ಗೆಣಸು ತಿನ್ನಕ್ಕೂ ಆಗೋಬೇಕು. ಅದು ಕುಚ್ಚಿಗೆ ಸಿಕ್ಕ ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕಿದ್ರೆ ಅದೇ ರೀತಿ ಸಂಪ್ರದಾಯಗಳನ್ನು ನಾವು ಬರೋದಕ್ಕಿಂತ ಮೊದಲು ಹೆಂಗಿರ್ತೇವೆ ಆಮೇಲೆ ಕೆಲವೇ ವರ್ಷಾಂತರದಲ್ಲಿ ನಾವು ಭಕ್ತಿ ಶುರು ಮಾಡಿಕೊಂಡು ಏನಾಗ್ತೀವಿ ನಾವು ಫಿನಿಶ್ ಪ್ರಾಡಕ್ಟ್ ಆಗ್ತೀವಿ. ಅರ್ಥಾತ್ ನಾವು ಭಗವಂತನಿಗೆ ನೈವೇದ್ಯ ಮಾಡಲ್ಪಡ್ತೀವಿ ಅಂದ್ರೆ ನೈವೇದ್ಯ ಆಗೋದಕ್ಕಿಂತ ಮೊದಲು ಇಷ್ಟೆಲ್ಲ ಆಗ್ಬೇಕು ಅದಕ್ಕೆ. ಇಲ್ಲಕ್ಕ ನೀವು ಆದ ಪ್ಲೇಟ್ ತಂದು ನಾವು ಕೃಷ್ಣ ಎದುರು ಇಡೋಕ್ಕಾಗಲ್ಲ, ಹಸೆ ಬಟಾಟೆ ತಂದು ಇಡೋಕ್ಕಾಗ್ತದೆ, ಹಸೆಯದು ಯಾವುದು ಕಾಕ್ಬಿಡುತ್ತೆ. ಅದೇ ರೀತಿ ಸಂಪ್ರದಾಯಗಳು ಬಂದಮೇಲೆ ಹಿಂಗೆ ಆಗ್ತದೆ ಹೇಳ್ತಾರೆ. ಅದಕ್ಕೆ ಉದಾಹರಣೆ ನಾವೇ ಹೌದಲ್ಲ, ನಾವು ನೀವೆಲ್ಲರೂ ಕೂಡ ಮೊದ್ಲು ಹೆಂಗಿದ್ವಿ ಇವತ್ತು ಹೆಂಗಿದ್ವಿ ಲೆಕ್ಕ ಹಾಕ. ಮೊದ್ಲು ಇಸ್ಕಾನ್ ಬರೋದಕ್ಕಿಂತ ಮೊದ್ಲು ನಮ್ಮ ಜೀವನ ಹೆಂಗಿತ್ತು, ಇವತ್ತು ಹೆಂಗಿದೆ ನಮ್ಮ ಜೀವನ. ಅದೇ ನಮ್ಮ ನಾವು ಪುರಾವೆ ಅಥವಾ ಸಾಕ್ಷಿ ನೋಡ್ಲಿಕ್ಕೆ ನಾವು ಬೇರೆ ಕಡೆ ಹೋಗೋ ಅವಶ್ಯಕತೆ, ನಮ್ಮ ಜೀವನ ನೋಡ್ಬೋದು. ಮತ್ತು ಇದು ಇಷ್ಟ ಅಂತಂದು ಹೇಳಿ ನಾವು ಸುಮ್ಮನೆ ಕೊಡೋಂಗಿಲ್ಲ, ಮತ್ತಿನ್ನು ನಾವೇನು ಮಾಡಬೇಕು, ಹೃದಯ ಶುದ್ಧೀಕರಣಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದ್ರೆ ಹರೇ ಕೃಷ್ಣ ಮಂದ್ರ ಜಪ ಮಾಡೋದು, ಗೀತಾ ಅಧ್ಯಯನ ಮಾಡೋದು, ಸೇವೆ ಮಾಡೋದು, ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಹೃದಯ ಹೆಚ್ಚು ಶುದ್ಧ ಆಗ್ತದೆ. ಆವಾಗ ನಮ್ಮ ಹೃದಯ ಕಾಠಿಣ್ಯತೆ ಹೊರಡ್ಬೋದು, ಹೃದಯ ಏನು ಕಠಿಣತೆ ಇದೆ ಅದು ಕಡಿಮೆ. ಆವಾಗ ಏನಾಗ್ತದೆ, ಕೃಷ್ಣ ನೀ ಬೇಗನೆ ಬಾರೋ ಅಂದ್ರೆ ಅವಾಗ ಬರ್ತಾನೆ ಕೃಷ್ಣ ನೀ ಬೇಗನೆ ಬಾರೋ, ಅಥವಾ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳ್ತಾ ಇದ್ದೀವಿ ನಾವು ಕೃಷ್ಣ ಲಕ್ಷ್ಮಿ. ಆದರೆ ಇನ್ನೂ ಬಂದಿಲ್ಲ ಅವ್ರು ನಮ್ಮ ಹೃದಯ, ಯಾಕೆ ಹೃದಯ ಕಠಿಣ ಅದು ಅರ್ಥದ. ಇದು ನಾಲ್ಕು ಸಂಪ್ರದಾಯಗಳು ಮತ್ತು ಆಚಾರ್ಯರಿದ್ದಾರೆ. ಆದರೆ ನೀವು ದಕ್ಷಿಣ ಸಿರಿ ಸಂಪ್ರದಾಯ ಬೇಕಂದ್ರೆ ನೀವು ಎಲ್ಲಿ ಹೋಗ್ಬೇಕು, ತಮಿಳ್ನಾಡು ಹೋಗ್ರಿ, ಹೋಗೋಕ್ಕಾಗುತ್ತಾ ಆಗೋಗಿಲ್ಲ. ನಿಮಗೆ ಪುಷ್ಟಿ ಮಾರ್ಗ ಸಂಪ್ರದಾಯಕ್ಕೆ ಹೋಗ್ತಾನಂದ್ರೆ ಎಲ್ಲಿ ಹೋಗ್ಬೇಕು, ಗುಜರಾತ್ಗೆ ಹೋಗೋಕ್ಕಾಗುತ್ತಾ. ಆ ನಂತರ ರುದ್ರ ಸಂಪ್ರದಾಯ ಅಥವಾ ನಮ್ಮ ಕುಮಾರ ಸಂಪ್ರದಾಯಕ್ಕೆ ಹೋಗ್ಬಂದ್ರೆ ಉತ್ತರಕ್ಕೆ ಹೋಗೋಕ್ಕಾಗುತ್ತಾ. ಆದ್ರಿಂದ ಯಾವುದಾದ್ರು ಒಂದು ನಾಲ್ಕೊಳ ಒಂದು ಸಂಪ್ರದಾಯ ತಗೊಳ್ಳಿ. ಅದು ಬ್ರಹ್ಮ ಸಂಪ್ರದಾಯ ನಿಮ್ಮ ಮನೆಗೆ ಬಂದಿದೆ, ಇಸ್ಕಾನ್ ಎಲ್ಲ ಕಡೆಗೂ ಇದೆ ಹೇಳ್ತಾ. ಆದ್ದರಿಂದ ಯಾವಾಗ ನಾವು ಈ ಹರೇ ಕೃಷ್ಣ ಮಂತ್ರ ಸ್ವೀಕಾರ ಮಾಡಿ ಚೈತನ್ಯ ಮಹಾಪ್ರಭು ನಾವು ಯಾವಾಗ ಸೇವಾ ಮಾಡ್ತೀವಲ್ಲ, ಅವಾಗ ನಾವು ಬ್ರಹ್ಮ ಸಂಪ್ರದಾಯದಲ್ಲಿದ್ದೀವಿ, ನಮ್ಮ ಜೀವನ ಪರಿಪೂರ್ಣ ಆಗ್ತದೆ, ಇದರಲ್ಲಿ ನಾವು ಸಂಶಯ ಪಡೋ ಕಾರಣನೇ ಹೇಳ್ತಾ. ಎರಡನೇ ಪ್ರಶ್ನೆ ಏನು ಬರ್ತಾರೆ, ಪ್ರತಿಯೊಬ್ಬರ ಮನುಷ್ಯನಲ್ಲಿ ಆತ್ಮ ಕೃಷ್ಣ ಇರುತ್ತಾನೆ ಅಂತ ಹೇಳುತ್ತೇವೆ, ಆದರೆ ಈಗ ಮಹಿಳೆಯರ ಅತ್ಯಾಚಾರ ಆಗುತ್ತಾ ಇದೆ, ಅಂದರೆ ಕೃಷ್ಣನೇ ಎಲ್ಲ ಮಾಡುತ್ತಿದ್ದಾನೆ ಎಂದು ಕೆಲವರು ನನಗೆ ಪ್ರಶ್ನೆ ಕೇಳುತ್ತಾರೆ. ಹಾಗಾದರೆ ದುಷ್ಟರು ಜಗತ್ತಿನ ಮೇಲೆ ಏಕೆ ಇರುತ್ತಾರೆ ಎಂದು ಕೇಳುತ್ತಾರೆ. ಇದಕ್ಕೆ ದಯವಿಟ್ಟು ಉತ್ತರ ಹೇಳಿರಿ. ಹರೇ ಕೃಷ್ಣ. ಭಗವಂತ ನಿಶ್ಚಿತವಾಗಿಯೂ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ಆ ನಂತರ ನೀವು ಈ ರೀತಿಯ ಪ್ರಶ್ನೆ ಕೇಳಬಹುದು, ಹೌದು ಇಲ್ಲಿ ಧಾರವಾಡದಲ್ಲಿ ಸತ್ಸಂಗ ಕಾರ್ಯಕ್ರಮ ಆಗ್ತಾ ಇದೆ, ಇದಕ್ಕೆ ಯಾವ ಕಾರಣ? ಯಾರ ಕಾರಣ? ಹೌದಲ್ಲ, ಮತ್ತೆ ಆ ರೀತಿಯ ಪ್ರಶ್ನೆ ಕೇಳಬಹುದು. ಮತ್ತೆ ನಾವು ಹರೇ ಕೃಷ್ಣ ಜಪ ಮಾಡ್ತಾ ಇದ್ದೇವೆ, ಇವತ್ತು ಇಷ್ಟೆಲ್ಲ ಭಗವದ್ಗೀತೆ ವಿತರಣೆ ಆಯಿತು, ಮತ್ತೆ ಇವಾಗೆಲ್ಲ ಮಹಾಪ್ರಸಾದ ಎಲ್ಲರಿಗೂ ಉಂಟಾಗ್ತದ, ಎಲ್ಲರಿಗೂ ಹಂಚ್ತೇವೆ, ಅದಕ್ಕೆಲ್ಲ ಯಾರ ಕಾರಣ? ಕೇವಲ ನಾವು ಏನಾದ್ರೂ ತಪ್ಪಾತ ಅಂದ್ಕೊಳ್ಳಿ ಅವಾಗ ಕೃಷ್ಣ ಅವನ ನೋಡ, ಅವನ ಕಾರಣ ಅಲ್ಲಿ ಕುಂತಾನಲ್ಲ, ಆ ಬಾಜು ಕಾರಣಲ್ಲ ಅವನ ಕಾರಣ. ಯಾಕೆ ಅಂದ್ರೆ ಅವನ ಹೃದಯದೊಳಗದಾನೆ, ಮತ್ತೆ ಅವನ ಹೃದಯದೊಳಗಿದ್ದು ಎಲ್ಲರಿಗೂ ಪ್ರಸಾದ ಕೊಡಕತ್ತಾನೆ. ಸತ್ಸಂಗ ಕಾರ್ಯಕ್ರಮ ನಡೀತಾ ಇದೆ, ಅದು ನಗರ ಸಂಕೀರ್ತನ ನಡೀತಾ ಇದೆ, ಭಗವದ್ಗೀತ ಜನರು ಓದ್ತಾರೆ, ಮತ್ತೆ ಇದಕ್ಕೆ ಯಾರ ಕಾರಣ? ಇದಕ್ಕೆ ಅವನೇ ಕಾರಣ. ಹೌದಲ್ಲ, ಕೇವಲ ಕಷ್ಟ ಬಂದಾಗ ಮಾತ್ರ ನಾವು ಕೃಷ್ಣ ಹೆಸರು ಹೇಳಬಾರ್ದು, ಸುಖ ಬಂದಾಗ ಕೃಷ್ಣ ಹೆಸರು ಹೇಳ್ತಾ. ಹಾ, ಇದಕ್ಕೆ ಉತ್ತರ ಕರೆಕ್ಟ್. ನೀವೇನು ಹೇಳೋ ಪ್ರಕಾರ ಈ ರೀತಿ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದೆ, ಇದಕ್ಕೆ ಯಾರು ಕಾರಣ? ಇದಕ್ಕೆ ಮಹಿಳೆಯರು ಕಾರಣ, ಪುರುಷರು ಕಾರಣ. ಹಾ, ಯಾಕಂದ್ರೆ ವಿಶೇಷವಾಗಿ ಸರ್ಕಾರವೂ ಕಾರಣ ಇದಕ್ಕೆ, ಇದೆಲ್ಲರೂ ಹೊಣೆ ಇದಕ್ಕೆ. ಯಾಕಂದ್ರೆ ಕೇವಲ ನಾವು ಕೇವಲ ಜನರಿಗೆ ಸುಸಂಸ್ಕೃತರಾಗ್ರಿ, ಒಳ್ಳೆಯವರಾಗ್ರಿ, ಒಳ್ಳೆಯವರಾಗ್ರಿ ಅಂತಂದು ಹೇಳಿ ನಾವು ಭಾಷಣ ಬಿಗಿಯೋದ್ರಿಂದ ಏನಾಗುತ್ತ, ಯಾರಿಗೂ ಫಾಯ್ದಾ ಆಗೋದಿಲ್ಲ. ಮತ್ತೆ ನಮ್ಮ ಇವ್ರು ಬಂದಿದ್ರು ಇಲ್ಲಿ, ಯಾರು ಅಣ್ಣ ಹಜಾರ ಬಂದಿದ್ರಲ್ಲ ಅಲ್ರಿ, ಮೊನ್ನೆ ಬಂದ್ ಹೋದ್ರಲ್ಲ, ಯಾವಾಗ ಅದು ಇಲ್ಲಿ ಇದಕ್ಕೆ ಬಂದ್ರಲ್ಲ ಕಲಾಭವನ ಹತ್ರ ಅಲ್ಲಿ ಅದ್ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಎದಕ್ಕೆ ಪ್ರಯತ್ನ ಮಾಡಿದ್ರು? ಒಂದ್ ಏನು ಭ್ರಷ್ಟಾಚಾರ ಅಂದ್ರೆ ಲಂಚ ತಿನ್ನೋದೇನ್ ನಡೆದಲ್ಲ, ಅದಕ್ಕೆ ಒಂದು. ಅದಕ್ಕಿನ್ನು ಕೊನೆ ಇನ್ನು ಅದು ಪರಿಪೂರ್ಣ ಆಗ್ಯದ ಬಂದತ ಯಾವಾಗ ಬರುತ್ತೆ? ಅಲ್ಲ ಅಂದ್ರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಬ್ರು ಭ್ರಷ್ಟಾಚಾರಕ್ಕೆ ಒಬ್ರು ಪ್ರಯತ್ನ ಮಾಡಿದ್ರು ಒಳ್ಳೇದು, ಈಗ ಯಾರು ಮಾಡ್ತಾರೆ ಹೇಳ್ರಿ? ಅದು ಒಂದು ವಯಸ್ಸೆಷ್ಟಾಗಿದೆ ಅವ್ರಿಗೆ, ಇಂಥ ಮೂಕ್ ವಯಸ್ಸಿನಲ್ಲಿ ಅವ್ರು ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ, ಅದು ಅತ್ಯಂತ ಒಳ್ಳೆ ವಿಷಯ. ಅದು ಜಗತ್ತಿನ ಕೇವಲ ಭ್ರಷ್ಟಾಚಾರ ಇಲ್ಲ, ಇದು ಕೂಡ ಒಂದು ಅತ್ಯಾಚಾರ, ಇದು ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಅಮೆರಿಕದೊಳಗೆ ಮನೆ ಮನೆ ನಿವಾಸದೊಳಗೆ ಏನಾಯ್ತು, ಆ ಸಣ್ಣ ಮಕ್ಕಳಿಗೆ ಹೋಗಿ ಸ್ವಲ್ಪ ಸುಮ್ಮನೆ ಆಮೇಲೆ ಇದು ಏನು ಆತಂಕವಾದ ಆತಂಕವಾದ ಅಮೇರಿಕದಲ್ಲಿ ಆ ಸಣ್ಣ ಮಕ್ಕಳು ಹೋಗಿ ಒಬ್ಬ ಅತ್ತಿ ಹೋಗಿ ಎಲ್ಲರಿಗೂ ಏನ್ ಮಾಡಿದವ ಗುಂಡಾಕಿದ. ಆನಂತರ ಕೆಲವೇ ತಿಂಗಳ ಹಿಂದೆ ನ್ಯೂಯಾರ್ಕ್ದೊಳಗೆ ಸುನಾಮಿ ಬಂದಿತ್ತು, ಅದ್ರಲ್ಲಿ ಸಮುದ್ರ ಒಳಗಡೆ ಬಂದು ಕೋಟ್ಯಾಂತರ ಬಣ್ಣ ವಾಸ ಇದ್ದರು, ಸಾವಿರಾರು ಮಂದಿ ಜೀವ ಕಳ್ಕೊಂಡ್ರು. ಸಮಸ್ಯೆ ಒಂದೇ ಎರಡು, ಅದು ಅತ್ಯಾಚಾರ ಅಲ್ಲ. ಅಮ್ಮದ ನಡೀತದ ಅದು ಹಂಗ ಸತ್ರ ನಡೀತದೆ, ಹಿಂಸ ಹಿಂಸ ಆಗ್ಬೇಡ ಅಲ್ರಿ. ಸಮಸ್ಯೆ ಐತಿಲ್ಲ ಅದು, ಅದಕ್ಕೊಂದು ಪರಿಹಾರ ಬೇಕ್ಬೇಡ ನಿಮಗ. ಬರೋ ಅಲ್ಲಿ ಯಾಕವ್ರ ಇದನ್ನ ಸಫಲ ಮಾಡ್ತಾ ಇದಾರ? ನಾನು ಸಂಬಡಿ ಶುಂಡ್ ಬಿದ್ದೆ ನೋ ಸಂಬಡಿ ಇದ್ದೆ ನನ್ ವಾಯ್ ದೇ ಆರ್ ನಾನು ಯು ಬಿ ದೇರ್ ಯು ಬಿ ದೇರ್. ಸೊ ಸಮಸ್ಯೆಗೆ ಪರಿಹಾರ ಬೇಕು ಬ್ಯಾಡ ಬಂದ ನಿಮಗೆ. ಹಾ, ಸಮಸ್ಯೆಗೆ ಪರಿಹಾರ ಎರಡು ರೀತಿಯಿಂದ ತಗೋಬಹುದು. ನೀವು ಅಕ್ಸಾಲಿಗೆ ಗೊತ್ತಾ, ಅಕ್ಸಾಲಿಗೆ ಹತ್ರ ಏನಿರ್ತದೆ, ಒಂದ್ ಸಣ್ಣದೊಂದು ಇದಿರ್ತದೆ, ಸುತ್ತಿಗಿರ್ತದೆ ಅಂತಲ್ಲ, ಸುತ್ತಿಗಿರ್ತದಲ್ಲ ಒಂದ್ ಸಣ್ಣದ, ಆ ಸುತ್ತಿಗೆ ತಗೊಂಡು ಏನ್ ಮಾಡ್ತಾನ ಟಕ್ ಟಕ್ ಸಣ್ಣ ಸಣ್ಣ ಹಿಂಗ ಹೊಡಿತಿರ್ತ ಹೌದಲ್ಲ. ಆ ಸಣ್ಣ ಸುತ್ತಿಗೆ ತಗೊಂಡು ನೀವು ನಿಮ್ಮ ಹೊಲಮನೆ ಕೆಲಸ ಮಾಡಕ್ ಆಗ್ತದ? ಅದಕ್ಕೆಂತ ಹ್ಯಾಮರ್ ಬೇಕು, ದೊಡ್ಡದ ಒಂದು ಹ್ಯಾಮರ್ ಬೇಕು ಹೌದಲ್ಲ. ಅದಕ್ಕ ಲೋಹಾರ್, ಅದಕ್ಕ ಸೋ ಸೋನಾ ಅರ್ಕ ಏಕ್ ಲೋಹಾರ್ ಹಿಂದಿ ಒಳಗೆ ಹೇಳ್ತಾರ. ಅಂದ್ರೆ ಸಣ್ಣ ಸಣ್ಣ ಎಲ್ಲಾ ಎಲ್ಲಾ ಸಮಸ್ಯೆಗಳು ನೀವು ಒಂದೊಂದ ನೀವು ಪರಿಹಾರ ಕಂಡಿಡಕ್ ಆಗೋದಿಲ್ಲ. ಒಂದು ಸಮಸ್ಯೆಗೆ ಅಂದ್ರ ನಿಮ್ಮ ಪರಿಹಾರ ಹೆಂಗಿರ್ಬೇಕು ಅಂದ್ರೆ ಎಲ್ಲಾ ಸಮಸ್ಯೆಗೂ ಅದು ಪರಿಹಾರ ಕೊಡ್ಬೇಕು. ಅತ್ಯಾಚಾರಕ್ಕ, ಭ್ರಷ್ಟಾಚಾರಕ್ಕ, ಆತಂಕವಾದಕ್ಕ, ಆಮೇಲೆ ಸುನಾಮಿಗೆ, ಆಮೇಲೆ ಬರಗಾಲ ಬಂದೈತೆ ಅಂತಂದು ಹೇಳ್ತಾ ಇದಾರೆ ಈಗ. ಅದಲ್ಲ ಈ ವರ್ಷ ಬರಗಾಲ ಅಂತ ಹೇಳಿ ಅವ್ರು ಇದನ್ ಮಾಡಿದಾರ, ಹಿಂಗಾಗದು ನಾಡ ಹಬ್ಬ ನಡೆದಿತ್ತ ಅಲ್ಲಿಂದ ಅದಾಗ್ಲಿಲ್ಲ ಹೌದಲ್ಲ. ನಾಡ ಬಾತ ಐಸರೆ ಯಾಕ ಡ್ರಾಟ್ ಅರ್ಥಾತ್ ಬರಗಾಲ. ಮತ್ತೆ ಎಲ್ಲದಕ್ಕೂ ಒಂದು ಪರಿಹಾರ ಬೇಕು ಬೇಡ. ಅತ್ಯಾಚಾರ ಯಾಕೆ ಆಗ್ತಾ ಇದೆ, ಯಾಕಂದ್ರೆ ಎಲ್ಲಾ ರೀತಿ ಇದೇ ತರ ಫಿಲಂ ಬರ್ತಾ ಇದಾವ. ಜರಾಸಂಧ, ಪಾಗಲ್, ಡರ್ಟಿ ಪಿಕ್ಚರ್, ಈ ತರ ಪಿಕ್ಚರ್ ಬಂದ್ರೆ ನೋಡಿದ್ರೇನು ಅವ್ರೇನ ಸಾಧು ಸಂತರ ಆಗ್ತಾರ? ಆಮೇಲೆ ಆದ ತರ ಟಿ ವಿ ನಾವು ಮನೆಯವರು ತಂದಿಟ್ಬಿಟ್ಟೇವೆ, ಬೆಳಗಿಂದ ಸಜ್ಜೆ ತನಕ ನೋಡ್ತಾ ಇದ್ದೀವಿ, ಅದಕ್ಕೆ ಪರಿಣಾಮ ಏನಾಗ್ತದ ಮಕ್ಕಳ ಮೇಲೆ? ಆನಂತರ ಟಿವಿ ಇದೆ, ರೇಡಿಯೋ ಇದೆ, ರೇಡಿಯೋದೊಳಗೂ ಬೆಳಗ್ಗೆಯಿಂದ ಸಂಜೆನೊಳಗೆ ಸಂಜೆ ಬೆಳಿಗ್ಗೆ ಆರೂವರೆಗೆ, ಆರರಿಂದ ಆರೂವರೆಗೆ ಭಕ್ತಿ ಗೀತೆಗಳು, ಆಮೇಲೆ ಆಮೇಲೆ ಬರೀ ಇವ ಗೀತೆಗಳು ಇಡೀ ದಿವಸ ಹೌದಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಒಬ್ಬ ವ್ಯಕ್ತಿ ಇದೇ ರೀತಿ ಕೇಳಲಿಕ್ಕೆ ನೋಡ್ಲಿಕ್ಕೆ ಸಿಗ್ತದ. ಆನಂತರ ಇಂಟರ್ನೆಟ್ನೊಳಗಂತೂ ಅದು ತುಂಬಬೇಕು. ನ್ಯೂಸ್ ಪೇಪರ್ ತೆಗೆದು ನೋಡೋಕ್ಕಾಗೋದಿಲ್ಲ ಅದನ್ನ. ನ್ಯೂಸ್ ಪೇಪರ್ ನಿಮ್ಮ ಮನೆಯೊಳಗೆ ಹೆಂಗ್ ಇಡ್ಲಿಕ್ಕೆ ಸಾಧ್ಯ ಅದ ಹೇಳಿ? ಆ ರೀತಿ ಚಿತ್ರಗಳನ್ನ ತಿಳಿದ ಎಲ್ಲಾ ಕಡೆಗೆ ತುಂಬಿ ಹೋಗೈತಿ. ಮತ್ತ ಆಮೇಲೆ ಈ ತರ ಎಲ್ಲ ಸಮಸ್ಯೆಗಳಾದ್ರ ಅದು ಹಿಂಗ್ಯಾಕೆ ಆಗ್ತಿವಿ ಅಂತ ಅವ ಕೃಷ್ಣ ಯಾಕೆ ಬಂದಿದ್ರು ನಡಿ ಇದಕ್ಕೆ? ಕೃಷ್ಣ ಏನಾದ್ರು ಹೇಳಿದ ಈ ರೀತಿ ನೀವು ಧಾರಾವಾಹಿ ಅಥವಾ ಫಿಲಮ್ ನೋಡ್ರಿ ಅಂತ ಕೃಷ್ಣ ಹೇಳಿದ. ಕೃಷ್ಣ ಹೇಳ್ತಾನೆ ಮನ್ಮನಾ ಭಗವಂತ ಗೊತ್ತು ನನ್ನ ಭಕ್ತರಾಗ್ರೆ ಅಂತ ಹೇಳ್ತಾನೆ. ಭಗವಂತ ಕೃಷ್ಣ ಹೇಳ್ತಾನೆ ಹರಿನಾಮ ಜಪ ಮಾಡಿರುತ್ತೆ. ಕೃಷ್ಣ ಹೇಳ್ತಾನೆ, ಇಂಟರ್ನೆಟ್ ಬಂದಿದ್ದು ತಂದಿದ್ದು ಕೃಷ್ಣ ಅಲ್ಲ, ಫಿಲಮ್ ತಂದಿದ್ದು ಕೃಷ್ಣ ಅಲ್ಲ, ಹೌದಾ, ಆ ನಂತರ ರೇಡಿಯೋ ಬಂದಿದ್ದು ಕೃಷ್ಣನಿಂದ ಅಲ್ಲ, ಇದೆಲ್ಲ ನಾವು ಮಾಡಿದ್ವಿ. ಆದ್ರಿಂದ ಆಮೇಲೆ ಮಹಿಳೆಯರು ಕೂಡ ಆ ರೀತಿ ಡ್ರೆಸ್ ಮಾಡ್ಕೋಬಾರ್ದು. ಮೊನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ ಇದ್ರ ಬಗ್ಗೆ, ಭಾಗವತಂ ಕ್ಲಾಸ್ ನೋಡಿದ್ರೆ ಹೇಳ್ತಾರೆ, ಹೌದಲ್ಲ. ಆದ್ರಿಂದ ನಾವು ಹುಟ್ಟಿದ್ದು ಭಾರತದಲ್ಲಿ, ಆದ್ರೆ ಡ್ರೆಸ್ ಮಾಡ್ಕೊಂಡು ಯಾವ ರೀತಿ ಅಮೇರಿಕದ, ಮತ್ತೆ ಅಮೇರಿಕದೊಳಗೆ ಅತ್ಯಾಚಾರ ಆಗ್ತಾ ಇದ್ದಾರೆ, ಮತ್ತೆ ಅದು ಬಂತಂದ್ರೆ ಮತ್ತೆ ಇದು ಬಂತು. ಈಗ ಅಮೇರಿಕ ಟಿವಿ ಬಂತು, ಅಮೇರಿಕದಿಂದ ಜೀನ್ಸ್ ಬಂತು, ಅಮೇರಿಕದಿಂದ ಕೋಕೋ ಕೋಲಾ ಬಂತು, ಮತ್ತು ಅಮೇರಿಕದಿಂದ ಪಾರ್ಟಿ ಬಂತು, ಮತ್ತು ಅಮೇರಿಕದೊಳಗಿಂದ ಎಲ್ಲ ಬಂದತ್ತಂದ್ರೆ ಅದರಿಂದ ಇದು ಬರಬೇಕು, ಸಮಸ್ಯೆನೂ ಬರ್ತದೆ. ವೆಂದರ್ದ ಟೇಲ್ ವೆಂದರ್ದ ಹೇಳ್ದ ವೆಂದರ್ದ ಟೇಲ್ ಆಲ್ಸು. ನಿಮ್ಗೆ ನಾಣ್ಯ ಗೊತ್ತಾ? ನಾಣ್ಯ ಕೇಳ್ರಿ, ಉತ್ತರ ಕೇಳ್ರಿ, ಇಲ್ಲ ನೀವು ಪ್ರಶ್ನೆ ಕೇಳ್ತೀರಿ, ಉತ್ತರ ಕೇಳ್ರಿ. ನಾಣ್ಯ ಇರ್ತದ, ನಾಣ್ಯಕ್ಕೆ ಒಂದು ಹೆಡ್ ಇರ್ತದೆ, ಅಂದ್ರೆ ಅದರೊಳಗೆ ಅಶೋಕ ಸ್ತಂಭ ಇರ್ತದೆ, ಹಿಂದ್ಗಡೆಗೆ ಏನಿರ್ತದ? ಟೇಲ್ ಇರ್ತದ, ಎರಡು ಬರ್ತದೆ. ನಾಣ್ಯ ಬೇಕು ನನಗೆ, ಇದು ಅಷ್ಟೇ ಬೇಕು, ಅದು ಬೇಡ ಅಂದ್ರೆ ಬರೋದು. ಇಫ್ ಯು ವಾಂಟ್ ಯು ಹ್ಯಾವ್ ಟು ಗೆಟ್ ಎವ್ರಿಥಿಂಗ್. ಆದ್ರಿಂದ ಇವೆಲ್ಲ ಎಲ್ಲಿಂದ ಬರ್ತದೆ? ಅಮೇರಿಕದಿಂದ ಬರ್ತಾ ಇದೆ. ನಿಮ್ದು ಅಮೇರಿಕದಲ್ಲಿ ನಡೀತಾ ಇರೋ ಸಮಸ್ಯೆ ಇಲ್ಲಿ ನಡೀತು. ಆದ್ರಿಂದ ಪುರುಷರು ಕೂಡ ಏನಿರಬೇಕು, ಅವರು ಅರ್ಥ ಮಾಡ್ಕೊಳ್ಬೇಕು. ಹಾಂ, ಅವ್ರಿಗೆ ಪಾಪಕರ್ಮ ಅವ್ರು ಮಾಡ್ತಾ ಇದಾರೆ, ಅದಕ್ಕೆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಉಂಟಾಗ್ತದೆ, ಆ ಮಾತು ಬೇರೆ. ಆದ್ರಿಂದ ನಾವು ಈ ರೀತಿಯನ್ನು ಕಾರ್ಯಕ್ರಮ ಮಾಡ್ತೀವಿ, ಇದರಿಂದ ಅರ್ಥ ಆಗ್ತದೆ. ನಾವು ಶರೀರ ಅಲ್ಲ, ನಾವು ಆತ್ಮ, ಆತ್ಮಕ್ಕೆ ಏನು ಬೇಕೋ ಅದನ್ನು ಮಾಡ್ರಿ, ಹೊರತು ಈ ರೀತಿ ಪಾಪಕರ್ಮ ಮಾಡೋದು. ಆದ್ರಿಂದ ನಾವೇನು ತಿಳ್ಕೊಂಡ್ರೆ ನಾಲ್ಕು ನಿಯಮ ಪಾಲನೆ ಮಾಡ್ರಿ. ಏನು ಏನೇನು ನಾಲ್ಕು ನಿಯಮಗಳು? ಅತ್ಯಾಚಾರ ಅಂದ್ರೆ ಏನು? ಅದು ಇತರೆ ಸ್ತ್ರೀಯರ ಜೊತೆಗೆ ಸಂಬಂಧ ಇಡು. ಇಸ್ಕೋನಿಗೆ ಬಂದ್ರೆ ಈ ಸಮಸ್ಯೆ ಪರಿಹಾರ ಸಿಕ್ಕ ಹೋಗ್ತದೆ ಎಲ್ಲರಿಗೂ. ಅದರಲ್ಲಿ ಎಲ್ಲರೂ ಏನಾಗ್ಬೇಕು? ಇಸ್ಕೋನ್ ಮೆಂಬರ್ ಆಗ್ಬೇಕು. ಅವಾಗ ಈ ಕಾರ್ಯಕ್ರಮ ಈ ಅತ್ಯಾಚಾರ ನಿಲ್ತದೆ. ಯಾಕಂದ್ರೆ ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಕೃಷ್ಣಕ್ಕೆ ಶರಣ ಆಗೋದಿಲ್ಲ, ಅಲ್ಲಿವರೆಗೂ ಎಲ್ಲ ದುರ್ಗುಣಗಳು ಹೃದಯಗಳು ಇರುತ್ತೆ. ಆದ ಮಾತು ಬೇರೆ, ತಕ್ಷಣ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ಸಂಸ್ಕೃತಿ ಏನಿದೆಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿಯನ್ನು ನಾವು ಮರೆತು ನಾವೇನು ಮಾಡ್ತಾ ಇದ್ದೀವಿ, ಪಾಶ್ಚಾತ್ಯರ ರೀತಿಯಲ್ಲಿ ನಾವು ಡ್ರೆಸ್ ಮಾಡ್ಕೊಳೋದು, ಅವ್ರ ರೀತಿ ಮಾತಾಡೋದು, ಅವ್ರ ರೀತಿ ವರ್ತನೆ ಮಾಡೋದು, ಅವ್ರ ರೀತಿ ನಾವೆಲ್ಲನೂ ಆಹಾರ ವಿಹಾರ ಹಂಗೆ ಆಗಿಬಿಟ್ಟದೆ. ಮತ್ತು ಅದು ಹಂಗಾಗ್ತದ್ರೆ ಮತ್ತೆ ಇದು ಬರ್ತದೆ ಅದರೊಳಗೆ ಅಂತ. ಆದ್ದರಿಂದ ನಾವೇನು ಮಾಡಬೇಕು, ಇದು ಒಬ್ಬರ ಇದು ಅಲ್ಲ, ಇದು ಜವಾಬ್ದಾರಿ ಅಲ್ಲ, ಎಲ್ಲರೂ ಜವಾಬ್ದಾರಿ ತಗೋಬೇಕಂತ. ಇದಕ್ಕೆ ಪುರುಷರು ಕಾರಣ, ಯಾಕಂದ್ರೆ ಅವರು ಅವ್ರಿಗೆ ವಿವೇಕ ಅನ್ನೋದೇ ಇಲ್ಲ. ಯಾಕಂದ್ರೆ ಎಲ್ಲ ರೀತಿ ಅವರು ತಾಯಿಯೇ ಮೊದಲೇ ಗುರು. ತಾಯಿ ಏನು ಮಾಡಬೇಕು, ಅವಳು ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗನೇ ಒಳ್ಳೆಯದನ್ನು ಕಲಿಸ್ಬೇಕು. ಅಂದರೆ ಪ್ರವಚನ ಕರ್ಕೊಂಡು ಬರಬೇಕು, ಸತ್ಸಂಗಕ್ಕೆ ಕರ್ಕೊಂಡು ಬರಬೇಕು, ಪ್ರಸಾದ ತಿನ್ನಿಸ್ಬೇಕು. ಶಿವಾಜಿ ಮಹಾರಾಜ್ ಗೊತ್ತ ನಿಮಗ? ಶಿವಾಜಿ ಮಹಾರಾಜ್ಗೆ ಅವನಷ್ಟು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಯಾರು ಕಾರಣ? ಅವ್ರ ತಾಯಿ ಕಾರಣ. ಯಾಕಂದ್ರೆ ಅವ್ರ ತಾಯಿ ಏನು ಮಾಡ್ತಾ ಇದ್ಲು, ಸಣ್ಣಕ್ಕಿದ್ದಾಗ ಏನು ಮಾಡಿದ್ರು? ಹಾಂ, ರಾಮಚಂದ್ರನ ಕತೆ, ಯುಧಿಷ್ಠರನ ಕತೆ, ಅರ್ಜುನ ಕತೆ ಹೇಳ್ತಾರೆ ಕುಂದರ್ಸಿ. ಆದ್ದರಿಂದ ನಾವು ಹೇಳ್ತೀವಿ, ಒಂದು ಪುಸ್ತಕ ತೊಗೊಂಡೋಗ್ರಿ, ಕೃಷ್ಣ ಪುಸ್ತಕ ತೊಗೊಂಡೋಗ್ರಿ, ಓದ್ರಿ, 150 ರೂಪಾಯಿ ಜಾಸ್ತಿ ಆಗ್ತಲ್ರಿ ರೇಟು ಅಂತ. ಮತ್ತೆ ಇನ್ನೇನು ಹೇಳಿದ್ರು? ಹಾಂ, 150 ರೂಪಾಯಿ ಜಾಸ್ತಿನಾ? ಒಂದು ಟಿ ವಿಗೆ ಎಷ್ಟು ಬೆಲೆ ಇದೆ ಹೇಳ್ರಿ? ಅದ್ರೊಳಗೆ ಟಿ ವಿ ಒಳಗೆ ಎಷ್ಟು ಒಳ್ಳೆ ಕಾರ್ಯಕ್ರಮ ಬರ್ತಾವ? ಅಲ್ಲ, ಒಂದು ಭಗವದ್ಗೀತೆ, ಅದು ಒಂದು ಕೃಷ್ಣ ಬುಕ್ ಓದಿದ್ರೆ ಎಲ್ಲ ಕೃಷ್ಣ ಕಥೆಗಳನ್ನ ನಾವು ಓದ್ಬೋದು. ಆಮೇಲೆ ತಾಯಿ ತಂದೆಯವ್ರು ಏನ್ ಮಾಡ್ಬೋದು, ತಮ್ಮ ಮಕ್ಕಳಿಗೆ ಆ ಕಥೆ ಹೇಳಬಹುದು. ಹಂಗ ಹೇಳೋದ್ರಿಂದ ಏನಂತೂ ಸಣ್ಣ ಮಕ್ಕಳಿಗೆ, ಆ ಇವ್ರು ನೋಡ್ರಿ, ಇವ್ರು ನಮ್ಮ ಇವ ಅದನಲ್ಲ, ಇವನ ಹೆಸರೇನ ಸಾಯಿ ಕೃಷ್ಣ. ಇವ ಬಂದು ನನಗೆ ಪ್ರಶ್ನೆ ಕೇಳ್ತಾನೆ, ಪ್ರಭುಜಿ ಒಂದು ಕ್ವಶನ್ ಅಂತ ಕೇಳ್ತಾನೆ, ಎಸ್ ಅಂತ. ಯಾಕೆ? ಯಾಕಂದ್ರೆ ಯಾರೋ ಒಬ್ರು ಇದಾರೆ, ಹೋಗಿ ಪ್ರಶ್ನೆ ಕೇಳಬೇಕು ಅನ್ನೋ ಒಂದು ಇದು ಐತಿ. ಆಮೇಲೆ ಕಥೆ ಹೇಳ್ರಿ ಕೃಷ್ಣನು ಅಂತ ಹೇಳ್ತಾನೆ. ಯಾಕೆ? ನಾನು ಒಂದ್ ವೇಳೆ ದಿವಸ ಇಡೀ ದಿವಸ ನ್ಯೂಸ್ ಪೇಪರ್ ಹಿಡ್ಕೊಂಡು ಕುಂತೆ, ನಾನು ಟಿವಿ ನೋಡ್ಕೊಂಡು ಕುಂತೆ ಅಂದ್ರೆ ಅವನಂತ ಇವ್ರ ಹತ್ರ ಕ್ವಶನ್ ಯಾಕೆ ಕೇಳ್ಬೇಕು ಮತ್ತೆ ಇವ್ರ ಯಾಕೆ ಕತ್ತಿ ಹೇಳ್ತಾರೆ. ಅದ್ರ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು, ಕೃಷ್ಣ ಪುಸ್ತಕ ಓದ್ಬೇಕು ನಾವು. ಓದಿ ಅದ್ರ ಕತೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಸಣ್ಣ ಮಕ್ಕಳಿಗೆ ಕತೆ ಹೇಳಬೇಕು. ಭಗವದ್ಗೀತಾ ಕತೆ ಹೇಳಬೇಕು, ರಾಮನ ಕತೆ ಹೇಳಬೇಕು, ಕೃಷ್ಣನ ಕತೆ ಹೇಳಬೇಕು. ಹಿಂಗಾಗಿ ಅಂದ್ರೆ ಸಣ್ಣ ಮಕ್ಕಳಿದ್ದಾಗ ನೀವು ತಿದ್ದಬಹುದು, ದೊಡ್ಡವರಾಗಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಹೇಳ್ತಾ. ಆದ್ರೆ ಆ ಸಮಸ್ಯೆ ಕೇವಲ ದಿಲ್ಲಿ ಒಳಗಿಲ್ಲ, ಆ ಸಮಸ್ಯೆ ಎಲ್ಲ ಕಡೆಗೂ ಇದೆ. ಧಾರವಾಡದಲ್ಲಿನೂ ಆಗ್ಬೋದು, ನಾಳೆ ಹುಬ್ಳಿಯಲ್ಲಿ ಆಗ್ಬೋದು, ಎಲ್ಲ ಕಡೆಗೆ ಆಗ್ಲೂ ಆಗ್ತಾನೂ ಇದೆ. ಆದ್ರಿಂದ ಇದಕ್ಕೊಂದು ಪೂರ್ಣ ಪರಿಹಾರ ಏನು, ಒಬ್ಬ ವ್ಯಕ್ತಿ ಕೃಷ್ಣ ಭಕ್ತಿ ಸ್ವೀಕಾರ ಮಾಡಬೇಕು. ಜೊತೆಗೆ ಮೊಟ್ಟ ಮೊದಲು ನಾವು ಮಾಡ್ಬೇಕು ಭಕ್ತಿಯನ್ನು ಶುರು ಮಾಡಬೇಕು ಹೇಳ್ತಾರೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಕೊಡಬೇಕು. ಅವರಿಗೆ ಯಾವ ರೀತಿ ಡ್ರೆಸ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ವಿಹಾರ ಆಹಾರ ಅದನ್ನೆಲ್ಲರೂ ನಾವು ಹೇಳ್ಕೊಡ್ಬೇಕು. ಅವ್ರಿಗೆ ಅವ್ರಿಗೆ ಸತ್ಸಂಗಕ್ಕೆ ಕರ್ಕೊಂಬರ್ಬೇಕು ನಾವು ಸಣ್ಣ ನಮ್ಮ ಮಕ್ಕಳಿಗೆ. ಸತ್ಸಂಗಕ್ಕೆ ನಾವು ಅವ್ರು ಕರ್ಕೊಂಬರಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರ, ಬೇರೆ ಜನರ ಜೊತೆಗೆ ಅವರು ಒಡನಾಟ ಆಟ ಆಡೋದ್ರಿಂದ ಏನಾಗ್ತದೆ, ಅವ್ರ ಗುಣಗಳು ಅವರಲ್ಲಿ ಹೋಗ್ತವೆ. ಏ ಮತ್ತೆ ನಮ್ಮ ಮಗ ಹಿಂಗೆ ಆಗಾದ, ನಮ್ಮ ಮಗ ಹಂಗೆ ಆಗಾದ, ಅದಕ್ಕೆ ಅಂತ ಯಾಕಂದ್ರೆ ನಾವು ಅವರಿಗೆ ಟೈಮ್ ಕೊಡಲಿಲ್ಲ, ನಾವು ಅವ್ರಿಗೆ ಕಾಳಜಿ ಮಾಡಲಿಲ್ಲ ಹೇಳ್ತಾರೆ. ಆದ್ರಿಂದ ಇದು ಸಮಸ್ಯೆ ಎಲ್ಲ ಈ ಸಮಸ್ಯೆಗೆ ಎಲ್ಲರೂ ನಾವು ಜವಾಬ್ದಾರಿಗೆ ಹೋಗ್ಬೇಕಾಗ್ತದೆ. ತಗೊಂಡೇ ಇದಕ್ಕೆ ಒಂದು ನಾವು ಪೂರ್ಣ ವಿರಾಮ ಕೊಡ್ಬೋದು. ಇದು ಇವತ್ತು ಹಿಂಗಾಗದ, ನಾಳೆ ಮತ್ತೆ ಆಗ್ಬೋದು, ಎಲ್ಲೋ ಒಂದ್ ಕಡೆ ಆಗ್ಬೋದು. ಆದ್ರಿಂದ ನಾವೇ ನೋಡೋಕು ನಮ್ಮ ಸಂಸಾರ ಇದನ್ನ, ನಮ್ಮ ಸಮಸ್ಯೆ ಸಂಸ್ಥಾ ಅದ ಇದು. ಅಟ್ ಲೀಸ್ಟ್ ನೀವೆಲ್ಲ ಮೆಂಬರ್ಸ್ ಇರೋದಲ್ಲ, ಅಟ್ ಲೀಸ್ಟ್ ನೀವು ಅದು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಸ್ಟ್ರಿಕ್ಟ್ಲಿ ಮನೆಯೊಳಗ ಯಾವ ರೀತಿ ಏನು ನೀವು ಅರ್ಥ ಮಾಡ್ಕೊಳ್ರಿ ಮೊದಲು, ಆಮೇಲೆ ಅದು ಮನೆಯೊಳಗೆ ತರ್ಲಿಕ್ಕೆ ಪ್ರಯತ್ನ ಮಾಡ್ರಿ ಸ್ಲೋಲಿ. ಒಂದೇ ದಿವಸ ಏ ಇವತ್ತು ಹಂಗೆ ಹೇಳಾರ ಪ್ರವಚನದೊಳಗೆ, ಆದ್ರಿಂದ ಮನೆಯೊಳಗೆ ಎಲ್ಲ ಬಂದು ಕಟ್ 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 ಅಂತ ಮಾಡಕ್ಕೆ ಬಿಡೋದಿಲ್ಲ. ಸ್ಲೋಲಿ ಬಟ್ ಶ್ಯೂರ್ಲಿ ನೀವು ಏನೇನು ಮಾಡ್ಬೇಕು ಅದನ್ನು ಜಾರಿಗೆ ತರಬೇಕು. ಆಮೇಲೆ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡಿ ಬೇಗ ನೀವು ಭಗವಂತನ ಸೇವೆ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಜಪ ಮಾಡೋದು ನೀವು ನೋಡಿದ್ರೆ ನಿಮ್ಮ ಮಕ್ಕಳು ಕಲಿತಾವ. ಮಕ್ಕಳು ಅವ್ರಿಗೆ ಬರೀ ಹೇಳಿದ್ರೆ ಕಲಿಯೋದಿಲ್ಲ, ಅವ್ರೇನು ಮಾಡ್ತಾರೆ ನಾವು ಯಾವಾಗ ಮಾಡಿ ತೋರಿಸಿದ ಮೇಲೆ ಅವರು ಕಲಿತಾರೆ ಹೇಳ್ತಾರೆ. ಅದು ನಾಳೆ ಅಲ್ಲಿ ಆಗಿರೋ ಸಮಸ್ಯೆ ನಮ್ಮ ಮನೆಯೊಳಗೆ ಆಗ್ಬಾರ್ದು ನೋಡ್ರಿ. ಅದಕ್ಕೆ ನಾವು ಇವಾಗನೇ ಏನು ಮಾಡಬೇಕು, ನಾವು ಅದಕ್ಕೆ ಜವಾಬ್ದಾರಿ ತೊಗೊಂಡು ಅದಕ್ಕೆ ನಾವು ಏನಾದರೂ ಮಾಡಬೇಕು ಈ ರೀತಿ. ಆದ್ದರಿಂದ ಕೃಷ್ಣ ಎಲ್ಲ ಹೃದಯದೊಳಗೆ ಇದ್ದಾನೆ. ನೀವು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಅವ ಎಸ್ ಅಂತಾನೆ. ಭಕ್ತಿ ಮಾಡ್ತೀನಿ ಅಂದರೆ ಅದಕ್ಕೆ ನಮಗೆ ಎಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾನೆ. ಅತ್ಯಾಚಾರ ಮಾಡ್ತೀನಿ ಅಂದರೆ ಅದಕ್ಕೂ ಅನುಕೂಲ ಮಾಡಿಕೊಡ್ತಾನೆ. ಆದರೆ ಭಕ್ತಿ ಮಾಡಿದ್ರೆ ನಾವು ವೈಕುಂಠ ಹೋಗ್ತೀವಿ, ಮತ್ತೆ ತಪ್ಪು ಕೆಲಸ ಮಾಡಿದ್ರೆ ನಾವು ಮರ್ಕೊಂಡು ಹೋಗ್ತೀವಿ. ಅದನ್ನು ಕೃಷ್ಣ ಗೀತದಲ್ಲಿ ಹೇಳ್ಬಿಟ್ಟಿದ್ದಾನೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ ಜಗನ್ನ ಗುಣ ರೂಪಿಸ್ತ ಅದೋ ಗತ್ಯಂತಿ ತಾಮಸ. ಕೃಷ್ಣ ಹೇಳಿದ ಅದು ಭಗವದ್ಗೀತೆ ಓದಿರ್ತ ಅದನ್ನ ನೀವು ಕೃಷ್ಣ ಎಲ್ಲ ಹೇಳ್ಬಿಟ್ಟಿದೆ ನನಗೆ. ಆದ್ರಿಂದ ಕೃಷ್ಣ ಏನಲ್ಲ ಹೆಂಗಂತಂದ್ರೆ ಅವನ್ ನ್ಯೂಟ್ರಲ್. ಯಾಕಂದ್ರೆ ನಾವು ಕೃಷ್ಣಗೆ ನಾವು ಕೃಷ್ಣ ನಮಗೆ ಜಬರ್ದಸ್ತಿ ಭಕ್ತಿ ಮಾಡಿ ಅಂತಂದು ಹೇಳಂಗಿಲ್ಲ. ಒತ್ತಾಯದ ರೀತಿಯಿಂದ ನಾವು ಕೃಷ್ಣ ನಮ್ಗೆಂದು ಭಕ್ತಿ ಮಾಡಿದಂತ ಹೇಳುದಿಲ್ಲ ತಿಳಿತಾ. ಅದರ ಕೃಷ್ಣ ಏನ್ ಹೇಳ್ತಾನ, ಗೀತದಲ್ಲಿ ನಮ್ಗೆ ಜ್ಞಾನ ಕೊಡ್ತಾನ. ಯಾವ ರೀತಿ ಗೌರ್ಮೆಂಟ್ ಹೇಳ್ತದ, ಏನ್ ಹೇಳ್ತದ, ಲೆಫ್ಟ್ ನಿಂದ ಹೋಗ್ರಿ, ರೆಡ್ ಸಿಗ್ನಲ್ ಬಂದಾಗ ನಿಲ್ರಿ ಅಂತಂದು ಅವ್ರು ಹೇಳ್ತಾರ. ಮತ್ತ ಅದನ್ನ ನಾವು ಯಾವಾಗ ಪಾಲಿಸುತ್ತೀವಿ ನಾವು ನಾಗರಿಕರಾಗ್ತೇವೆ. ಯಾವಾಗ ನಾವು ಪಾಲಿಸೋದಿಲ್ಲ ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಜೈಲಿಗೆ ಹೋಗ್ತೀವಿ. ಅದೇ ರೀತಿ ಕೃಷ್ಣ ಒಬ್ಬ ಸರ್ಕಾರ ಇದ್ದಾನೆ. ಕೃಷ್ಣ ಇವೆಲ್ಲ ಭಗವಂತ ಕೊಟ್ಟಂತ ನಿಯಮಗಳು, ಇವನ್ನ ನಾವು ಪಾಲನೆ ಮಾಡಿದ್ರೆ ಏನಾಗ್ತದೆ, ನಾವು ನಾಗರಿಕರಾಗ್ತೀವಿ, ಇಲ್ಲಿದ್ರೆ ನಾವು ಕೈದಿಗಳ. ಆದ್ರಿಂದ ಕೃಷ್ಣ ಎಲ್ಲರಿಗೂ ಜಬರ್ದಸ್ತಿ ಮಾಡಕ್ ಆಗೋದಿಲ್ಲ, ಮತ್ತು ಮಾಡಿದ್ರೆ ಯಾರು ಕೇಳೋದಿಲ್ಲ. ಕೃಷ್ಣ ಹೇಳ್ತಾನೆ ನಿಮಗೆ ಇಷ್ಟ ಇದ್ರೆ ಭಕ್ತಿ ಮಾಡ್ರಿ, ಮಾಡಿದ್ರೆ ನೀವು ವೈಕುಂಠಕ್ಕೆ ಬರ್ಬೋದು, ಅಲ್ಲಿ ಬಂದರೆ ಯಾವ ಸಮಸ್ಯೆಗಳು ಇಲ್ಲ, ಮತ್ತೆ ಮಾಡೋಂಗಿಲ್ಲ ಅಂತಂದ್ರೆ ಬರೋಗಿಲ್ಲ. ಕೃಷ್ಣ ಯಾರಿಗೂ ಏನು ಮಾಡೋದಿಲ್ಲ, ಬತ್ತಾಯ ಮಾಡೋದು. ಆದ್ರೆ ಒಳ್ಳೆ ಮಾತು ಮಾತ್ರ ಹೇಳ್ತಾನೆ. ಯಾವ ರೀತಿ ತಂದೆ ತಾಯಿ ಯಾವ ರೀತಿ ಮಕ್ಕಳಿಗೆ ಒಳ್ಳೆ ಮಾತು ಹೇಳ್ತಾರ, ಅದು ಕೃಷ್ಣ ಗೀತದಲ್ಲಿ ನಮ್ಗೆ ಈ ರೀತಿ ಎಲ್ಲ ಸುಂದರವಾದ ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡ್ತಾ ಇದ್ದಾನೆ. ಇದನ್ನ ನಾವು ಸ್ವೀಕಾರ ಮಾಡಬೇಕು, ಗಂಭೀರದ ರೀತಿಯಿಂದ ಸ್ವೀಕಾರ ಮಾಡಬೇಕು. ಮಾಡಿ ನಾವು ಯಾವಾಗ ಅದನ್ನ ಜೀವನದೊಳಗೆ ಅಳವಡಿಸ್ಕೊಳ್ತೀವಿ, ಅವಾಗ ಈ ಸಮಸ್ಯೆಗಳು ಉಂಟಾಗುವುದಿಲ್ಲ. ಆದ್ರಿಂದ ಕೃಷ್ಣ ಇದಕ್ಕೆ ಕಾರಣ ಅಲ್ಲ. ಕೃಷ್ಣಗೆ ನಾವು ಏನ್ ಮಾಡೋಕ್ಕಾಗೋದಿಲ್ಲ, ನಾವು ಕಾರಣೀಭೂತ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಏನಿದಾನಲ್ಲ ಅವನಿಗೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ, ಅದರಿಂದ ನಮ್ಮ ತಪ್ಪಂತ ನಾವು ಹೇಳಬೇಕು. ಹೌದು, ಈಗ ಅವ್ರ ತಂದೆ ತಾಯಿ ತಪ್ಪಿದ್ರು, ಯಾರು ವ್ಯಕ್ತಿ ಅತ್ಯಾಚಾರ ಮಾಡಿದ ಅವ್ರ ತಂದೆ ತಾಯಿ ತಪ್ಪು. ನಾವು ಅಂತ ಇಲ್ಲ, ಏ ನಿನಗೇನು ನಿಮ್ಮ ತಂದೆ ತಾಯಿ ಹೇಳೋದಿಲ್ಲ, ನಿನಗೆ ಹೇಳ್ಕೊಟ್ಟಿಲ್ಲ ಅಂತಂದು ಕೇಳ್ತೀವಿ. ಅದರ ಅರ್ಥ ಏನೋ, ಅವ್ರ ತಂದೆ ತಾಯಿ ಅವ್ರಿಗೆ ಹೇಳ್ಕೊಟ್ಟಿಲ್ಲ. ಯಾಕೆ ಹೇಳ್ಕೊಟ್ಟಿಲ್ಲ? ಯಾಕಂದ್ರೆ ಅವರು ದಿಲ್ಲಿ ಒಳಗೆ ನಮ್ಗೆ ಇಸ್ಕೊಂಡು ಐತಿ ಇಲ್ಲಿ ಹೇಳ್ರಿ ನೀವು. ಐದಿಲ್ಲ, ದಿಲ್ಲಿ ಒಳಗೆ ಮೂರು ಮಂದಿರದವ್ರು, ಎಷ್ಟದವ್ರು? ಮೂರು ಮಂದಿರ. ಮತ್ತೆ ಅಲ್ಲಿ ಹೋಗಿ ಅವ್ರ ತಂದೆ ತಾಯಿ ಹೋಗಿ ಕುತ್ಕೊಂಡು ತಾವು ಭಕ್ತಿ ಮಾಡಿ ತಮ್ಮ ಮಕ್ಕಳಿಗೆ ಭಕ್ತಿ ಹೇಳಿ ಕಳಿಸಿದ್ದ ಹೇಳಿದ್ರ ಹಿಂಗಾಗ್ತಾ ಇತ್ತಾ? ಅದೇ ರೀತಿ ಹೆಣ್ಮಕ್ಳಾದ್ರು ಕೂಡ ಅವರು ಸದ್ವರ್ತನೆಯಿಂದ ವರ್ತನೆ ಮಾಡಬೇಕಾಗ್ತದೆ. ಅದರ ಇಬ್ಬರು ಅದಕ್ಕೆ ಕಾರಣ, ವಿಶೇಷವಾಗಿ ಪುರುಷರ ಕಾಲ. ಅದರಿಂದ ಈ ಗೀತಾ ನಾವು ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ನಾನು ಹೇಳಿದ್ನಲ್ಲ, ಸಣ್ಣ ಸಣ್ಣ ಒಂದೊಂದು ಸಮಸ್ಯೆ ನೀವು ಅದನ್ನಷ್ಟೇ ಸರಿ ಮಾಡ್ಕೊಂತ ಹೋದ್ರೆ ಇಲ್ಲಿ ಮತ್ತೊಂದು ಸಮಸ್ಯೆ ಬರ್ತದೆ. ಇದು ಸರಿ ಶುರು ಮಾಡೋದ್ರಿಂದ ಮೊದಲು ಮತ್ತೊಂದು ಬರ್ತದೆ ಅಲ್ಲಿ. ಇಲ್ಲಿ ಕ್ಯಾನ್ಸರ್ನಿಂದ ಏನು ದೊಡ್ಡ ಹಾವಳಿ ಇಲ್ಲ, ಹೌದಲ್ಲ? ನಾಳೆ ಕ್ಯಾನ್ಸರ್ ಅಂತಂದು ಏನೋ ದೊಡ್ಡದು ಇದು ಆಗ್ಬೋದು, ಅಥವಾ ಮತ್ತೊಂದೇನಾದರೂ ರೋಗ ಉಂಟಾಗ್ಬೋದು, ಅಥವಾ ಇಲ್ಲಿನ ಯಾರೋ ಒಬ್ಬ ತಲೆ ಕೆಟ್ಟ ಅವನ ಎಲ್ಲರಿಗೂ ಮುಂದೆ ಆರಿಸ್ಕೊಂಡು ಹೋಗ್ಬೋದು. ಯಾವ ಎಷ್ಟು ಸಮಸ್ಯೆ ನೀವು ಪರಿಹಾರ ಕಂಡುಹಿಡಿತೀವಿ. ಆದ್ದರಿಂದ ಹರಿನಾಮ ಏನದಲ್ಲ, ಅದು ಎಲ್ಲ ಸಮಸ್ಯೆಗಳಿಗೆ ಏನಾಗ್ತದೆ, ಅದೊಂದು ಪರಿಹಾರ ಕಂಡುಹಿಡಿದು. ಯಾಕಂದ್ರೆ ಹೃದಯ ಶುದ್ಧೀಕರಣ ಆಗ್ತದೆ. ಹೇಳ್ತಾರೆ ಎಲ್ಲಿಯವರೆಗೂ ಇದಕ್ಕೆಲ್ಲ ಏನು ಕಾರಣ ಹೇಳ್ರಿ? ಅವನು ನಮ್ಮಂತನೇ ಕಾಣಿಸ್ತಾನದಲ್ಲ, ಅವನಿಗೆ ಎರಡು ಕೈ ಇದಾವೆ, ಎರಡು ಕಾಲ ಅದಾವೆ, ಅವನು ಊಟ ಮಾಡ್ದ, ಅವನು ಮಲಗ್ತ, ಅದು ಹೃದಯ ಅಶುದ್ಧ ಆಗ್ಯದ. ಅದಕ್ಕೇನು ಕಾರಣ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇದಕ್ಕೆಲ್ಲ ತೊಳ್ಯಾಕ ಒಳಗಡೆಗೆ ಏನಾರ ಹಾಕಿ ತೊಳ್ಯಾಕ ಏನಾರ ಸೋಪ್ ಸಿಗ್ತಾವನ ಧಾರವಾಡದಾಗ? ಇಲ್ಲಿಂದ ಇದ್ರ ಕಳಿಸ್ಬಿಡೋಣ ಅಲ್ಲಿ ದಿಲ್ಲಿಗೆ ಸ್ವಲ್ಪ, ಅಲ್ಲಿ ಹಾಕ್ತಿಕ್ಲಿ ಅವರು ಹೃದಯ ಶುದ್ಧ ಮಾಡ್ಕೊಳ್ಳಿ. ಹಂಗಿಲ್ಲಲ್ಲ, ಅದು ಇರೋದು ಒಂದು, ಅದಕ್ಕೇನು ಅದು ಹರಿನಾಮ. ಅದು ಹಂಗಿರುವಾಗ ಅದನ್ನ ಯಾಕೆ ಜಪ ಮಾಡಬಾರ್ದು? ಮಾಡಬೇಕು, ನಾವು ಮಾಡಬೇಕು. ಮತ್ತು ಇತರವರಿಗೂ ಜಪ ಮಾಡಲಿಕ್ಕೆ ಹೇಳಬೇಕು. ಹೇಳ್ದಾ? ಆದ್ದರಿಂದ ಇಲ್ಲಿ ನೀವು ನೋಟಿಸ್ ಬೋರ್ಡ್ ನೋಡ್ರಿ ಹೋಗಿ ಅಲ್ಲಿ, ಹೇಳ್ದಾ? ನೋಟಿಸ್ ಬೋರ್ಡ್ ನೋಡಿಗೆಲ್ಲ ಬರೆದಿಟ್ಟೆ ನಾವು ಹರಿನಾಮ ಜಪ ಮಾಡೋದನ್ನು ಏನು ಪರಿಣಾಮ ಏನಾಗ್ತದೆ, ಭಗವದ್ಗೀತೆ ಅಧ್ಯಯನ ಮಾಡೋದಂತ ಏನಾಗ್ತದೆ. ಹೇಳ್ತಾ ಇದು ನಾವು ಮಾಡೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ.
ಶ್ರೀ ಪ್ರಭುಪಾದ ಕೀ ಜಯ, ಗ್ರಂಥರ ಶ್ರೀಮದ್ ಭಗವದ್ಗೀತಾ ಕೀ ಜಯ, ತಾಯಿ ಗೌರ ಪ್ರೇಮಾನಂದೇ. ಮತ್ತು ಇವತ್ತು ಇಲ್ಲಿ ಗೀತಾಚಾರ್ಯ ಸ್ವಯಂ ಕೃಷ್ಣ ಇದ್ದಾನೆ, ಮತ್ತು ಅವನ ಪರಮ ಶಿಷ್ಯ ಮತ್ತು ಮೊಟ್ಟ ಮೊದಲನೇ ಗೀತಾಕ ವಿದ್ಯಾರ್ಥಿ ಯಾರು? ಅರ್ಜುನ. ತಿಳ್ತಾ? ಅದರಿಂದ ಭಗವದ್ಗೀತೆ ನಮ್ಮ ಆಚಾರ್ಯ ಕೃಷ್ಣನಿಗೆ ನಾವು ವಂದನೆ ಸಲ್ಲಿಸೋಣ. ಮತ್ತು ಆರತಿ ಆಗ್ತದೆ ಈಗ, ಆರತಿ ನಂತರ ಎಲ್ಲರಿಗೂ ಮಹಾಪ್ರಸಾದ. ಆ ಫ್ಲವರ್ ಏನದಲ್ಲ ಬಿಡಿ ಮಾಡ್ಲಿಕ್ಕೆ ಹೇಳಿ, ನೀವು ಹೋಗ್ಬಾರ್ರಿ, ಟೆಲ್ ಸಂಬಡಿ ಆ್ಯಂಡ್ ಎವ್ರಿಬಡಿ ಕ್ಯಾನ್ ಕಮೆಂಡ್ ಆಫರಿಂಗ್ ನಾಟ್ ಆಲ್ ಓನ್ಲಿ ಪಾರ್ಟ್ ಆಫ್ ದಟ್.